స్వేన సదా నిరస్తకుహకం సత్యం పరం ధీమహి సృష్టిచితమోక్షస్చ్రీబ్రహ్మరుద్రపురీశరీశత్రాత్మక విష్ణోర్గస్థాస్తమస్థాః సకలగుణనిధిః సర్వదోషవ్యపేతః పూర్ణానందో అవ్యయో యో గురురపి పరమః చింతయేతం మహాంతం. విదేహ ఉవాచ. నిమిరాజనే హత్ర 9 ಜನ ಜಯಂತೆಯರು ಬರ್ತಾರೆ. ಆತ ಯಜ್ಞವೊಂದನ್ನು ಮಾಡ್ತಾ ಇರ್ತಾನೆ ಸತ್ರವನ್ನ. ಅವರು ಬಂದಾಗ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಮನ್ನೇ ಭಗವತ ಸಾಕ್ಷಾತ್ ಪಾರ್ಷದಾನ್ನೋ ಮಧುದ್ವಿಷ ವಿಷ್ಣೋರ್ಭೂತಾನಿ ಲೋಕಾನಾಂ ಪಾವನಾಯ ಚರಂತಿ. ಮನ್ನೇ ಭಗವತ ಸಾಕ್ಷಾತ್ ಪಾರ್ಷದಾನ್ವಹ ಮಧುದ್ವಿಷ ವಿಷ್ಣೋ ಭೂತಾನಿ ಲೋಕಾನಾಂ ಪಾವನಾಯ ಚರಂತಿ. ಮೊನ್ನೆ ಭಗವತಃ ಸಾಕ್ಷಾತ್ ಪಾರ್ಷದಾನ್ವಹ ವಹ ನಿಮ್ಮನ್ನ ಮೊನ್ನೆ ನಾನು ತಿಳಿದಿದ್ದೇನೆ. ಏನಂತ ಮಧುದ್ವಿಷ ಸಾಕ್ಷಾತ್ ಭಗವತಃ ವಿಷ್ಣೋ ಮಧುಸೂದನನಾದ ಸಾಕ್ಷಾತ್ ಭಗವಂತನಾದ ವಿಷ್ಣುವಿನ ಭೂತಾನಿ ಸನ್ನಿಧಾನ ಇರತಕ್ಕಂಥ ಮಹಾನುಭಾವರು ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳಿ ಮನ್ನೇ ಇತ್ಯಾದಿನ. ನೀವೆಲ್ಲ ಯಾತಕ್ಕೆ ಓಡಾಡ್ತೀರಿ ಅಂದರೆ ಲೋಕಾನಾಂ ಪಾವನಾಯ ಚರಂತಿಹಿ. ಲೋಕಾನಾಂ ಪಾವನಾಯ, ಲೋಕಗಳನ್ನು ಪವಿತ್ರಗೊಳಿಸೋದಕ್ಕೋಸ್ಕರ ಸಂಚಾರ ಮಾಡ್ತೀರಿ ಹೊರತು ನಿಮಗೆ ಸ್ವಾರ್ಥ ಏನೂ ಇರೋದಿಲ್ಲ. ಯಾವುದೇ ಜ್ಞಾನಿಗಳ ಸಂಚಾರ ಲೋಕೋದ್ಧಾರಕ್ಕೆ ಹೊರತು ಬೇರೆ ಕಾರಣದಿಂದ ಅಲ್ಲ ಅಂತ ಹೇಳುತ್ತೆ. ಮನ್ನೇ ಭಗವತ ಸಾಕ್ಷಾತ್ ಪಾರ್ಷದಾನ್ವೋ ಮಧುದ್ವಿಷ ವಿಷ್ಣೋ ಭೂತಾನಿ ಲೋಕಾನಾಂ ಪಾವನಾಯ ಚರಂತಿಹಿ. ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ದುರ್ಲಭ ಮಾನುಷ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ದುರ್ಲಭ ಮಾನುಷ ದೇಹ, ಮನುಷ್ಯ ದೇಹ ಬರೋದೇ ಭಾರಿ ದುರ್ಲಭ. ದೇಹಿನ ಯಾರಿಗೆ ಜೀವಿಗಳಿಗೆ ಮನುಷ್ಯ ಜನ್ಮ ಬರೋದು ಸಾಧನೆಗೆ ಅತ್ಯಂತ ಉಪಯುಕ್ತ ಸೀಟ್ ಸಿಗೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಕೆಲವು ಇದರೊಳಗೆ ಅದು ಮನುಷ್ಯ ದೇಹದ ಹುಟ್ಟ ಬರೋದು ಭಾರಿ ಕಷ್ಟ, ಬಂದರೆ ಹೆಚ್ಚಿಸಿರೋದಿಲ್ಲ. ಕ್ಷಣಭಂಗುರ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಬರೋದು ಕಷ್ಟ, ಬಂದ್ಮೇಲೆ ಇರೋದು ಗ್ಯಾರಂಟಿ ಇಲ್ಲ. ಎರಡು ದೋಷಗಳು, ಒಂದು ಗುಣ, ಒಂದು ದೊಡ್ಡ ದೋಷ. ಆದ್ರಿಂದಾಗಿನೆ ತತ್ರಾಪಿ ದುರ್ಲಭಮ್ಮನ್ನೇ, ಅದರಲ್ಲೂ ಭಾರಿ ದುರ್ಲಭವಾದದ್ದು ಯಾವುದು ಅಂದರೆ ವೈಕುಂಠ ಪ್ರಿಯ ದರ್ಶನಂ. ವೈಕುಂಠ ಪ್ರಿಯ ದರ್ಶನಂ, ವೈಕುಂಠ ಪ್ರಾಣದ ಪ್ರಾಣ ವೈಕುಂಠ ವಿಷ್ಣು ತಸ್ಯ ಪ್ರಿಯ ದರ್ಶನ, ಅವನಿಗೆ ಪ್ರಿಯರಾದವರ ದರ್ಶನ. ವೈಕುಂಠಾನ ವೈಕುಂಠಸ್ಯ ಪ್ರಿಯಾಣಾಂ ದರ್ಶನ, ವೈಕುಂಠನಾದ ಶ್ರೀಹರಿಗೆ ಪ್ರಿಯರಾದ ಜನಗಳನ್ನು ನೋಡೋದಿದೆಯಲ್ಲ, ಅದು ಬಹಳ ದುರ್ಲಭವಾದ ಕೆಲಸ. ಅದು ಇದು ಬಹಳ ಮುಖ್ಯ. ಇದು ವೈಕುಂಠ ಪ್ರಿಯ ದರ್ಶನಂ, ಅದಕ್ಕೆ ಅನೇಕ ಅರ್ಥಗಳು. ವೈಕುಂಠ ಪ್ರಿಯ ವೈಕುಂಠ ವಿಷ್ಣು, ವೈಕುಂಠ ಪ್ರಿಯ ವಾಯು ಮಧ್ವಾಚಾರ್ಯರು, ಅವರ ದರ್ಶನ ಶಾಸ್ತ್ರ ಓದೋದು ಭಾರಿ ಕಷ್ಟ. ವೈಕುಂಠ ಪ್ರಿಯ ದರ್ಶನಂ ಎರಡನೇ ಅರ್ಥ. ಅದಕ್ಕೆ ವೈಕುಂಠ ಪ್ರಿಯಾಣಾಂ ದರ್ಶನಂ, ವೈಕುಂಠಸ್ಯ ಪ್ರಿಯ ದರ್ಶನಂ, ವೈಕುಂಠಸ್ಯ ಪ್ರಿಯ ದರ್ಶನ. ಭಕ್ತಿಯಿಂದ ದೇವರು ನೋಡೋದು, ಮೆಕ್ಯಾನಿಕಲಿ ತಿರುಪತಿ ಎಚ್ಚರಿಕೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಕ್ತಿಯಿಂದ ದೇವರು ನೋಡೋದು ಇದೆಯಲ್ಲ, ಭಾರಿ ಕಷ್ಟದ ಕೆಲಸ. ಆದ್ದರಿಂದ ದರ್ಶನ ನೋಡೋದು, ದರ್ಶನ ಶಾಸ್ತ್ರ ಎರಡರ್ಥ. ದರ್ಶನ ಅಂದರೆ ಶಾಸ್ತ್ರ, ಷಡ್ ದರ್ಶನಗಳು ಅಂತ ಕರಿಬೇಕಾದ್ರೆ. ದರ್ಶನ ಅಂದರೆ ನೋಡೋದೇ ಪುಣ್ಯ. ದರ್ಶನಾದೇವ ಸಾಧವ, ಸಜ್ಜನ ನೋಡಿದ ತಕ್ಷಣ ಪವಿತ್ರ ಮಾಡಿಬಿಡ್ತಾರೆ. ತೀರ್ಥಾದಿಗಳು ಸ್ನಾನ ಮಾಡಿದರೆ ಪವಿತ್ರ ಅಂತ, ದೊಡ್ಡವ್ರನ್ನ ನೋಡಿದ್ರೆ ಪವಿತ್ರ. ಅಷ್ಟರ ಮಟ್ಟಿಗೆ ಮಹತ್ವ ಇರೋದ್ರಿಂದ ನಿಮ್ಮಂತವ್ರ ಮಧ್ಯೆ ಭಾರಿ ಹೇಳ್ತಿರೋದು ಯಾರು ಪುಣ್ಯಾತ್ಮ, ತಾನೇ ದೊಡ್ಡ ಮಹಾನುಭಾವ. ನಿಮಿರಾಜ ಯಾರಾತ, ಎಲ್ಲರ ಕಣ್ಣಲ್ಲಿ ವಾಸ ಮಾಡ್ತಾರಂತೆ, ಕಣ್ಣು ರೆಪ್ಪೆಗಳಲ್ಲಿ. ಅದಕ್ಕೆ ಕಣ್ಣುಗಳು ಏನಂತ ಹೆಸರಾಯ್ತು, ನಿಮೇಶ ನಿಮಿಷ ಅದ್ರ ರೆಪ್ಪೆಗಳಿಗೆ ನಿಮೇಶಗಳು ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ಕಣ್ಣ ಹಿಂದೆ ಬಂದೆ ನೋವಸ್ಕಂದಲ್ಲಿ ಬಂದಿದೆ ಆಗಲೇ. ಆದ್ದರಿಂದ ಅಂಥ ಆತ ಹೇಳ್ತಾರೆ ತುಂಬ ಭಾರಿ ಪುಣ್ಯ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ. ಇದರಿಂದ ದೇಹದ ಆರೋಗ್ಯ ಕಾಪಾಡಿಕೊಳ್ಳೋದು, ದೇಹ ರಕ್ಷಣೆ ಮಾಡಿಕೊಳ್ಳೋದು ದೊಡ್ಡ ಕೆಲಸ. ಒಳ್ಳೆ ಕೆಲಸ ಇದ್ದರೆ ಬಿಟ್ಬಿಡ್ತಾರೆ, ರಿಸೈನ್ ಮಾಡಿದ್ರೆ ಮಾಡಿಬಿಡ್ತಾನೆ? ಸಾಧ್ಯ ಇಲ್ಲ. ಯಾತಕ್ಕೆ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡ್ತಾರೆ ಆದರೂ ಹೋಗ್ತಾನೆ, ಯಾತಕ್ಕೆ ಕೆಲಸ ಬಿಡೋಕ್ಕಾಗೋದಿಲ್ಲ. ಆ ಸಿಕ್ಕ ಕೆಲಸ ಬಿಡ, ಮತ್ತೆ ಕೆಲಸ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದು 50-60 ಇನ್ನೇ ಕೆಲಸ ಸಿಗುತ್ತೆ, ಆ ಸಮಯದೊಳಗೆ ಕೆಲಸ ಚಾನ್ಸ್ ಇಲ್ಲ, ಸಂಬಳ ಬರೋದಿಲ್ಲ. ಅದು ಕೆಲಸ ಬೈ ಆಫೀಸರ್ ಬಾಯಿ ಬಂದಾಗ ಬೈತಿರ್ತಾರೆ ಆಫೀಸರ್ ಕೆಲವರಂತೂ ಅಷ್ಟಲ್ಲಿ ಬೈಸ್ಕೊಂಡಿರ್ತಾನೆ. ಯಾತಕ್ಕೆ ಬಿಟ್ಟರೆ ಬೇರೆ ಸಿಗೋದು ನಿರ್ವಾಹ ಇಲ್ಲ, ಬದುಕೋದು ಪ್ರಶ್ನೆ ಇದು. ಅಲ್ಲಿ ಅರ್ಥ ಆಗುತ್ತೆ ಅವನಿಗೆ. ಅದೇ ರೀತಿಯೇ ದೇಹದೊಳಗೆ ಏನಾಗಬೇಕು, ಸಂಧ್ಯಾಂದೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಎಲ್ಲ ಮಾಡಬೇಕು ಅಂದ್ರೆ ಏನಾಗಿರ್ಬೇಕು, ಅದಕ್ಕೆ ಆರೋಗ್ಯ ಸರಿ ಇರಬೇಕು. ಇಲ್ಲವರು ಏನ್ ಮಿಸ್ ಆಗುತ್ತೆ, ಆರೋಗ್ಯ ಮಿಸ್ ಆಗೋದು, ಎಲ್ಲ ಪುಣ್ಯಕಾರ್ಯಗಳಲ್ಲಿ ಮಿಸ್ ಆಗುತ್ತೆ. ಆರೋಗ್ಯ ಘಟನೆ ಲೀವ್ ಹಾಕ್ಬೇಕಾಗತ್ತಲ್ಲ, ಹಾಕಿ ಲೀವ್ ಒಂದು ಬಂದ್ಬಿಡಿಸಿ ಕೊಡ್ತೇವೆ ಅನ್ಕೋತ, ಆಮೇಲೆ ಲೀವ್ ಎಲ್ಲ ಎಲ್ಡಬ್ಲ್ಯೂ ಮಾಡ್ತಾರೆ ಆಮೇಲೆ. ಅದರಿಂದ ಎಂದು ಕೂಡ ನಾವು ದುರ್ಲಭೋ ಮಾನುಷೋ ದೇಹ, ಮನುಷ್ಯರ ದೇಹ ಸಿಗೋದು ಭಾರಿ ಕಷ್ಟ, ಅದು ಉಳಿಸಿಕೊಳ್ಳೋದು ಭಾರಿ ಮುಖ್ಯ. ದೇಹಿನಾಂ ಕ್ಷಣಭಂಗುರ, ಅದು ಹೋಗುತ್ತೆ ಯಾವಾಗ ಹೋಗುತ್ತೆ ಗೊತ್ತಿಲ್ಲ, ಕ್ಷಣಭಂಗುರ. ಅದನ್ನ ನೀರ ಮೇಲಿನ ಗುಳ್ಳೆ ಅಂತ ಕರೀತಾರೆ. ನೀರ ಮೇಲೆ ಗುಳ್ಳೆ ಯಾವಾಗ ಹೊಡೆಯುತ್ತೆ ಯಾರಿಗೆ ಗೊತ್ತದು, ಆದ್ರೆ ಎನಿ ಟೈಮ್ ಬ್ಲಾಸ್ಟ್ ಆಗಬಹುದು. ಆದ್ರಿಂದ ಅತ್ಯಂತ ಭಂಗುರ, ನಶ್ವರವಾದದ್ದು. ಆಮೇಲೆ ವೈಕುಂಠ ಪ್ರಿಯ ದರ್ಶನಂ ದುರ್ಲಭ ಮತಃ ಕರತಲ ಪ್ರಾಪ್ತತ್ವಾತ್ ಭವತೋ ಕರತಲ ಪ್ರಾಪ್ತ ರತ್ನತ್ವ. ನಿಮ್ಮಂತ ಬರೋ ಹೇಗೆ ಅಂತ ಕೇಳಿದ್ರೆ ಕೈಗೆ ರತ್ನ ಸಿಕ್ಕ ಹಾಗೆ ಅಂತ ದೃಷ್ಟಾಂತ ಕೊಡ್ತಾರೆ. ಕರತಲ ಪ್ರಾಪ್ತ ರತ್ನತ್ವ, ರತ್ನ ಕೈ ಸಿಕ್ಕ ಬಿಸಾಕ್ಬಿಟ್ಟು ಎಷ್ಟು ದಡ್ಡ ಆಗ್ಬೋದು, ರತ್ನ ಕೈ ಸಿಕ್ಕರೆ ಎಷ್ಟು ಬಿಸಾಕಿದ್ರೆ ಎಷ್ಟು ಮೂರ್ಖತನನೋ. ಅದು ಸರ್ವಮೂಲಗಂತ ಕೈ ಸಿಕ್ಕಾಗ, ಶಾಸ್ತ್ರವಾದ ಯೋಗ ಸಿಕ್ಕಾಗ, ಮನುಷ್ಯ ಜನ್ಮ ಬಂದಾಗ, ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಅಂತ ಹೇಳಿದ್ದಾರೆ. ಅದಕ್ಕೆ ಕರತಲ ಪ್ರಾಪ್ತ ರತ್ನತ್ವಾದ್ ಭವತೋ ಏನ ನಿಶ್ರೇಯೋ ನ ಸ್ಯಾತ್ ತದ್ ಅತ್ಯಧಿಕಂ ಕ್ಷೇಮಂ ಮಂಗಲ ಸಾಧನವಿತಿ ಮೋಕ್ಷ ಸಾಧನ ಪೃಚ್ಛಾಮ ಇತ್ಯರ್ಥ. ಇಂಥ ಮಹಾನುಭಾವರು ಸಿಕ್ಕಿದ್ದೀರಿ, ದೊಡ್ಡವರು ದರ್ಶನ ಆದಾಗ ದರ್ಶನ ತಿಳ್ಕೋಬೇಕು ಅಂತ ಅರ್ಥ. ದರ್ಶನ ಆದಾಗ ದರ್ಶನ ತಿಳ್ಕೊ, ಶಾಸ್ತ್ರ ತಿಳ್ಕೋಬೇಕು. ಶಾಸ್ತ್ರದ ನೀರು ಸಿಕ್ಕಾಗ ಕುಡಿಯೋದು ಹೇಗೆ ಉಪಯೋಗ ಮಾಡ್ಕೋಬೇಕಲ್ಲ, ಜ್ಞಾನಗಳು ಸಿಕ್ಕಾಗ ಅವರ ತತ್ವವನ್ನು ತಿಳಿಬೇಕು, ಅದು ಬಹಳ ಮುಖ್ಯವಾದ. ತತ್ರಾಪಿ ದುರ್ಲಭಂ ಮನ್ನೇ ವೈಕುಂಠ ಪ್ರಿಯ ದರ್ಶನಂ, ದುರ್ಲಭ ದುರ್ಲಭ ಅತ್ಯಂತ ದುರ್ಲಭ ಸುದುರ್ಲಭ ಅಂತಹ ಯೋಗ ನನಗೆ ಬಂದಿದೆ. ಅತಃ ಆತ್ಯಂತಿಕಂ ಕ್ಷೇಮಂ ಪೃಚ್ಛಾಮೋ ಭವತೋ ನಘಾಃ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಸೇವಧಿರ್ನೃಣಾಂ ಮತ್ತೆ ಹೇಳ್ತಾರೆ. ಅತಃ ಆತ್ಯಂತಿಕಂ ಕ್ಷೇಮಂ ಪೃಚ್ಛಾಮಃ ಭವತೋ ಅನಘಾಃ ಸಂಸಾರೇ ಅಸ್ಮಿನ್ ಕ್ಷಣಾರ್ಧಃ ಅಪಿ ಸತ್ಸಂಗಃ ಸೇವಧಿಃ ನೃಣಾ. ಅತಃ ಆತ್ಯಂತಿಕಂ ಕ್ಷೇಮ, ಆದ್ದರಿಂದನೇ ಆತ್ಯಂತಿಕ ಕ್ಷೇಮ, ಅಬ್ಸಲ್ಯೂಟ್ ಕ್ಷೇಮ ಬೇಕು ನನಗೆ, ರಿಲೇಟಿವ್ ಕ್ಷೇಮ ಬೇಡ. ಅಬ್ಸಲ್ಯೂಟ್ ಅಂದರೆ ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಅಬ್ಸಲ್ಯೂಟ್ ಕ್ಷೇಮ ಅಂದ್ರೆ ಮೋಕ್ಷ ಅಂದ್ರೆ ಒಂದೇ. ಇನ್ಯಾವ ಸ್ವರ್ಗಾದಿ ಲೋಕದಲ್ಲೂ ಏನಿಲ್ಲ ಅಬ್ಸಲ್ಯೂಟ್ ಕ್ಷೇಮ ಇಲ್ಲ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಆದ್ದರಿಂದ ಅಬ್ಸಲ್ಯೂಟ್ ಅಲ್ಲ ಅದು. ಅದಕ್ಕೆ ಅದನ್ನು ಪೃಚ್ಛಾಮ, ನಾವು ಕೇಳ್ತೇವೆ ಅಂತ ಹೇಳಿದ. ಅಷ್ಟು ಜನ ಕೂತಿದ್ದಾರೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ತಾನು ಒಬ್ಬನೇ ಕೇಳೋದು ಹೊರಟಿಲ್ಲ, ಅಷ್ಟು ಜನಗಳಿಗೆ ಕೇಳಿಸ್ತಾನೆ. ಅದು ನಮ್ಮಲ್ಲಿ ಅನೇಕರಿಗೆ ಅಭಾವನೆ ಇರೋದಿಲ್ಲ, ಒಬ್ಬರೇ ಕೇಳಬೇಕು, ಲಿಮಿಟೆಡ್ ಆಗಬೇಕು ಅಂತ ಇರ್ತಾರೆ. ತಪ್ಪು, ಆದಷ್ಟು ಏನ್ ಮಾಡ್ಬೇಕು ಅದನ್ನ? ಹಾಗೆ ಭೂರಿ ಭೋಜನ ಅಂತ ಹೇಳಿ ಊಟಕ್ಕೆ ಹಾಗೆ ಹೆಚ್ಚನ ಕೇಳಿದ್ರೆ ಸಮಾರಾಧನೆ ಆಗುತ್ತೋ, ಹೆಚ್ಚನ ಕೇಳಿದಷ್ಟು ಏನಾಗುತ್ತೋ, ಅದು ಸಮಾರಾಧನೆ ಆಗುತ್ತೆ. ಆದ್ರೆ ತುಂಬಾ ದಿನ ಜ್ಞಾನ ಬಂದ್ರೆ ಅದು ಅಂತ ಅವಕಾಶ ಸಿಗೋದು ಭಾರಿ ದುರ್ಲಭ. ಎಷ್ಟೋ ಸರ್ತಿ ಯಾವುದೋ ಊರಲ್ಲಿ ಜನ್ಮದಲ್ಲಿ ಒಂದ್ಸರ್ತಿ ಆಗೋದು ಕಷ್ಟ ಇರುತ್ತೆ, ನಾಲ್ಕೈದು ಜನ ಕೇಳ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತಾಗ. ಹೆಚ್ಚು ಜನಕ್ಕೆ ಅವಕಾಶ ಬರದೇ ಹೋದ್ರೆ ಅವರು ತಪ್ಪದು. ಅವಕಾಶ ಕಲ್ಪಿಸಬೇಕಾದ ಇವರು ಅವಕಾಶ ತಿಳಿಸಬೇಕು, ಅವಕಾಶ ಜಾಗ ಇರಬೇಕು. ಬಂದ್ರೆ ಮೈಕ್ ಸರಿ ಇರಬೇಕು ಮುಖ್ಯ. ಎಲ್ಲೋದ್ರು ಕೂಡ ಅಷ್ಟೇ, ಮೊನ್ನೆ ಅದು ಅದೇ ಹಳೆ ಬರೋದೆ ಸೇಮ್ ಥಿಂಗ್. ಎಲ್ಲೋದ್ರು ಕೂಡ ನಮ್ಮ ಕಾರ್ಯಕ್ರಮ ಅಂದ್ರೆ ವರಷ್ಟವು ಹಿಡಿದಿಲ್ಲ ಇರ್ತಾವ, ಮುಗಿಯೋವರೆಗೂ ಹಿಂದೊಂದು ಹಿನ್ನೆಲೆ ಸಂಗೀತ ಇದ್ದಾಗ ಇರ್ತದೆ, ಯಾರಿಗೆ ಅರ್ಥನೇ ಆಗೋದಿಲ್ಲ ಅದು. ಯಾಕೆಂದ್ರೆ ಕೇಳಿದ್ರೆ ಕಾರ್ಯಕರ್ತರು ಬೇಕೇ ಇಲ್ಲ ಅದೆಲ್ಲ, ಅದು ಫೆಚಿಂಗ್ ಅಲ್ಲ ಅಂತ ಅವರಿಗೆ, ಅದರಲ್ಲಿ ಹಣಕಾಸು ಬರೋದಿಲ್ಲ. ಆದ್ರೆ ಇನ್ನೂ ತಮಾಷೆ ಅಂದ್ರೆ ಯಾರೋ ಒಬ್ಬರು ಒಂದು ಮಠಕ್ಕೆ ಹೋದಾಗ ಅವಸ್ಥೆ ನೋಡಿ ಅವ್ರು ಮೈಕ್ ಕೊಟ್ರು, ಪಾಪ ಮರದ ಶತಾಪರ್ಗ ಹಳೆ ಮೈಕೆ, ಯಾಕಂದ್ರೆ ಬಾಡಿ ಕೊಟ್ಟಿದ್ದಾರೆ ಅಂತ ಅದ್ರಿ. ಎಂತ ಜನ ಇರ್ಬೇಕು ಲೆಕ್ಕ ಹಾಕ್ರಿ, ಗೊತ್ತಾಯ್ತಾ? ಬಾಡಿ ಕೊಟ್ಬಿಟ್ಟಿದೀವಿ, ಅವ್ರ ಹೆಮ್ಮೆಯಿಂದ ಹೇಳ್ಕೊತಾರೆ ಬಾಡಿ ಕೊಟ್ಬಿಟ್ಟಿದೀವಿ ಅಂತ. ಏನ್ ಮಾಡ್ಬೇಕು ಇದಕ್ಕೆ? ಯಾಕಂದ್ರೆ ಅವ್ರಿಗೆ ಇದೇ ಗೊತ್ತಿಲ್ಲ, ಬಾಡಿಗೆ ಒಂದು 200-100 ರೂಪಾಯಿ ದುಡ್ಡು ಬರುತ್ತೆ ಅಂತ ಕೊಟ್ಟರೆ ಹೊರತು ಎಷ್ಟು ಜನ ಕ್ಲಾಸ್ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ದೊಡ್ಡ ಧ್ವಾನಮಯ ಇವೆಲ್ಲ ಕೂಡ. ಅದಕ್ಕೆ ಅದನ್ನ ಅವಕಾಶ ಸರಿಯಾಗಿ ಮಾಡ್ಕೋಬೇಕು. ಕಡಿಮೆ ಜನ ಕೇಳಬೇಕು ಅನ್ನೋ ಭಾವನೆ ಇರಬಾರ್ದು, ಹೆಚ್ಚನ ಕೇಳಬೇಕು ಅಂತಾನೆ ಇರು. ಎಷ್ಟೋ ಜನ ಊರಿಗೆ ಕರಿತಿರ್ತಾರೆ, ಫಸ್ಟ್ ಹೇಳ್ತೀರಿ, ಎಲ್ಲಿ ಹೇಳ್ತೀರಿ ಅಂತ ಕೇಳ್ತೀರಿ. ಮನೆಯಲ್ಲಿ ಅಂದ್ರೆ ಬರೋದಿಲ್ಲ ಫಸ್ಟ್, ಬೇರೆ ಕಡೆ ಮನೆಯನ್ನೇ ಮಗಳು ಶ್ಲೋಕ ಬೇಕಾದ್ರೆ ಹೇಳಂತೆ. ಆದ್ರೆ ಹೆಚ್ಚನಕ್ಕಿಂತ ಅವಾಗ ಆಮೇಲೆ ಗೊತ್ತ, ಅವರೇ ಅಂತಾರೆ ಆಮೇಲೆ, ಹೌದು ಎಷ್ಟು ಸರಾಗಿರ್ತಾರೆ ಆಮೇಲೆ ಅಂತಾರೆ. ಲಿಮಿಟೆಡ್ ಅಂತ ಯೋಚನೆ ಮಾಡ್ತಾರೆ, ಆಮೇಲೆ ಅನುಕೂಲ ಆಗುತ್ತೆ. ಅದಕ್ಕೆ ಅಂತೂ ಕೂಡ ಅವಕಾಶ ಹೇಳ್ತಾರೆ. ಪೃಚ್ಛಾಮಹ ಬಹುವಚನದಲ್ಲಿ ನಾವೆಲ್ಲ ಕೇಳಬೇಕಾಗಿದೆ, ಹೇಳಿ. ಭವತೋ ಅನಘಾಹ, ನಿಮ್ಮಿಂದ ಕೇಳಬೇಕಾಗಿದೆ. ನೀವೆಲ್ಲ ಯಾರು ಅನಘರು, ಅಘ ಅಂದ್ರೆ ದೋಷ, ಅನಘ ಅಂದ್ರೆ ದೋಷ ಇಲ್ಲ. ದೇವ್ರ ಮಕ್ಕಳಾಗಿ ಹುಟ್ಟಬೇಕಾದ್ರೆ ಎಷ್ಟು ಭಾಗ್ಯ ಇರಬೇಕು ಅವರೆಲ್ಲ, ಋಷಭನಾಮಕ ಭಗವಂತನ ಮಕ್ಕಳ. ಆದ್ದರಿಂದ ಭಾರಿ ಪುಣ್ಯವಂತರು. ಸಂಸಾರೇ ಅಸ್ಮಿನ್ ಕ್ಷಣಾರ್ಧ ಅಪಿ ಸತ್ಸಂಗ ಸೇವಧೇ ನೃಣ. ಅಸ್ಮಿನ್ ಸಂಸಾರೆ, ಈ ಸಂಸಾರದಲ್ಲಿ ಸತ್ಸಂಗ, ಸಜ್ಜನರ ಸಹವಾಸ, ಕ್ಷಣಾರ್ಧ ಅಪಿ, ಬಹಳ ಸಿಗದೆ ಹೋದರೂ ಪರವಾಗಿಲ್ಲ, ಸ್ವಲ್ಪ ಸಿಕ್ಕರೂ ಪರವಾಗಿಲ್ಲ. ನೃಣಾಂ ಸೇವಧಿ, ಜನರಿಗೆ ಸುಖದ ನಿಧಿ ಅದು. ಒಂದು ಸೇವಧಿ ಸುಖ ನಿಧಿ, ಸುಖದ ನಿಧಿ ಸಿಕ್ಕಾಗ್ಲೆಕ್ಕ ಅಂತ ಹೇಳ್ತಾರೆ. ಅರ್ಧ ಕ್ಷಣ ಸಿಕ್ಕರು ಕೂಡ ಶಿವಾಸೇವನ್ ಎಷ್ಟೊತ್ತು ನೋಡ್ತಾರೆ ಇದ್ರಲ್ಲಿ ನೋಡ್ಬೇಕಾರೆ, ಸ್ವಲ್ಪ ಹೊತ್ತು ಇಡೀ ಎಷ್ಟು ಸಂತೋಷ ಪಡ್ತಾರೆ ಅದನ್ನ. ಆ ರೀತಿಯಲ್ಲಿ ಸಜ್ಜನರ ಸಹವಾಸ ಅತ್ಯಲ್ಪ ಕಾಲ ಆದರೂ ಪರವಾಗಿಲ್ಲ. ಇದರಿಂದ ಇನ್ನೊಂದು ಅರ್ಥ, ಶಾಸ್ತ್ರ ಸರಳ ಸ್ವಲ್ಪ ಮಾಡಿದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ಪೂರ್ತಿಯಾಗಿ ಪೋಲಿಯೋ ಡ್ರಾಪ್ಸ್ ಎಷ್ಟಾಗ್ತಾರೆ, ಕೆಜಿ ಲೀಟರ್ ಗಂಟೆ ಕೊಡ್ತಾರೆ, ಏನಿಲ್ಲ, ಡ್ರಾಪ್ಸ್ ಅಂದ್ರೆ ಡ್ರಾಪ್ಸೇ ಅದು. ಅದರಿಂದ ಎಷ್ಟು ಕಡಿಮೆ ಇದ್ರು ಕೂಡ ಸಜ್ಜನರ ಸಹವಾಸ ಸಜ್ಜನರ ಸಹವಾಸನೆ. ಕರೆಂಟ್ಗೆ ಅರ್ಧ ಗಂಟೆ ಶಾಕ್ ಹೊಡಿಬೇಕಾಗಿಲ್ಲ, ಎಷ್ಟೊತ್ತು ಶಾಕ್ ಹೊಡಿಬೇಕಾರೆ ಹೋಗೇ ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಆದ್ದರಿಂದ ಈ ಮಾತಿನ ನೋಡಿದ್ರೆ ಏನು ಎಕ್ಸಾಗ್ರೇಷನ್ ಎಕ್ಸಾಗ್ರೇಷನ್ ಅಲ್ಲ, ಅದು ಸರಿಯಾದದ್ದೇನದು ಸರಿಯಾದ ವಿಚಾರನೆ ಹೇಳ್ತಾರೆ. ಕ್ಷಣಾರ್ಧ ಅಪಿ ಸತ್ಸಂಗ ಸೇವಧೀ ನೃಣಾಮ್ ಅತಃ ಆತ್ಯಂತಿಕಂ ಕ್ಷೇಮ. ಆದ್ರೆ ಸಮಾಜದಲ್ಲಿ ದೊಡ್ಡ ಆರಾಧನೆ ಆಗುತ್ತೆ, ಉತ್ಸವಗಳಾಗುತ್ತೆ, ಉಪಯೋಗ ಮಾಡ್ಕೊಳ್ಳೋದ್ರೆ ಅದು ಪ್ರವಚನ ಹೇಳ್ತಾರೋ ಹಟ್ಟಿ ಹೊಡಿತಾ ಕೂತಿರ್ತಾರೆ, ಗೊತ್ತಾಯ್ತಿಲ್ಲ ವರ್ಚನೆ ಹೇಳ್ತಾರೆ ಅಂದ್ರೆ ಉಪಯೋಗ ಮಾಡಿಕೊಳ್ಳೋ ಯೋಗ ಇಲ್ಲ, ತಾವಂತೂ ಹೇಳಿಸೋ ಸಾಧ್ಯ ಇಲ್ಲ, ಹಾಳಾಗೋಗಿಲ್ಲ ಅಷ್ಟು ನಡೀತ ಅನಾಯಾಸ ಯಾರೋ ಹೇಳಿಸ್ತಿರ್ತಾರೆ ಪಾಪ. ಸುಮ್ಮನೆ ಉಳಿದ ಕೇಳಕ್ಕೋರ್ಕೊಳ್ಳೋ ಮಾಡಿಕೊಳ್ಳೋದಿಲ್ಲ, ಜೋರಾಗಿ ಹಟ್ಟಿ ಹೊಡಿತಿರ್ತಾರೆ, ಮತ್ತೆ ಜೋರಾಗಿ ಕೇಳಿದ್ರೆ ಅಕಸ್ಮಾತ್ ಅವರು ಇಷ್ಟ ಮಾಡಿ ನೀವೇ ಬೆಲ್ಲ ಮಾತಾಡಿದ್ರೆ ಪೈಕಿ ಆ ರೀತಿ ಬಂದ್ರೆ ಬೆಲ್ಲ ಮಾತಾಡಬೇಕಾದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಉಪಯೋಗ ಮಾಡಿಕೊಳ್ಳೋದು ಎಷ್ಟು ಮುಖ್ಯ ಅಂಬುದನ್ನು ನಿವಿರಾಜ ಹೇಳ್ತಾನಪ್ಪ. ಸತ್ಸಂಗ ಕ್ಷಣಾರ್ಧ ಅಪಿ ಸೇವಧೀನೃ, ಸತ್ಸಂಗ ಕ್ಷಣಾರ್ಧ ಆದರೂ ಪರವಾಗಿಲ್ಲ, ಅದು ಸುಖ ನಿಧಿ ಆಗುತ್ತೆ, ದೊಡ್ಡ ಒಂದು ಇದಕ್ಕೆ ಸಾಧನೆಗೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಅತ್ಯಂತಿಕ ಕ್ಷೇಮವನ್ನು ಕೇಳಿದ್ರು, ಬೆಸ್ಟ್ ಯಾವುದು ತಾರೀಖು ಕೇಳ್ತಾರೆ, ಅಂಗಡಿ ಹೋಗ್ತಾರೆ, ಬೆಸ್ಟ್ ಟಿ ವಿ ಕೇಳ್ತಾರೆ, ಬೆಸ್ಟ್ ಫ್ರಿಜ್ ಏನೇ ಕೇಳಿ ಬೆಸ್ಟ್ ಅಂತ ಕೇಳ್ತಾನೆ ಫಸ್ಟ್, ಅದು ಸಿಕ್ಕಿದ್ರಲ್ಲಿ ಬೆಸ್ಟ್ ತಗೋಣ ಅಂತ. ಅದೇ ರೀತಿ ಏನ್ ಮಾಡಿ ಫೋನ್ಗಳು ಅಂತೂ ಎಷ್ಟು ಬೆಸ್ಟ್ ಬರುತ್ತೆ ಲೆಕ್ಕನೇ ಇಲ್ಲ, ದಿನ ಬೆಳಗಾದ್ರೂ ಹೊಸ ಹೊಸದು, ಎಷ್ಟೋ ದಿನ ಕಾಯಲಿ ಕೊಡೋದು ಹೊಸ ತಗೊಳ್ಳೋದು ಹೊಸ ತಗೊಳ್ಳೋದು, ಯಾಕೆ ಬೆಸ್ಟ್ ಇರ್ಬೇಕು ನಮ್ಮಲ್ಲಿ ಯಾವಾಗಲೂ ಕೂಡ ಅಂತೇಳಿ. ಇದು ಮಾತ್ರ ಸ್ವರೂಪಲ್ಲ ಕೇಳಿದ್ರೆ ನಮ್ಮ ಮುತ್ತಾತನ ಕಾಲದ್ದಿದೆ ಪರವಾಗಿಲ್ಲ ಅಂತ ಹೇಳ್ತಾರೆ, ತೆಗೆದು ನೋಡಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ಇದೇ ಇದೆ ಅಷ್ಟೇ, ಆ ಪುಸ್ತಕ ಇರುತ್ತೋ ಖಾಲಿ ಡಬ್ಬ ಇರುತ್ತೋ ಗೊತ್ತಿರೋದಿಲ್ಲ, ಮುಟ್ಟಿದ ತುಂಡು ತುಂಡು ಆಗ್ತಿರೋದು, ಆ ಸಾಕು ಪೂಜೆಗೆ ಅಂತ ಹೇಳಿದ್ರೆ ಓದೋ ಐಡಿಯಾ ಇದ್ದಿರ್ತಾರೆ, ಅವೆಲ್ಲ ತಪ್ಪೋದು, ಎಷ್ಟಿದ್ರೂ ಸಾಲ್ದು, ಎಷ್ಟು ವೆರೈಟಿ ಇದ್ರು ಕೂಡ ಎಡಿಷನ್ಗಳು ಯಾವುದೇ ಬರಲಿ ಇರಲಿ, ಅದು ಒಂದು ಅಕ್ಷರ ಹೆಚ್ಚು ಕಳಿಸಿಕೊಂಡು ಭಾರಿ ಪುಣ್ಯ, ಅದರಿಂದ ಲಾಭ ಅಂತ ಹೇಳಿದ್ರೆ ಯಾವ್ದೋ ತಪ್ಪು ಪ್ರಿಂಟ್ ಆಗಿರ್ಬೋದು, ಅದು ಸರಿ ಪ್ರಿಂಟ್ ಆಗಿರುತ್ತೆ, ಎಷ್ಟು ಉಪಯೋಗ ಆಗುತ್ತಾಗ ಪಾಠಾಂತರ ಸಿಕ್ಕಾಗ ಒಂದು ಎಷ್ಟೋ ಗೊಂದಲ ಇರುತ್ತೆ, ಸಾಲ್ವ್ ಆಗಿರೋದಿಲ್ಲ, ಕರೆಕ್ಟ್ ಒಂದು ಸಿಕ್ಬಿಟ್ರೆ ಅಷ್ಟು ಖುಷಿಯಾಗ್ಬಿಡುತ್ತೆ, ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅದರಿಂದ. ಆದ್ದರಿಂದ ಎಷ್ಟೇ ಆದರೂ ಕೂಡ ನಾವು ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಉಪಯೋಗಿಸ್ಬೇಕು. ನಾವು ಪಾಠ ಪ್ರವೃತ್ತಿ ಇರೋ ದಿವಸಕ್ಕೊಂದು ಅರ್ಧ ಗಂಟೆ ಗಂಟೆವರೆ ಉಪಯೋಗ ತಗೊಂಡಾಗ ಅಲ್ಲ, ಅದನ್ನ ಅರ್ಥ ಆಯ್ತಾ? ಈಗ ದೊಡ್ಡ ಇಂಪೋರ್ಟರ್ ಕಾರ್ ಇಟ್ಕೊಂಡು 5 ಕಿಲೋಮೀಟರ್ ಹೋದ್ರೆ ಅದ್ರಾಗ ಏನರ್ಥ? ನಡ್ಕೊಂಡು ಹೋದ್ರೆ ಇನ್ನು ಫಾಸ್ಟ್ ಆಗೋಬಹುದು ಅಂತ ಹೇಳಿ ಪೆಟ್ರೋಲ್ ಉಳಿಯೋ ಜೊತೆಗೆ ನಡ್ಕೊಂಡು ಹೋದ್ರೆ ವಾಸಿ, ಅದ್ರ ಆಪ್ಟಿಮಮ್ ಇನ್ ತಗೋಬೇಕು. ಅದೇನು ತಗೋಬೇಕು, ಅತಿ ಮಾಡೋ ಕಾರಣ ಇಲ್ಲ. ಎಷ್ಟಿರ್ಬೇಕು ಅದಕ್ಕೆ? ಒಂದು ಕಾರಲ್ಲಿ ಹೋದ್ರೆ 60-80 ಸಾಮಾನ್ಯ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕಾರಲ್ಲೂ ಇಷ್ಟೊತ್ತಿಗೆ ಹೋಗ್ಬೋದು, ಬಸ್ಸಲ್ಲೂ ಇಷ್ಟೊತ್ತು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ರೀತಿ ನಮಗೆ ಇವತ್ತು ಎಷ್ಟು ಏನು ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವೀಗ, ಇಷ್ಟಕ್ಕೆ ಸಾಧನೆ ಎಷ್ಟು ಮಾಡ್ಕೋಬೇಕು, ಇಲ್ಲದೆ ಹೋದ್ರೆ ಪ್ರಯೋಜನ ಪ್ಲಾನ್ ಮಾಡ್ಕೋಬೇಕು, ಸಾಧನೆಗೆ ಒಂದಿಷ್ಟು ಪ್ಲಾನ್ ಮಾಡ್ಬೇಕು ಯಾವಾಗಲೂ ಕೂಡ. ಆದಾಗಲಿ ಹೋದಾಗಲೇ ಆದ್ರೆ ಆಗೋದಿಲ್ಲ ಹೋಗೋದಿಲ್ಲ, ಅದು ಹೋಗೋದು ಗ್ಯಾರಂಟಿನೇ ಹೊರತು ಆಗೋದು ಸುಳ್ಳೆ. ಅದು ಮ್ಯಾಕ್ಸಿಮಮ್ ಟೈಮ್ ಕೊಡಬೇಕು ಯಾವಾಗ, ಅದೆಲ್ಲ ನಿಮಿರಾಜ ಎಷ್ಟಿಪ್ಪ ಯಜ್ಞ ಮಾಡ್ತಿದ್ದಾನೆ, ಹರಟೆ ಹೊಡೆದ ಗೊತ್ತಿಲ್ಲ ತಾ, ಯಜ್ಞ ಮಾಡೋಕ್ಕಾರ ಬಂದು ಯಜ್ಞ ನಿಲ್ಲಿಸ್ತಾನೆ, ನಿಲ್ಲಿಸಿ ಫಸ್ಟ್ ನೀವು ಹೇಳಬೇಕು ಅಂತ ಹೇಳ್ತಾರೆ. ಯಾಕೆ ನೀವು ಆಮೇಲೆ ಸಿಗೋದು ಗ್ಯಾರಂಟಿ ಇಲ್ಲ, ಯಜ್ಞ ಆಮೇಲೆ ಮಾಡ್ಕೊಳಕ್ ಬರುತ್ತೆ, ಗೊತ್ತಾ, ಯಜ್ಞ ಆಮೇಲೆ ಮಾಡ್ಲಿಕ್ಕೆ ಬರುತ್ತೆ, ನೀವು ಆಮೇಲೆ ಸಿಗೋದಿಲ್ಲ. ಅದಕ್ಕೇನ್ ಮಾಡೋದಕ್ಕೆ ದೇಹಿನಾಂ ವೈಕುಂಠ ಪ್ರಿಯದರ್ಶನಂ ಭಾರಿ ದುರ್ಲಭಂ, ಮಾತ್ರದಿಂದ ಮೊದಲು ಉಪಯೋಗ ಮಾಡ್ಕೋಬೇಕು ನಾನು ಅದನ್ನು, ಈ ಬಗ್ಗೆ ಯೋಚನೆ ಇರೋದಿಲ್ಲ ಆದ್ರೆ ಜನಗಳಿಗೆ, ಆಮೇಲೆ ಏನು ಕೊರೆ ಉಪಯೋಗ ಇಲ್ಲ ಅಂದ್ರೆ ಮತ್ತೆ ಚಾನ್ಸ್. ಎಷ್ಟು ಇನ್ಫೈನೈಟ್ ಟೈಮ್ ಎಷ್ಟಿದೆ ಈಗ, ಎಷ್ಟೋ ಆಗೋಗಿದೆ, ಎವರ್ ಎಂಡಿಂಗ್. ಇದ್ದ ದೇಹ ಬರುತ್ತೆ ಅಂತ ಏನು ಗ್ಯಾರಂಟಿ ಗೊತ್ತು? ಮತ್ತೆ ದೇಹ ಅವಕಾಶ ಆಚಾರ, ಒಂದು 800 ವರ್ಷದಿಂದ ಆಚಾರ ಗ್ರಂಥಗಳೇ ಇರಲಿಲ್ಲಲ್ಲ, ಸರ್ವರ ಗ್ರಂಥಗಳೇ ಇರಲಿಲ್ಲ, ಎಂಥ ಚಾನ್ಸ್ ಇದೆ? ಅದನ್ನು ಮನುಷ್ಯ ಬಿಟ್ಟುಬಿಟ್ರೆ ಅದಕ್ಕಿಂತ ಹೆಚ್ಚು ಲಾಸ್ ಇರೋದಿಲ್ಲ. ಅದಕ್ಕೆ ತಾನು ಓದಬೇಕು, ಮಕ್ಕಳಿಗೆ ಸ್ವಲ್ಪ ಓದಿರೋದು ಹೇಳದಿರ್ಬೇಕು ಅವರಿಗೆ, ಅವ್ರು ಮೊದಲು ಕೇಳೋದಿಲ್ಲ, ನಾನು ಹೇಳಿ ಹೇಳಿ ಕೊನೆ ಪಕ್ಷ ಎಷ್ಟು ಜನ ಮಾಡ್ತಾರೆ ಗೊತ್ತೇನು, ತಮಾಷೆ ಹೇಳಿದ್ದೀನಿ, ಎಂದು ಮಕ್ಕಳು ತಂದೆ ಮಾತು ಕೇಳಿಲ್ಲ. ಅವರು ಸತ್ತ ಮೇಲೆ ಆಮೇಲೆ ಬರ್ತಾರೆ, ನಮ್ಮಪ್ಪ ಇಷ್ಟು ಹೇಳ್ತಿದ್ರು ಪಾಠ ಶುರು ಮಾಡಿರ್ತಾರೆ ಆಮೇಲೆ ಪಾಪ, ನಮ್ಮಪ್ಪ ಭಾರಿ ಹೇಳ್ತಿದ್ರು, ಆ ಎಫೆಕ್ಟ್ ಕ್ರಿಯೇಟ್ ಆಗಿತ್ತು, ಗೊತ್ತಾಯ್ತಾ? ಆ ಬದುಕಿದಾಗ ಮಾಡದೆ ಹೋದ್ರು ಕೂಡ ಎಷ್ಟೋ ಜನ ಹಾಗೆ ಮಾಡದವರಿದ್ದಾರೆ, ನಮ್ಮ ತಂದೆ ಭಾರಿ ಇದಾಗಿದ್ರು, ಅದಕ್ಕೆ ಅವ್ರಿಗೆ ಅವರು ಏನಾರ ಮಾಡಕ್ ಬರ್ತೀವಿ ನಾವು ಅಂತ ಹೇಳ್ತಾರೆ. ಇದೆಲ್ಲ ಏನ್ ತೋರಿಸುತ್ತೆ? ಹೇಳಿದ ಮಾತು ಆಮೇಲೆ ಅದು ಕೆಲಸ ಮಾಡ್ತಾ ಇಲ್ಲ, ಕೆಲವು ಇಮಿಡಿಯೇಟ್ ವರ್ಕ್ ಮಾಡಕ್ಕೆ ಸ್ಲೋ ವರ್ಕ್ ಮಾಡೋದು. ನಮ್ಮ ತಂದೆಗೆ ಭಾರಿ ಪ್ರಿಯ ಅದು, ಒಂದು ಮೊದಲು ನಮ್ಗೆ ಅರ್ಥ ಆಗಲಿ, ಈಗ ಅರ್ಥ ಆಗ್ತಾ ಇದೆ, ಅದು ಹೇಳಿದ್ ವೇಸ್ಟ್ ಆಗಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ತುಂಬ ಜನ ಹೇಳೋದೇ ಇಲ್ಲ, ಅದು ಅವ್ರು ಹೇಳ ನೆಗೆಟಿವ್ ಆಗಿ ಹೇಳ್ತಾರೆ ಹೊರತು ಪಾಸಿಟಿವ್ ಆಗಿ ಹೇಳೋದಿಲ್ಲ. ಸ್ವಲ್ಪ ಅದು 10 ನಿಮಿಷ ಓದಿ, ಒಂದು ಅರ್ಧ ಗಂಟೆ ಓದಿ, ಪಾರಾಯಣ ಮಾಡಿ ಹೋಗುವಂತ ಆ ತರ ಹೇಳ್ತಿದ್ರೆ ಮುಂದೆ ಅವನಿಗೆ ಆಗಲೇ ಗೊತ್ತಾದ್ರೆ ಭಾರಿ ಪುಣ್ಯ, ಮುಂದಾದ್ರೂ ಗೊತ್ತಾಗೇ ಆಗುತ್ತೆ. ಆದ್ದರಿಂದ ಅದು ಆತ್ಯಂತಿಕಂ ಕ್ಷೇಮ. ಲೋಕದಲ್ಲಿ ಏನೋ ಕೆಲಸ ಓದ್ದ ಕೆಲಸ ಸಿಗ್ತಾವಲ್ಲ, ಏನು ಆತ್ಯಂತಿಕ ಕ್ಷೇಮ ಅಲ್ಲ ಅದು, ಏನದು ಟೆಂಪರರಿ ಅಷ್ಟೇ, ಆತ್ಯಂತಿಕ ಕ್ಷೇಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಬ್ಸಲ್ಯೂಟ್ ಕ್ಷೇಮ ನನಗೆ ಬೇಕು. ಅದನ್ನು ತಿಳಿಸಿ, ಆಗ ಫಿಲಾಸಫಿ ಯಾತಕ್ಕೆ ಬೇಕು ಉತ್ತರ? ಬೇರೆ ಯಾವುದರಲ್ಲೂ ಕ್ಷೇಮ ಸಿಗಬಹುದು, ಅದು ರಿಲೇಟಿವ್ ಕ್ಷೇಮ, ಅಬ್ಸಲ್ಯೂಟ್ ಕ್ಷೇಮ ಅಲ್ಲ. ಆದ್ದರಿಂದ ಅಬ್ಸಲ್ಯೂಟ್ ಕ್ಷೇಮಕ್ಕೆ ಏನು ಬೇಕು? ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಸತ್ಸಂಗ ಸತಾಂ ಸಂಘ ಸತ್ಸಂಗ, ಸತಿತಿ ಪ್ರಾಣ, ಸತ್ ಅಂದ್ರೆ ಪ್ರಾಣದೇವರ ಸಂಘ, ಅರ್ಥ ಆಯ್ತಾ? ಪ್ರಾಣದೇವರ ಸಂಘ ಆಚಾರ ಶಾಸ್ತ್ರ ಓದೋ ಸುಯೋಗ, ಬೇರೆ ಯಾರ ಹುಟ್ಟಬಹುದು, ಬೇರೆ ಬರೀ ಓದ್ಕೊಂಡು ಹೋಗ್ಬೋದು, ಶಾಸ್ತ್ರ ಆಗಿರೋದಿಲ್ಲ ಅದು, ಒಂದು ಆಚಾರ ಶಾಸ್ತ್ರ ಆಗಬೇಕಾದ್ರೆ ಅಷ್ಟು ಶ್ರೇಷ್ಠ. ಏನು ಒಂದೂವರೆ ಗಂಟೆ ಸಾಲದು ಅಂತ ಹೇಳ್ತಿರೋದು ನಾನು ಅದೇ ಹೇಳ್ತಿರೋದು ಶ್ರದ್ಧ ಕೂಡ ಅದಲ್ಲ ಅದೇ ಸಾಕು ಅಂತ ತಿಳ್ಕೊಳ್ಳೋದೇ ಫಸ್ಟ್ ತಪ್ಪು ಅದು ಅದೊಂದು ಸಾಲದು ಅಂತ ಹೇಳ್ತಿರೋದು ಇನ್ನೂ ಹೆಚ್ಚಾಗ್ಬಿಟ್ಟು ಅಷ್ಟಾದ್ರೆ ಕಡಿಮೆ ಇದ್ದಾಗಲೇ ಯಾವಾಗಲೂ ಅವ್ರಿಗೆ ಇನ್ವಾಲ್ವ್ಮೆಂಟ್ ಇರಬೇಕು. ಸತ್ಸಂಗ ಸೇವಧೀರಣ ಅದಕ್ಕೆ ಎಷ್ಟಾಯ್ತು ಒಬ್ಬದಕ್ಕೆ ಎಷ್ಟು ಹೋಯ್ತು ಲೆಕ್ಕ ಹಾಕ್ಬಿಟ್ಟು ಎಷ್ಟು ಹೋಗ್ತಾ ಇದೆ ಆಕ್ಚುಲಿ 22.5 ಗಂಟೆ ಹೋದಾಗ ಆಯ್ತಾ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಸಿಕ್ಕರೆ 22.5 ಗಂಟೆ ಲಾಸ್. ಅದು ವ್ಯಾಪಾರದಲ್ಲಿ ಹಾಗೆ ಯೋಚನೆ ಮಾಡ್ತಾರೆ ವ್ಯಾಪಾರದಲ್ಲಿ ಹಾಕಿ ಹಾಕ್ಬೇಕಾರೆ 10 ಲಕ್ಷ ತೊಗೊಂಡಿರ್ತಾರೆ 15 ಲಕ್ಷ ಮಾಡ್ತಾರೆ ಅವ್ರು 20 ಲಕ್ಷ ಕೇಳ್ತಾರೆ ಅಯ್ಯೋ 5 ಲಕ್ಷ ಹೊಡ್ಕತ್ರೆ 5 ಲಕ್ಷ ಹೋಯ್ತಲ್ಲ ಅಂತೇಳಿ ರಿಜಿಸ್ಟ್ರೇಷನ್ ಕೂಡ ಆಗೋಗ್ಬಿಟ್ಟಿರ್ತದೆ. ಅವ್ರು ನಿದ್ದೆ ಬರೋದು 8 ದಿವಸ ಅವನಿಗೆ ಯಾಕೆ ಅದು ಲಾಭ ಬಂದಿದೆ ಸ್ಟಿಲ್ ಸಾಲದು ಅಂತ ಅವನಿಗೆ 5 ಲಕ್ಷ ಲಾಭ ಬಂದರೂ ಕೂಡ 10 ಲಕ್ಷ ಬರ್ತಿತ್ತಲ್ಲ ಸ್ವಲ್ಪ ತಡ ಆಗಿದ್ರೆ ಆ ಯೋಚನೆ ಇದ್ದಾಗ ಇಲ್ಲಿರ್ಬೇಕು. ಸೇವಾ ಸೇರಿ ನೋಡ ಅದನ್ನೇ ಹೇಳ ಕಾಲ ದಾಸರಲ್ಲಿ ಹೇಳ್ಬೇಕಾದ್ರೆ ಎಷ್ಟು ಕಾಲ ವ್ಯರ್ಥ ಆಯ್ತಲ್ಲ. ಒಬ್ಬ ಪಂಡಿತರಿದ್ರು ಪಾಪ ವಯಸ್ಸಾಗಿತ್ತು 90 ವರ್ಷ ಅವ್ರು ಹೋದಾಗ ಹೊರತಾ ಕೂತಿದ್ರು ಪಾಪ. ಈಗ ಎಷ್ಟೋ ಪಾಠ ಮಾಡಿದೆ ಈ ಗ್ರಂಥ ಹೆಚ್ಚು ಪಾಠ ಮಾಡಿದ್ದಿಲ್ಲ ನಾನು ಎಂಥ ಅವಶ್ಯಕತೆ ಕಳ್ಕೊಂಡ್ಬಿಟ್ಟೆ ತರ್ಕ ಪಾಠ ಹೇಳಿಬಿಟ್ಟೆ ಬಹಳಷ್ಟು ಶಾಸ್ತ್ರ ಒಳ್ಳೇ ಇಲ್ಲ ಅಂತ ಹೇಳಿಬಿಟ್ಟು 100 ಜನ ಶಿಷ್ಯ ಪಾಠ ಹೇಳಿದವರು ಪಾಪ ಅವರು ಅಂಥದ್ದು ಆಚಾರ ಗ್ರಂಥ ಪಾಠ ಹೇಳಿಲ್ಲ ವ್ಯಾಕರಣ ತರ್ಕ ಹೇಳಿಬಿಟ್ಟು ಅವ್ರದ್ದು ಹೇಳಿಲ್ಲ ಅಂತೇಳಿ ಅಷ್ಟು ದುಃಖ ಪಡ್ತಿದ್ರು ಪಾಪ. ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಲಾಸ್ ಕೂಡ ಗೊತ್ತಾಗ್ಲಿಕ್ಕೆ ಏನಿರ್ಬೇಕು ಫಸ್ಟ್ ಲಾಸ್ ಗೊತ್ತಾಗಲಿಕ್ಕೆ ತಿಳುವಳಿಕೆ ಬೇಕು. ಏನು ಗೊತ್ತಾಗ್ಲಿಕ್ಕಲ್ಲ ಎಷ್ಟು ಲಾಸ್ ಆಗಿದೆ ಗೊತ್ತಾಗಬೇಕಾದ್ರೆ ಕೂಡ ಅವರಿಗೆ ಸ್ವಲ್ಪ ಜ್ಞಾನ ಇರಬೇಕಾಗ್ತದೆ. ಸತ್ಸಂಗ ಸೇವಹೇ ನೃಣಾಂ ಧರ್ಮಾನ್ ಭಾಗವತಾನ್ ಬ್ರೂತ ಯದಿ ನಃ ಶ್ರುತಯೇ ಕ್ಷಮಂ ಯೈ ಪ್ರಸನ್ನ ಪ್ರಪನ್ನಾಯ ದಾಸ್ಯತಿ ಆತ್ಮಾನಮಭ್ಯಜಃ. ಅದಕ್ಕೆ ಏಕಾದಶಿ ಸಂಚಾರ ಮಾಡಬೇಡಿ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಏಕಾದಶಿ ಬಹಳ ಓಡಾಡಿಬಿಟ್ಟೆ ಸುಸ್ತಾಯಿತು ಮಾಡೋಕ್ಕಾಗಲಿಲ್ಲ ಅಂತ ನೀವು ಪ್ಲಾನ್ ಮಾಡ್ತಾ ಇಲ್ಲ ಅಂತ ಅರ್ಥ ಆಗಿದೆ. ಹೌದಲ್ಲ ನಾಳೆ ಏಕಾದಶಿ ನೋ ಪ್ರೋಗ್ರಾಮ್ ಅದಕ್ಕೆ ಉಪವಾಸ ತೊಂದರೆ ಆಗಬಾರ್ದು ಆ ಥರ ಪ್ಲಾನ್ ಮಾಡ್ಬಾರ್ದು ಗೊತ್ತಾಯ್ತಾ. ಆಗ ನಾವೇನ್ ಮಾಡ್ತೀವಿ ಬುದ್ಧೇಶ್ವರಿ ಜಾಸ್ತಿ ಮಾಡಿ ಅಶಕ್ತರ ಗುಂಪಿ ಸೇರಿಕೊಂಡು ಏನಾರ ಫಲಹಾರ ಮಾಡಕ್ ಟ್ರೈ ಮಾಡುದು. ಯಾಕೆ ಆಯಾಸ ತಗೋಬಹುದು ಅಂತ ಹೇಳಿದಾರಲ್ಲ ಅದಕ್ಕೆ ಆಯಾಸ ಮಾಡ್ಕೋಬಹುದು ಫಸ್ಟ್ ಆಯಾಸ ಮಾಡ್ಕೊಂಡು ತಗೊಂಡ್ಬಿಡು. ನಾಳೆ ಏಕಾದಶಿ ಆದ್ರೆ ಆಯಾಸ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಕೆಲವು ವಿಷಯಗಳನ್ನ ನಿಶ್ಚಯ ಮಾಡ್ಕೊಂಡ್ಬಿಡು. ನಾವು ಧರ್ಮಾಚರಣೆ ಸುಮ್ಮನೆ ಮಾಡಕ್ ಬರೋದಿಲ್ಲ. ಲೋಕದಲ್ಲೇ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ ರಿಸರ್ವೇಷನ್ ಹ್ಯಾಂಗ್ ಮಾಡ್ತಾರೆ ಸೀಟ್ ನ ಟಿಕೆಟ್ ತಗೋಬೇಕಾಗಿದೆ ಊರಿಗೆ ಹೋಗಬೇಕಾಗಿದೆ ರಿಸರ್ವೇಷನ್ ಮಾಡ್ತಾನೆ ಫಸ್ಟ್ ಚೆನ್ನಾಗಿ ಕೆಟ್ಟ ಹೋಗ್ಬಾರ್ದು. ಆ ಥರ ಪ್ಲಾನ್ ಮಾಡ್ಬೇಕು. ಧರ್ಮ ಕಾರ್ಯ ಯಾವ ವರ್ಷದ ಪೂರ್ತಿ ನೋಡ್ಕೊಂಡ್ಬಿಟ್ಟು ಯಾವ್ಯಾವ ಪ್ರೋಗ್ರಾಮ್ ಏನೇ ಬರ್ತದೆ ದೊಡ್ಡ ಗ್ರಹ ದೊಡ್ಡ ಅವಕಾಶ ಇದೆ ಅವತ್ತು ಎಲ್ಲೆಲ್ಲೂ ಬೇರೆ ಪ್ರೋಗ್ರಾಮ್ ಇರಬಾರ್ದು ಹುಷಾರಾರವಿರಬೇಕು ಈಚ್ ಅಂಡ್ ಬೇರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಉಪಯೋಗ ಮಾಡ್ಕೋಬೇಕು. ಆ ಥರ ಉಪಯೋಗ ಮಾಡಿದ್ರಾಗುತ್ತೆ ಹೊರತು ಯಾರು ಕೃಷ್ಣಾಷ್ಟಮಿ ಬಂದಿದ್ದಾರೆ ಊರಿಗೆ ಮಧ್ಯಾಹ್ನ ರಾತ್ರಿ ಪ್ರಯಾಣ ಇಟ್ಕೊಂಡಿದ್ದಾರೆ 6 ಗಂಟೆಗೆ ಅದ್ರ ಎಂಥ ಮೂರ್ಖ ಇರಬೇಕು ಅದಕ್ಕೆ ಕೂಡ ಅವನು ಮಿಸ್ ಮಾಡ್ಕೊಂಡಿದ್ದೆ ಲೆಕ್ಕ ಇಟ್ಕೊಂಡು ಅವಳು ಬೆಳಿಗ್ಗೆ ಊರಿ ಸರ್ ಸ್ನಾನ ಎಲ್ಲ ಯಾತರದಿಲ್ಲ ರಾತ್ರಿ ಎಷ್ಟೋ ಗ್ರಹಣನ ಹಾಗೆ ಮಾಡ್ಕೊಂಡಿರ್ತಾರೆ. ಅದು ಎಷ್ಟೋ ಕಾದು ಕಾದ ಪ್ಲಾನ್ ಮಾಡ್ಕೊಳ್ಬಿಟ್ಟು ಇಲ್ಲ ಏನ್ ಮಾಡೋಕ್ಕಾಗತ್ತೆ ಪ್ರಯಾಣ ಮಾಡ್ಬೇಕಲ್ಲ ಒಂದು ಸಿದ್ಧೋಗ ಯೋಚನೆ ಕೂಡ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದಿಲ್ಲ ಗೊತ್ತಾಯ್ತು. ಆಮೇಲೆ ಕೆಲಸ ಆಗಿಲ್ಲ ಅಂತ ಬೈತಾರೆ. ಇಂಥ ಅವಕಾಶ ಕಳ್ಕೊಂಡ್ರೆ ಕೆಲಸ ಆಗುತ್ತೆ ಎಷ್ಟೋ ದಿನ ಸಿಗ್ತಾರ ಸರ್ ದೊಡ್ಡ ದೊಡ್ಡ ದಿವಸಗಳ ಕಾಲ ಎಲ್ಲೋ ಇರ್ತಾರೆ ಅವರು. ಪಂಚಾಂಗ ಗೊತ್ತಿಲ್ಲ ಅವರಿಗೆ ಇದು ಗೊತ್ತಿಲ್ಲ ಎಲ್ಲ ಗೊತ್ತಿದೆ. ಅದೇನೋ ಕ್ಯಾಶುವಲ್ ಆದ್ರೆ ಆಗಲಿ ಹೋದ್ರೆ ಹೋಗಲಿ ಆದಷ್ಟು ಹೋದರೆ ಎಂಬ ರೀತಿಯೇ ಪ್ಲಾನ್ ಮಾಡಿದ್ರೆ ಏನಾಗುತ್ತೆ ಮನೆಯಲ್ಲಿದ್ರೆ ಉಪವಾಸ ಮಾಡಬೇಕು ಒದಕ್ಷಿ ಕೊಡಬೇಕು ಸಂಚಾರ ನಾವು ಇಟ್ಕೊಂಡ್ಬಿಟ್ರೆ ಮುದಾಯ್ತು. ಆ ತರ ಆಗ ಅರ್ಜೆಂಟ್ ಕೆಲಸದ ರಜೆ ಹಾಕಿದ್ರೆ ಆಗ ಹಾಕಿ ಎಷ್ಟು ಅನಿಷ್ಟ ಆಗುತ್ತೆ. ಅನಿಷ್ಟ ಕಡಿಮೆ ಆಗಿದ್ರೆ ಪುಣ್ಯ ಇನ್ನೂ ಕೂಡ ಜಾಸ್ತಿ ಆಗಬೇಕು ನ್ಯಾಯವಾಗಿ. ಅದೆಲ್ಲ ಕಾರಣಗಳು ಬೇರೆ. ಈಗ ದೇವ್ರು ಕೊಟ್ಟಾಗ ಇರಬೇಕು ಬುದ್ಧಿ ಇರಬೇಕಲ್ಲ ಕೊನೆ ಪಕ್ಷ. ಅದು ಹಿಂದಿನ ಯೋಚನೆ ಮಾಡ್ತಕ್ಕಂದ್ರೆ ಅದು ಆ ಯೋಚನೆ ಟೈಮ್ ಹೋಗುತ್ತೆ ಹೊರತು ಮುಂದಾಗೋದಿಲ್ಲ. ಏನ್ ಮಾಡಬೇಕು ಅದನ್ನ ಮಾಡಕ್ ಅದಕ್ಕೆ ಕರ್ಮಣ್ಣೇ ವಾಧಿಕಾರ ಅಷ್ಟೇ. ಫಸ್ಟ್ ಆನ್ಸರ್ ಏನು ಫಸ್ಟ್ ಮಾಡು ಮುಂದಿನ ಕೆಲಸ ಹೇಳಿದ್ದಿಲ್ಲ ಫಸ್ಟ್ ಮಾಡು ಆಮೇಲೆ ಮುಂದೆ ಯೋಚನೆ ಮಾಡೋಣ. ಧರ್ಮಾನ್ ಭಾಗವತಾನ್ ಬ್ರೂತ ದಯವಿಟ್ಟು ನೀವು ನನಗೆ ಭಾಗವತ ಧರ್ಮಗಳನ್ನು ಹೇಳಿ. ಭಾಗವತ ಧರ್ಮ ಅಂದ್ರೇನು ಭಗವಂತನಿಗೆ ಪ್ರಿಯವಾದ ಧರ್ಮಗಳು ದೇವರನ್ನು ಬಲಿಸತಕ್ಕಂತಹ ಧರ್ಮಗಳು ದೇವರು ಹೇಳಿದ ಧರ್ಮಗಳು ಭಗವದ್ಗೀತಾದಿ ಧರ್ಮಗಳು ಗೊತ್ತಾಯ್ತಾ. ಭಗವಂತ ಮೆಚ್ಚತಕ್ಕಂಥದ್ದು ಭಾಗವತ ದೇವರು ಭಗವದ್ ಭಕ್ತರು ಮಾಡತಕ್ಕಂಥದ್ದು ಭಾಗವತ ಭಗವಂತನ ಹೊಂದಲಿಕ್ಕೆ ಕಾರಣವಾಗೋದು ಭಾಗವತ ಅಂತ ಧರ್ಮವನ್ನು ತಿಳಿಸಿಕೊಡಿ. ಯದಿನಃ ಶ್ರುತಯೇ ಕ್ಷಮಂ ಅಲ್ಲೂ ವಿನಯ ಇದೆ ನಾವು ಕೇಳಬಹುದಾದ್ರೆ ಯಾಕೆಂದ್ರೆ ನೀವು ಹೇಳದೆ ಹೋದ್ರೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಗೆ ಅರ್ಹತೆ ಇರಬೇಕಲ್ಲ ಅದಕ್ಕೆ ಶ್ರುತೈ ಶ್ರವಣಾಯ ಯದಿ ನಕ್ಷಮಂ ನಮಗೆ ಕೇಳತಕ್ಕಂಥ ಅರ್ಹತೆ ಇದೆ ಅನಿಸಿದರೆ ನಾವು ದಯವಿಟ್ಟು ಹೇಳಬೇಕು. ಅದು ಇನ್ನೊಂದು ಅರ್ಥ ನಾವೇನು ಕೇಳಬೇಕು ಅದನ್ನು ಹೇಳಬೇಕು ನಮ್ಗೆ ಉಪಯೋಗ ಆಗೋದು ಹೇಳಬೇಕು ಉಪಯೋಗ ಇರೋದಂತ ಹೇಳಿದ್ರೆ ಉಪಯೋಗ ಮತ್ತೆ ಆಗ್ತಿರೋದೇ ತಾನೇ ಇವತ್ತು ಒಂದು ಅಕ್ಷರ ಅರ್ಥ ಆಗೋದಿಲ್ಲ ಹೊಡೆದೇ ಹೊಡೆದೇ ಗಂಟೆ ಗಂಟೆ ಉಪಯೋಗ ಇಲ್ಲ ನಮ್ಮ ಶ್ರವಣಕ್ಕೆ ಉಪಯೋಗ ಆಗಬೇಕು. ನಮಗೆ ಬಡಿಸ್ಬಿಟ್ಟು ಉಚ್ಚಾಪಟ್ಟಿ ಬಡಿಸಿದಾರ ಪಾಪ ಅವ್ರಿಗೆ ಗಂಜಿ ಬೇಕಾಗಿದೆ ಮೈಸೂರು ಪಾಕು ಲಾಡು ಜಿಲೇಬಿ ಹಾಕ್ತಾ ಕೂತ್ಬಿಟ್ಟಿದಾರ ಪಾಪ ಅವ್ರು ಏನು ಸರ್ ಗಂಜಿ ಸಿಕ್ಕರೆ ಸಾಕಾಗಲಿ ಪಾಪ ಅದನ್ನ ವಾಕರಿಗೆ ಬರುತ್ತೆ ಅದನ್ನ ಹಾಕಿದ್ರೆ ಹಾಗೆ ಹಾಕಿ ಶ್ರವಣಾಯ ನಮಗೆ ಜೀರ್ಣಾಯ ಆಗು ಜೀರ್ಣ ಆಗೋದಾಗಬೇಕು ಹೊರತು ಅಜೀರ್ಣವಾಗೋದು ಪ್ರಯೋಜನಕ್ಕೆ ಬರೋದಿಲ್ಲ. ತಯೇ ಕ್ಷಮ ಯೈ ಪ್ರಸನ್ನ ಪ್ರಪನ್ನಾಯ ಹೇಗೆ ಹೇಳಬೇಕು ಅಂದ್ರೆ ಯೈಹಿ ಭಾಗವತ ಧರ್ಮೈಹಿ ಯಾವ ಭಾಗವತರದ ಅನುಷ್ಠಾನದಿಂದ ಪ್ರಸನ್ನ ಪ್ರಸನ್ನನಾಗಿರ್ತಕ್ಕಂತಹ ಅಜಃ ಅಜನಾದ ಪರಮಾತ್ಮ ಪ್ರಪನ್ನಾಯ ತನ್ನ ಭಕ್ತನಿಗೆ ಆತ್ಮಾನಮಪಿ ದಾಶ್ಯತಿ, ತನ್ನನ್ನೇ ಕೊಟ್ಟು ಬಿಡ್ತಾನೆ, ಹನುಮಂತೇವರು ಕೊಡಲಿಲ್ಲ. ಆ ರೀತಿ ಸ್ವಾತ್ವ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಗುರುವನ್ ಸಮಾಶಿಷದಮಂ ಪರಮಾಭಿತುಷ್ಟ, ದೇವರು ಎಷ್ಟು ಅನುಗ್ರಹ ಮಾಡಿ ತನ್ನನ್ನೇ ಕೊಟ್ಟು ಬಿಡ್ತಾರಂತೆ. ತನು ಮನೆಗಳಿತ್ತಾದರಿಬರು ಉಂಟೇನೋ ಲೋಕದೊಡು. ಅದಕ್ಕೆ ಧರ್ಮಾನ್ ಭಾಗವತಾನ್ ಭೂತ ಇದಿನಃ ಶ್ರುತಯೇ ಕ್ಷಮಂ ಯೈ ಪ್ರಸನ್ನ ಪ್ರಪನ್ನಾಯ ದಾಸ್ಯತಿ ಆತ್ಮಾನಮಪಿ ಅಜಃ. ನಾರದ ಉವಾಚ ಏವಂತೆ ನಿಮಿನಾ ಪೃಷ್ಟ ವಸುದೇವ ಮಹತ್ತಮಃ ಪ್ರತಿಪೂಜ್ಯ ಅಬ್ರುವನ್ ಪ್ರೀತ್ಯ ಸಸದಸ್ಯ ಋತ್ವಿಜಂ ರೂಪಂ. ನಾರದ ಉವಾಚ, ನಾರದರು ಹೇಳ್ತಾ ಇದ್ದಾರೆ, ಏವಂತೆ ನಿಮಿನಾ ಪೃಷ್ಟಾಃ ಹೇ ವಸುದೇವ ಮಹತ್ತಮಃ ಪ್ರತಿಪೂಜ್ಯ ಅಬ್ರುವನ್ ಪ್ರೀತ್ಯ ಸಸದಸ್ಯ ಋತ್ವಿಜಂ ರೂಪಂ. ವಸುದೇವ, ನಾರದರು ವಸುದೇವನ ಹೇಳ್ತಾ ಇದ್ದಾರೆ, ಹೇ ವಸುದೇವ ಏವಂ ತೇ ಅವರೆಲ್ಲ ಕೂಡ ಏವಂ ಹೀಗೆ ನಿಮಿನಾ ನಿಮಿಯಿಂದ ಪೃಷ್ಟಾಹ ಕೇಳಲ್ಪಟ್ಟಂತಹ ತೇ ಮಹಾತ್ಮಹತ್ತಮ ಮಹಾ ಮಹಾನ್ ಮಹತ್ತರ ಮಹತ್ತಮ ಮಹಾಂತಃ ಮಹತ್ತರ ಮಹತ್ತಮ ಬಹುವಚನ ಅತ್ಯಂತ ಶ್ರೇಷ್ಠರಾದಂತಹ ಒಂಬತ್ತು ಜನಗಳು ಪ್ರತಿಪೂಜ್ಯ ಆತನ ಮಾತನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಭಲೆ ನಿಮಿರಾಜ ಭಾರಿ ಸಂತೋಷ ಆಯಿತು ಅಂತೇಳಿ ಪ್ರೀತ್ಯ ಪ್ರೀತಿಯಿಂದ, ಅದು ಮುಖ್ಯ, ಹೇಳ್ತಕ್ಕಂಥವ್ರು ಪ್ರೀತಿಯಿಂದ ಹೇಳಬೇಕೇ ಹೊರತು ಬೇಸರ ಮಾಡಿಕೊಂಡು ಹೇಳಬಾರ್ದು. ಎದ್ದದ್ಯಾ ಸುಪ್ರಸನ್ನಹಿ ಆಚಾರ್ಯರ ಮಾತು, ಅವರು ಒಳ್ಳೆ ಮನಸ್ಸಿನಿಂದ ಹೇಳಬೇಕು. ಪ್ರೀತ್ಯ ಪ್ರೀತಿಯಿಂದ ನೃಪಂ ನೃಪನನ್ನು ಕುರಿತು ರಾಜನನ್ನು ಕುರಿತು ಹೇಳಿದರು. ಬರೀ ರಾಜನಿಗಷ್ಟೇ ಅಲ್ಲ, ಸಾ ಸದಸ್ಯ ಋತ್ವಿಜಂ, ಸದಸ್ಯರು ಸಭೆಯಲ್ಲಿ ಕೂತವರು ಋತ್ವಿಕ್ಕುಗಳು, ಅವರೆಲ್ಲರ ಸಮೇತ ರಾಜರಾದರೆ ಉಪದೇಶ ಮಾಡಿ ಅಂದ್ರೆ ಹತ್ತು ಜನಗಳನ್ನು ಕುರಿತು ಹೇಳ್ತಾ ಇದ್ದಾರೆ ಅಂತ. ಒಬ್ಬ ರಾಜ ಕೇಳಿದ್ದಕ್ಕೆ ಅಷ್ಟು ಜನ, ಭಾಗವತ ಕೇಳಿದ್ದು ಒಬ್ಬರು ಹೇಳಿದರು, ಎಷ್ಟು ಜನ ಒಬ್ಬರು ಹೇಳಿಸಿದ್ದಕ್ಕೆ ಎಷ್ಟು ಜನ ಕೇಳ್ತಾರಲ್ಲ ಆ ತರಹ ರಾಜ ಕೇಳಿದ್ದಕ್ಕೆ ಸದಸ್ಯರು ಋತ್ವಿಜರೆಲ್ಲ ಕೂತ್ಕೊಂಡು ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಅದು. ಅವರವ್ರು ತನ್ನ ಬಹು ಮಾಡ್ತಾ ಕೂತ್ಕೊಂಡು ಕೇಳ್ಕೊಂತ ಹೇಳಿಲ್ಲ, ಅವರೇ ಇನ್ವಾಲ್ವ್ ಅಲ್ಲ, ಮಠಗಳಲ್ಲಿ ಆಗಿರೋ ಓಡಾಡ್ತಿರ್ತಾರೆ ಅಲ್ಲಿಂದಿಲ್ಲಿಗೆ, ಇವ್ರು ಕೇಳ್ಕೊತ ಬರು ಇನ್ನಾಗಲಿಲ್ಲ ಏನ್ರಿ ಅಂತ ಬರ್ತಿರ್ತಾರೆ ಅಷ್ಟೇ. ಅವ್ರ ಉದ್ದೇಶ ಇನ್ನೂ ಆಗಲಿಲ್ಲ, ಎಲ್ಲಿಗೋ ಬೆಟ್ಟದಲ್ಲಿ ಏನ್ ಮಾಡಿದ್ರೆ ಬಿಡೋದಿಲ್ಲ ಅಂತ ಹೋಗ್ತಿರ್ತಾರೆ. ಸರಿ, ಅದಕ್ಕೆ ಸದಸ್ಯ ರುಚಿಜೆ ಮಠಗಳ ಅಭ್ಯಾಸ ಮಾಡಬೇಕು, ಎಲ್ಲರೂ ಕೇಳಬೇಕು. ಪಾಠ ಪ್ರವಚನ ಆಗಬೇಕಾದ್ರೆ ಮಠದ ಪರಿವಾರಗಳ ಕೇಳಬೇಕು, ಒಂದು ವಾರ ಕೇಳಿ ಚೇಂಜ್ ಆಗಿಬಿಡ್ತಾರೆ ಗೊತ್ತಾಯ್ತ. ಅವ್ರು ಹೇಳೋದೇ ಇಲ್ಲ ಅವ್ರಿಗೆ, ಹೇಳ್ಬಿಟ್ಟು ಬಿಟ್ಟು ಹೋಗ್ತಾರೆ ಅಂತ ಹೆದರಿಕೆ ಅವರಿಗೆ. ಕಂಪಲ್ಸರಿ ಪಂಡಿತರು ಅಲ್ಲ, ಅದಕ್ಕೆ ಕೂಡಬೇಕು ಕಂಪಲ್ಸರಿ, ಇದು ಮಠದಲ್ಲಿದ್ದರೆ ಕೂಡಬೇಕು ಅಷ್ಟೇ. ಅವ್ರು ತೋರಿಸ್ಬೇಕು, ಪರಿವಾರದವ್ರು ಕೂಡ ನೀರಿನವರು ಅಡಿಗೆಯವರು ಎಲ್ಲ ಕೇಳ್ತಿರ್ಬೇಕು. ಅದೇನ್ ಮಾಡ್ತೀರಿ ಕುತ್ಕೊಂಡು, ನೀವು ಕೂಡ ರಾತ್ರಿ ಊಟ ಇಲ್ಲ ನಿಮಗೆ ಅಂದ್ರೆ ತೆಪ್ಪ ಕೇಳ್ತಾರೆ. ಆ ರೀತಿ ನಾಲ್ಕು ದಿವಸ ಕೇಳಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬಿಡುತ್ತೆ. ಮೊದಲು ಅದು ಕೆ ಆರ್ ಪುರಂ ಕಲೆನಲ್ಲಿದ್ದಾಗ ಹುಡುಗರಿಗೆಲ್ಲ ಯಾವ್ದು ಗೀತಾ ಮಹಾಭಾರತ ಕತೆ ಹೇಳಿದ್ರೆ ಅರ್ಥ ಆಗ್ತಿದ್ದೀರಾ, ಸ್ವಲ್ಪ ದಿವಸ ಆದ್ರೆ ಅದನ್ನೇ ಹೇಳಿರ್ತಿದ್ರು ನಾಲ್ಕು ದಿವಸ ಆದ್ಮೇಲೆ ಒಂದ್ಸರ್ತ ಗೊತ್ತಾದ್ರೆ ಏನ್ ಮಾಡ್ತಿದ್ರು ಅವರು, ಅಷ್ಟು ಎಂಜಾಯ್ ಮಾಡ್ತಿದ್ರು. ಟು ಸ್ಟಾರ್ಟ್ ವಿತ್ ಡಿಫಿಕಲ್ಟ್ ಇರುತ್ತೆ, ಅದು ಕೇಳಿದ್ಮೇಲೆ ಮಠದಲ್ಲಿ ಡಿಸಿಪ್ಲಿನ್ ಚೇಂಜ್ ಆಗ್ಬಿಡುತ್ತೆ. ಕೇಳಿದ್ಮೇಲೆ ಎಲ್ಲರೂ ಭಕ್ತಿಯಿಂದ ಮಾಡಕ್ಕೆ ಶುರು ಮಾಡ್ತಾರೆ, ಏನು ಕಾಟಾಚಾರಕ್ಕೆ ಅಂತ ಮಾಡ್ತಿರ್ತಾರಲ್ಲ ಭಕ್ತಿಯಿಂದ ಮಾಡ್ತಾರೆ. ಕವಿರುವಾಚ ಏನ್ ಹಾಕೋಬಾರದು, ಅದಕ್ಕೆ ಹೇಳಿದ್ದು ಹಾಕೋಬಾರದು, ಇದಕ್ಕೆ ಕ್ಲಾಶ್ ಬರಬಾರದು ಅದನ್ನ ಹೇಳ್ತಿರೋದು. ಅರೆ ಇವ್ರು ಹೇಳ್ತಿರೋದೇನು, ನಮ್ಮ ಇವರಂತ ಹೇಗೆ ಬೇರೆ ಮಾಡೋದಿಲ್ವಾ, ಇವ್ರ ಕ್ವಾಲಿಟಿ ಮಾಡಕ್ ದೇವರಾಣಿ ಸಾಧ್ಯ ಇಲ್ಲ. ಹೌದಾನೆ, ಅಂತ ಜ್ಞಾನಿಗಳು ಆತ ಪ್ರತಿಯೊಬ್ಬರು ಅಂತವ್ರೆ, ಅವ್ರು ಬಿಡು ಮಾಡ್ಕೊತಾರೆ. ಇವ್ರಿಗೆ ಏನಾಗಿರುತ್ತೆ, ಈ ಕಡೆ ಉಪನ್ಯಾಸ ಆ ಕಡೆ ಪವಮಾನ ಜೋರಾಗಿ ಮಂತ್ರ ಹೇಳ್ತಿರ್ತಾರೆ, ಏನು ಹೇಳಬೇಕು ಅವರಿಗೆ ತಪ್ಪ. ಆ ಕಾಲಕ್ಕಿಲ್ಲ ಹೋಮ, ಪ್ರವೇಶ ಕಾಲಕ್ಕೆ ಅದು ಹೋಮ ಯಾವುದು ಮಾಡಾಗಿರೋದಕ್ಕೆ ಕೊಡ್ಬೇಕು. ಅದು ಏರ್ಪಾಟು ಅಂದ್ರೆ ಅದು ಕಾಲೇಜಿನ ದೊಡ್ಡ ಫಂಕ್ಷನ್ ಮಾಡ್ತಾರೆ, ಎಲ್ಲ ಕ್ಲಾಸಲ್ಲಿ ಲೇಟ್ ಆಫ್ ಮಾಡಿರ್ತಾರೆ. ಗೊತ್ತಾನೆ, ಕಾಮನ್ ಫಂಕ್ಷನ್ ಕ್ಲಾಸ್ ಬೇರೆ ಕಾಲೇಜ್ ಫಂಕ್ಷನ್ ಬೇರೆ, ಇಡೀ ಇನ್ಸ್ಟಿಟ್ಯೂಷನ್ ಫಂಕ್ಷನ್ ಆದ ಎಲ್ಲ ಕ್ಲಾಸು ಎಲ್ಲ ಮೇಷ್ಟ್ರು ಸೇರ್ಬೇಕು. ಕ್ಲಾಸ್ ಆದ ಕ್ಲಾಸ್ ಹುಡುಗರು ಮಾತ್ರ ಇರ್ಬೇಕು. ಆ ಥರ ಮಠದ ಫಂಕ್ಷನ್ ಅಂದ್ರೆ ಏನರ್ಥ, ಎಲ್ಲರೂ ಸೇರ್ಬೇಕು. ಹೋಗಕ್ಕೆ ಒಂದು ಕಾಲ ಇದೆ, ಮಾಡಬಾರ್ದಂತಲ್ಲ, ಅದೊಂದು ಕಾಲ ಇರುತ್ತೆ, ಆ ಕಾಲಕ್ಕೆ ಮಾಡಲಿ. ಇದು ಕ್ಲಾಶ್ ಮಾಡ್ಕೊಂಡು ಮಾಡ್ಬೇಕಾ, ಆ ಹೋಮ ಕಾರ್ಯ ಪ್ರಯೋಜನಕ್ಕೆ ಸಂಬಂಧಪಟ್ಟಿದ್ದೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ, ಹಾಗಾಗಬಾರ್ದು. ಅದು ಮೇನ್ ಅಂತ ಆಗಬಾರ್ದು. ಅದು ಪ್ರತಿಪೂಜ್ಯ, ಭಾರಿ ಸಂತೋಷಪಟ್ಟರು. ಸಸದಸ್ಯ ಋತ್ವಿಜಂ ರೂಪಂ ಅಬ್ರುವನ್, ಆ ರಾಜನನ್ನು ಕುರಿತು ಹೇಳಿದ್ರು. ಒನ್ ಬೈ ಒನ್ ಹೇಳ್ತಾರೆ, ಈಗ ಒಂಬತ್ತು ಜನ ಕೂಡ ಒಬ್ಬೊಬ್ಬರೇ ಮಾತಾಡ್ತಿದ್ದಾರೆ. ಕವಿಹಿ ಹರಿಹಿ ಅಂತರಿಕ್ಷ ಇದೆ, ಆರ್ಡರ್ನಲ್ಲೇ ಮಾತಾಡ್ತಾನೆ. ಕವಿರುವಾಚ ಹರಿರುವಾಚ ಅಂತರಿಕ್ಷ ಉವಾಚ ಅಂತೇಳಿ ಒಂಬತ್ತು ಜನನು ಒಂಬತ್ತು ಪ್ರಶ್ನೆ ಒಂಬತ್ತು ಉತ್ತರ ಕೊಡ್ತಾರೆ. ಮೊದಲನೇ ಪ್ರಶ್ನೆ ಯಾವುದೀಗ, ಧರ್ಮಾನ್ ಭಾಗವತಾನ್ ಭೂತ, ಭಾಗವತ ಧರ್ಮ ಹೇಳಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೆ ಅದನ್ನು ಹೇಳಕ್ ಶುರು ಮಾಡ್ತಾರೆ. ಫಸ್ಟ್ ನಾವು ಮೊನ್ನೆ ಅಕುತಶ್ಚಿತ್ ಭಯಮಚ್ಚು ಇದನ್ನೆಲ್ಲ ಹಿಂದೆ ಹೇಳಿದ್ರು. ಇವ್ರ ಕಥೆ ಹೇಳಬೇಕಾದ್ರೆ ಉಪರಿಷ್ಟಾದ್ವಕ್ಷಾವಹ, ಒಂಬತ್ತು ಜನ ನಿಮಿರಾದ್ರೆ ಉದ್ದೇಶವನ್ನು ಮಾಡ್ತಾರೆ. ಆ ಕಥೆ ಮುಂದೆ ಹೇಳ್ತೇವೆ ಅಂತೇಳಿ ಎಲ್ಲಿ ಹೇಳಿದ್ರು, ಪಂಚಮಸ್ಕಂದಲ್ಲಿ ಹೇಳಿದ್ರು, ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಕವಿರುವಾಚ ಉಪರಿಷ್ಟಾದ್ವಕ್ಷಾವ ಇದೆಲ್ಲ ಒಂದೇ ಅಂತ ಹೇಳಿದ್ರೆ ನಿವೇದನೆ, ಮುಂದೆ ಹೇಳ್ತೇವೆ ಹಿಂದೆ ಹೇಳಿದ್ವಿ ಅಂತ ರೆಫರೆನ್ಸ್ ಕೊಟ್ಟಾಗ ಏನಾಗುತ್ತಾಗ ಹೇಳೋದು ಸೇಮ್ ಪರ್ಸನ್ ಅಂತ. ಇಲ್ಲಿ ಯಾವುದೋ ಜಾಯಿನ್ ಮಾಡಿದಾಗಲ್ಲ ಅದು. ಮನ್ನೇ ಅಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ರಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಹಿ. ಮನ್ನೇ ಅಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಂ ಅತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಹಿ. ಒಂದು ಶ್ಲೋಕಗಳು ಬಹಳ ಪೂರ್ವಾದ ಅರ್ಥಗಳನ್ನು ಕೊಡ್ತಕ್ಕಂಥ ಶ್ಲೋಕಗಳು. ಮೊನ್ನೆ ನಾನು ತಿಳ್ಕೊಂಡಿದ್ದೇನೆ, ಅವ್ರು ಹೇಳಬೇಕಾದ್ರೂ ಕೂಡ ನಾನು ತಿಳ್ಕೊಂಡ ಹಾಗೆ ಅಷ್ಟು ವಿನಯ ಇದೆ ಅವರಿಗೆಲ್ಲ ಕೂಡ. ವಜ್ರಾಸವನ್ನು ಬರೀಬೇಕಾದ್ರೆ ನಿತ್ಯಮೇ ಮತಿ ಹಾಗೆಲ್ಲ ಬರೀತಾರೆ, ಕೆಲವು ಅಪಾರ್ಥವಾಗಿ ನೆನಪ್ಕೊಂಡ್ಬಿಡ್ತಾರೆ. ಇಸ್ ಮೈ ಒಪಿನಿಯನ್, ಮೈ ಒಪಿನಿಯನ್ ಅಲ್ಲ, ಮತ್ತೆ ನಾನು ಸಾಕ್ಷಾತ್ಕಾರ ಮಾಡಿಕೊಂಡ ವಿಷಯ ಇದು ಅಂತ ಅರ್ಥ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಆರ್ತ ಹೇಳಿದಾಗ ಏನಾಗುತ್ತೆ, ಮಹತ್ವ ಜಾಸ್ತಿ ಬಂದ್ಬಿಡುತ್ತೆ. ಮೊನ್ನೆ ಅಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಂ ಅತ್ರ ನಿತ್ಯಂ. ಅತ್ರ ಈ ಮನುಷ್ಯ ದೇಹದೊಳಗೆ, ಈ ಭೂಲೋಕದೊಳಗೆ, ಈ ಕಾಲದೊಳಗೆ ನಿತ್ಯಂ ಸದಾಕಾಲವೂ ಕೂಡ ಅಚ್ಯುತಸ್ಯ ಪಾದಾಂಬುಜೋಪಾಸನಂ, ಅಚ್ಯುತನ ಪಾದಕಮಲದ ಆರಾಧನೆ, ಶ್ರೀಹರಿಯ ಪಾದಕಮಲದ ಆರಾಧನೆ. ಅಕುತಶ್ಚಿತ್ ಭಯಂ, ಮೊನ್ನೆ ನಿರ್ಭಯವಾದ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಟೋಟಲಿ ನಾವು ಭಯ ಗೆಲ್ಬೇಕಂದ್ರೆ ಏನ್ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು. ಆರಾಧಯ ದೊಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಅಧ್ಯಾಸನ ಉತ್ತಮೋ ಯಥ ಅಂತೇಳಿ ಸುನೀತಿ ಹೇಳಿದ್ದಾರೆ ದುರಾಜನಿಗೆ. ಹಾಗೆ ಅಂದ್ರೆ ಪರಮಾತ್ಮನ ಪಾದಕಮಲದ ಆರಾಧನೆ ಎಂಬುದು ಅತ್ಯಂತ ಭಯರಹಿತ. ಯಾತಕ್ಕೆ ಅಚ್ಯುತಶ್ಚ, ಅಚ್ಯುತ ಅವನು, ಅಚ್ಯುತನ ಆರಾಧನೆ ಮಾಡಿದ್ರೆ ಚ್ಯುತನಾಗ ಚಾನ್ಸೇ ಇಲ್ಲ. ಅದಕ್ಕೆ ದಾಸರು ಕೂಡ ಎಚ್ಚೆತ್ತಿರೋ ಕಂಡೆ ಮನವೇ ನಮ್ಮ ಅಚ್ಯುತನ ಅಂಗ್ರಿಯ ನೆನೆ ಕಂಡೆ ಮನೆ, ಭಾಗವತದ ಮಾತು. ಅಚ್ಯುತನ ಸ್ಮರಣೆ ಮಾಡಿದಾಗ ಚ್ಯುತಿಯಾಗ ಚಾನ್ಸೇ ಇಲ್ಲ. ಅದರಿಂದಾಗಿ ಅದಕ್ಕೇನಂತ ಹೆಸರು, ಹೇತುಗರ್ಭವಾದ ಪದ ಅಂತ ಹೆಸರು. ಶ್ರೀಮಂತನ ಹತ್ರ ಕೇಳಿ ಕೊಡ್ತಾರೆ ಅಂತ ಕೇಳಿದ್ರೆ ಶ್ರೀಮಂತ ಕೊಡ್ತಾರೆ, ದುಡ್ಡಿದೆ ಅಂತ ಅರ್ಥ. ಅವನಿಗೆ ಬಡವನು ಕೇಳಬೇಡ, ಅವನಿಗೆ ಯಾಕೆ ಅಂದ್ರೆ ಅವನಿಗೆ ಇಲ್ಲ ಇವೆಲ್ಲ ಕೊಡೋದಿಲ್ಲ ಅಂತ ಅರ್ಥ. ನಿತ್ಯಂ ಒಂದೇ ಸಲ ಮಾಡದ ನಿತ್ಯಂ, ನಿತ್ಯಂ ಪಾದಾಂಬುಜೋಪಾಸನಂ ಅಚ್ಯುತಸ್ಯ ಅಕುತಶ್ಚಿತ್ ಭಯಂ. ಮೊನ್ನೆ ಯಾರಿಗಿದು ನಾವೆಲ್ಲ ಭಯ ಪಡರ, ಉದ್ವಿಗ್ನ ಬುದ್ಧಿ, ದಿನ ಬೆಳಗಾದ್ರೆ ಭಯ ನಮಗೇನಾಗುತ್ತೋ ಅಂತ ಹೇಳಿ ಅಂಥವರಿಗೆ. ಮತ್ತೆ ನಾವು ಏನಾಗಿದ್ದೆ, ಅಸದಾತ್ಮ ಭಾವ. ಆತ್ಮ ಅಂದ್ರೆ ದೇಹ, ಅಸತ್ ಅಂದ್ರೆ ಅಮಂಗಳ, ಅಸತ್ ಅಂದ್ರೆ ಅನಿತ್ಯ. ದೇಹವನ್ನೇ ನಾವು ದೇವ ನಿತ್ಯ ಅಂತ ತಿಳ್ಕೊಂಡು ಅಮಂಗಳವಾದ ಮಂಗಳ ತಿಳ್ಕೊಂಡು ಏನು ಬದುಕಿದ್ದೇವಲ್ಲ, ಇದರಿಂದ ಉದ್ವಿಗ್ನ ಬುದ್ಧಿ, ಬುದ್ಧಿಯೆಲ್ಲ ಉದ್ವಿಗ್ನವಾಗಿರುತ್ತೆ, ಗೊತ್ತಾಯ್ತಾ. ಆದರೆ ದೇವರನ್ನ ಆರಾಧನೆ ಮಾಡಿದರೆ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ, ಭೀಹಿ ನಿವರ್ತತೆ, ಭಯ ಹೋಗಿಬಿಡುತ್ತೆ, ಪೂರ್ತಿಯಾಗಿ ಭಯ ಹೋಗಿಬಿಡುತ್ತೆ. ಎಷ್ಟು ವಿಶ್ವಾತ್ಮನ ಟೋಟಲಿ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಭಯ ಹೋಗೋದು ಯಾವಾಗ, ಉದ್ವೇಗ ಹೋಗೋದು ಯಾವಾಗ ಅಂದ್ರೆ ದೇವರನ್ನ ಮರೆ ಹೋಗ್ತಾರೆ. ಯಾವುದೋ ಒಂದು ಟ್ರೈನ್ ಹತ್ತಿರ್ತಾನೆ, ಎಲ್ಲೋ ಚೇಂಜ್ ಮಾಡಬೇಕು ಅಂತ ಇರುತ್ತೆ, ಮುಂದೆ ಹೋಗಿ ಚೇಂಜ್ ಆಗುತ್ತೆ. ನಿದ್ದೆ ಬರೋದ್ರಲ್ಲಿ ಕುದಾ ಕಾಯ್ಕೊಂಡು ಕಾಯ್ತಾ ಕೂತಿರ್ತಾನೆ, ಆಮೇಲೆ ಮುಂದಿನ ಹೋಗುತ್ತೆ, ಆಮೇಲೆ ಮರ್ಕೊಂಡ್ಬಿಡ್ತಾನೆ ಆರಾಮ. ಯಾತಕ್ಕೆ, ಇನ್ನು ಯೋಚನೆ ಇಲ್ಲ, ನಿಶ್ಚಿಂತೆ ಆಗಿರುತ್ತೆ ಅಂತ ಹೇಳಿ. ಅಲ್ಲಿವರೆಗೂ ಅವ್ನಿಗೆ ಭಯ, ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು, ಆ ಥರ ಮನಸ್ಸಲ್ಲಿ ಕೂತಿರುತ್ತೆ. ಯಾಕೆ ಎಷ್ಟೇ ಅವನು ಕಂಫರ್ಟಬಲ್ ಇದ್ರು ಕೂಡ ಇದು ಇದಾಗಬೇಕು, ಅದಕ್ಕೆ ಆದಷ್ಟು ಸ್ಟ್ರೇಟ್ ಅನ್ನು ಯೋಚನೆ ಮಾಡ್ತಾನೆ, ಅಷ್ಟು ಡೈರೆಕ್ಟ್ ಇರಬೇಕು, ಮತ್ತೆ ಮತ್ತೆ ಚೇಂಜ್ ಮಾಡೋ ಪ್ರಸಂಗ ಬರಬಾರದು. ಅದಕ್ಕೆ ದೇವರನ್ನ ಆರಾಧನೆ ಮಾಡಿಬಿಟ್ರೆ ಇನ್ನು ಯಾರು ಆರಾಧನೆ ಮಾಡಿದ್ರೆ ಮತ್ತೆ ದೇವರತ್ರ ಹೋಗ್ಲೇಬೇಕದು ಫೈಲು, ಇದರ ಸಾಧ್ಯ ಇಲ್ಲ. ಆದ್ರೆ ದೇವರನ್ನ ಹೇಳಿದ್ ಬಿಟ್ರೆ ನಿಶ್ಚಿಂತೆ. ಅದಕ್ಕೆ ಸರ್ವ ವಿಶ್ವಾತ್ಮನಾಯತ್ತ ನಿವರ್ತತೆ ಭೀಹಿ, ಶ್ರುತಯೇ ಶ್ರವಣಾಯ ರಕ್ಷಮ ಅಬ್ರುವನ್ನಿತಿ ಬಹುವಚನಾತ್ ಯದ್ ಭಯಮುತ್ಪನ್ನಂ ತದಲ್ಪ ಬುದ್ಧೇ ರೇಖಶ್ಚ ಬಹುಭಿ ವಿಚಕ್ಷಣೈ ಯುವದಜ್ಜವಾನ ವಚನಾರ್ಥ ಅವಧಾರಣಂ ದುಶ್ಯಕವಿತಿ ನಿವಾರಯತಿ ಕವಿರಿತಿ ಅತ್ರ ಸಂಸಾರೇ. ಅಸತಿ ಅಮಂಗಲೆ, ಅಸತಿ ಮತ್ತು ಅಮಂಗಲ, ನಮ್ಮ ದೇಹ ಎಂಬುದೇನದು ನಿತ್ಯ ಅಲ್ಲ, ಜೊತೆಗಿರಷ್ಟು ಮಂಗಲ ಅಲ್ಲ ದೇಹಾದು. ಅಹವಿತ್ಯ ಆತ್ಮಭಾವ, ದೇಹವನ್ನೇ ನಾನು ಅಂತ ತಿಳ್ಕೊಳ್ಳು, ತನುವೇ ತಾನೆಂಬುವನು ಅಂತ ಹೇಳ್ತಾನೆ. ದೇಹನೇ ನಾವಲ್ಲ, ದೇಹ ಬೇರೆ ನಾವು ಬೇರೆ. ಆ ದೃಷ್ಟಾಂತ ಹಿಂದೆ ಕೊಟ್ರು, ಹೆಂಡತಿ ಮಕ್ಕಳು ಎಷ್ಟೇ ಪ್ರಿಯರಾಗಿದ್ರು ಏನಲ್ಲ ಅವರು, ನಾವಲ್ಲ. ಹೊತ್ತಾನೆ ಎಷ್ಟೇ ಪ್ರಿಯರಾಗಿದ್ರು ನಾವಲ್ಲ, ನಮ್ಮ ದೇಹ ಎಷ್ಟೇ ಪ್ರಿಯವಾಗಿದ್ರು ಆ ದೇಹ ಅಲ್ಲ, ಅಷ್ಟೇ ಸಿಂಪಲ್ ಎಕ್ಸಾಂಪಲ್ ಹಿಂದೆ ಕೊಟ್ಟಿದ್ದಾರೆ. ಹೇಗೆ ನಾವು ಅತ್ಯಂತ ಪ್ರಿಯರಲ್ಲೂ ಕೂಡ ನಮಗೆ ಭೇದ ಜ್ಞಾನ ಇದೆಯೋ, ಹಾಗೆ ನಮ್ಮ ದೇಹದಲ್ಲೂ ಕೂಡ ನಮಗೇನಿರಬೇಕು, ಭೇದ ಜ್ಞಾನ ಇರಬೇಕು. ಅದಿಲ್ಲದೆ ಹೋದರೆ ದುಃಖ ತಪ್ಪಿದ್ದಲ್ಲ. ಪುರುಷಸ್ಯ ನಿತ್ಯಂ ಅಚ್ಯುತಸ್ಯ ಹೇವೋಪಾದೇಯ ಅಂಶರಹಿತಸ್ಯ ಹರೇಹೇ ಶ್ರೀಪಾದ ಪದ್ಮೋಪಾಸನಂ ಅಕುತಶ್ಚಿತ್ ಭಯಂ ನ ಕುತಶ್ಚಿತ್ ಭಯಂ ಯಸ್ಮಾತ್ ತಥಾ ತದಹ ಮನ್ನೇ ಇತಿ ಮಮ ರಾದ್ಧಾಂತ ಇತ್ಯರ್ಥ. ರಾದ್ಧಾಂತ ಅಂದ್ರೆ ಸಿದ್ಧಾಂತ, ಕನ್ನಡದಲ್ಲಿ ರಾಧ ಅಂತ ಅಂದ್ರೆ ರಾದ್ಧಾಂತ ಮಾಡ್ಕೊಂಡ್ಬಿಟ್ಟೆ ಅಂತ, ಫುಲ್ ಆಫ್ ಕನ್ಫ್ಯೂಷನ್ ಗೊಂದಲ ಟ್ರಬಲ್ ಅಂತ ಅರ್ಥ. ಸಂಸ್ಕೃತದಲ್ಲಿ ರಾಧ ಅಂತ ಅಂದ್ರೇನು, ಸಿದ್ಧಾಂತ. ಅದಕ್ಕೆ ಸ್ವಾಮಿಗಳು ಅಂತ ಹೆಸರಿಟ್ಟಿದ್ರು, ಇವನ್ ಮಾಧ್ವಾರಾಧಾಂತ ಸಂವರ್ಧಕ ಸಭಾ ಅಂತ ಹೆಸರಿಟ್ಟಿದ್ರು. ಅದನ್ನ ಅರ್ಥ ಮಾಡಿಕೊಂಡು ರಾಧ ಅಂತ ಅನ್ನೋ ಒಳ್ಳೆ ಪದ, ಇದು ನನ್ನ ಸಿದ್ಧಾಂತ ಅಂದ್ರೆ ನಾನು ತಿಳ್ಕೊಂಡ ಸತ್ಯ ಅಂತ ಅರ್ಥ. ಉಭಯೋರಭಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ, ಶಾಸ್ತ್ರ ಹೇಳಿದೆ ನಾನು ರಿಯಲೈಸ್ ಮಾಡ್ಕೊಂಡಿರೋದು ಅಂತ. ಶಾಸ್ತ್ರ ಹೇಳೋದನ್ನ ನಾವು ಶಾಸ್ತ್ರದಲ್ಲಿದ್ರೂ ಉಪಯೋಗ ಇಲ್ಲ, ನಮಗೇನಾಗಬೇಕು ಅದು ನಮ್ಮ ಮನಸ್ಸಿಗೆ ಬರಬೇಕು, ಕನ್ವಿನ್ಸ್ ಆಗಬೇಕು. ಮನ್ನೇ ಅಕುತಶ್ಚಿತ್ ಭಯವಚ್ಚುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ನಿತ್ಯಂ ಅನ್ನೋ ಪದ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಂದೆಂದೋ ಮಾಡೋದ್ರಿಂದ ಪ್ರಯೋಜನಕ್ಕೆ ಬರೋದಿಲ್ಲ, ನಿತ್ಯ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಉದ್ವಿಗ್ನ ಬುದ್ಧಿ, ನಿತ್ಯ ಶಬ್ದಕ್ಕೆ ಎರಡು, ಪ್ರತಿನಿತ್ಯ ಪ್ರತಿ ಕ್ಷಣ, ಎರಡರ್ಥಲ್ಲೂ ತಗೋಬೇಕಣ್ಣ. ಇದೆಲ್ಲ ದಿವಸದಲ್ಲೂ ಮಾಡಬೇಕು, ಪ್ರತಿ ಕ್ಷಣ ದಿವಸ ಎಲ್ಲಾ ಕೆಲಸನೂ ಉಪಯೋಗಿಸಬೇಕು. ಇಲ್ಲದ ಹೋದ್ರೆ ಸಾಹಾನಿಹಿ ತನ್ ಮಹತ್ ಛಿದ್ರಂ ಸಾಚಾಂಧ ಜಡಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಆಚಾರ್ಯ ಕೃಷ್ಣಾಮೃತ ಮಾಡುವ ಮಾತು, ಆ ಒಂದು ಕಣ ವೇಸ್ಟ್ ಕ್ಷಣ ಅಂತ ಕರೀತಾರೆ. ಪರೀಕ್ಷಾ ಅಂದ್ರೆ ಬರೆದೇ ಇದ್ದ ಕ್ಷಣ ಹೇಗೆ ವೇಸ್ಟ್ ಆಗುತ್ತೋ ಹಾಗೆ, ಬರದಿದ್ದು ಕೌಂಟ್ ಮಾಡಿದ್ರೆ ಬರೆದೇ ಇದ್ದ ಕ್ಷಣ ವೇಸ್ಟ್ ಲೆಕ್ಕಕ್ಕೆ ಬರೋದಿಲ್ಲ, ಆ ತರ ಆಗಿಬಿಡುತ್ತೆ. ಬನ್ನೇಯ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇಹೇ ಅಸದಾತ್ಮ ಭಾವ. ಇವರೇ ಅರ್ಥ ಮಾಡ್ಕೊ ಅದ್ವೈತಿಗಳು, ಅಸದಾತ್ಮ ಭಾವ ಗೊತ್ತಾಯ್ತಿಲ್ಲ, ಉಳಿದೆಲ್ಲ ಸುಳ್ಳು, ದೇವರೊಂದೇ ಸತ್ಯ, ಬ್ರಹ್ಮವೊಂದೇ ಸತ್ಯ ಅಂತ ಅರ್ಥ ಮಾಡ್ತಾರೆ, ತಪ್ಪದು. ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ, ವಿಶ್ವಾತ್ಮನ ಸರ್ವಾತ್ಮನ ಸಂಸಾರ ಭೀತಿ ನಿವರ್ತತೆ ತದೇವ ಅನುಷ್ಠೇಯಂ ಪುರುಷೇಣ ಇತಿ. ಏವೈ ಭಗವತಾ ಪ್ರೋಕ್ತಃ ಉಪಾಯಃ ಹಿ ಆತ್ಮಲಬ್ಧಯೇ ಅಂಜಃ ಪುಂಸಾಮಭಿದುಷಾಂ ವಿದ್ಧಿ ಭಾಗವತಾನ್ ಹಿತಾನ್. ಮೊದಲು ಭಾಗವತ ಧರ್ಮ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಏವೈ ಭಗವತಾ ಪ್ರೋಕ್ತಃ ಉಪಾಯಃ ಹಿ ಆತ್ಮಲಬ್ಧಯೇ ಅಂಜಃ ಪುಂಸಾಮಭಿದುಷಾಂ ವಿದ್ಧಿ ಭಾಗವತಾನ್ ಹಿತಾನ್. ತಾನ್ ಭಾಗವತಾನ್ ವಿದ್ಧಿ, ಇದನ್ನು ಭಾಗವತ ಧರ್ಮ ಅಂತ ತಿಳ್ಕೋಬೇಕು. ಯಾವುದನ್ನ? ಏವೈ ಭಗವತಾ ಪ್ರೋಕ್ತಃ, ದೇವರು ಹೇಳಿದ ಧರ್ಮ ಭಾಗವತ ಧರ್ಮ. ಆಫೀಸ್ ಹೇಳಿದ್ದ ಆಫೀಸ್ ಮಾತಾಗ, ಯಾರೋ ಹೇಳಿದ್ರೆ ಆಫೀಸ್ ಮಾತಾಗೋದಿಲ್ಲ, ದೇವರು ಹೇಳಿದ ಭಾಗವತ ಧರ್ಮ. ನಮ್ಮ ದೇಹ ಕೊಟ್ಟವನು ಪರಮಾತ್ಮ, ಜಗತ್ತು ದೇವರದು, ಆದ್ರಿಂದ ಅದು ಹೇಳದ ಕೇಳಬೇಕು. ಉಪ ಯಾವ ಕಂಪನಿ ಇರ್ತಾರೆ ಆ ಕಂಪನಿ ಸಾಲ ಮಾಡಬೇಕು, ಗೊತ್ತಾಯ್ತಿಲ್ಲ. ಯಾವ ಕಂಪನಿ ಮಾಡೋದು, ಯಾವ್ದೋ ಕಂಪನಿ ಕೆಲಸ ಮಾಡೋದು, ಯಾವ್ದೋ ಕಂಪನಿ ಇದು ಮಾಡೋದು ಹೇಗಾಗುತ್ತೆ ಕೆಲಸ ಮಾಡೋದು? ಸಾಧ್ಯನೇ ಇಲ್ಲ. ಅದೇ ಕೆಲಸ ಮಾಡಿದ್ರೆ ಮಾತ್ರ ಹೇಗೆ ಕೊಡ್ತಾರೋ ಹಾಗೆ. ಏವೈ ಭಗವತಾ ಪ್ರೋಕ್ತಃ ಉಪಾಯಃ ಹಿ ಆತ್ಮಲಬ್ಧಯೇ. ಆತ್ಮಲಬ್ಧಯೇ ಎರಡರ್ಥ, ಆತ್ಮ ಸುಖಲಬ್ಧಯೇ ಅಥವಾ ಆತ್ಮ ಅಂದ್ರೆ ಪರಮಾತ್ಮ. ಪರಮಾತ್ಮನನ್ನು ಹೊಂದೋದಕ್ಕೋಸ್ಕರ ಇರತಕ್ಕಂಥ ಉಪಾಯಗಳಾಗಿ ದೇವರು ಹೇಳಿದ್ದಾನಲ್ಲ ಅದು ಭಾಗವತ ಧರ್ಮ. ಯಾರು ಹೇಳಿದ್ರೆ ಭಾಗವತ ಧರ್ಮ ಆಗೋದಿಲ್ಲ. ಅಂಜಃ ಪುಂಸಾಂ ಅವಿದುಷಾಂ, ಅವಿದುಷಾಂ ತಿಳಿವಳಿಕೆ ಇಲ್ಲದ ಜನಗಳಿಗೆ ಅಂಜಃ, ಅಂಜಃ ಎಂಬುದು ಅಂಜಸ ಅಂತ ಹೇಳ್ತೇವಲ್ಲ ಹಾಗೆ ಚೆನ್ನಾಗಿ ಅಂತ ಅರ್ಥ. ಪುಂಸಾಂ ಅವಿದುಷಾಂ ತಿಳುವಳಿಕೆ ಇಲ್ಲದಂತ ಜನಗಳಿಗೆ ಪರಮಾತ್ಮ ಉದ್ದಾರಕ್ಕೋಸ್ಕರ ಏನು ಉಪಾಯ ತಾನೇ ಹೇಳಿದ್ದಾನಲ್ಲ ಅದನ್ನ ಭಾಗವತಾನ್ ವಿಧಿ, ಭಾಗವತ ಧರ್ಮ ಅಂತ ತಿಳ್ಕೋಬೇಕು. ಅದು ಕಂಡುಕೊಂಡಿದ್ದ ಭಾಗವತ ಧರ್ಮ ಅಲ್ಲ ಫಸ್ಟ್, ಅದು ದೇವರು ಹೇಳಿದ್ದ ಭಾಗವತ ಧರ್ಮ, ದೇವರು ಮೆಚ್ಚೋದು ಭಾಗವತ ಧರ್ಮ. ಅರ್ಥ ಆಯ್ತಾ? ಯಾವುದೋ ಹೇಳಿದ್ದ ಟೆಕ್ಸ್ಟ್ ಬುಕ್ ಅಂತ ಹೇಳಿ ನಾವು ಅನ್ಕೊಂಡಿದ್ರೆ ಟೆಕ್ಸ್ಟ್ ಬುಕ್ ಆಗೋದಿಲ್ಲ, ನಾವು ಪ್ರಿಸ್ಕ್ರೈಬ್ ಮಾಡ್ಕೊಳಕ್ಕೂ ಬರೋದಿಲ್ಲ. ಯಾರು ಮಾಡ್ಬೇಕು ಅದನ್ನ? ಸಂಬಂಧಪಟ್ಟವ್ರು ಮಾಡಿರ್ತಾರೆ, ಅದನ್ನು ಓದ್ಬೇಕೆ ಹೊರತು ಏನೋ ಮಾಡಿದ್ರೆ ಅಲ್ಲ. ಆದ್ರೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಾವು ಜವಾಬ್ದಾರ, ಎಷ್ಟು ತರ್ತಿ ಏನಾಗಿರುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ತಪ್ಪಾಗಿ ಅವರೇ ಮಾಡ್ಬಿಡ್ತಾರೆ ಅಂತ ತಿಳ್ಕೊಂಡು ಇವ್ರು ಪಾಠ ಮಾಡ್ಬಿಡ್ತಾರೆ, ಆಮೇಲೆ ತಪ್ಪಾಗಿರುತ್ತೆ. ಅವ ಏನ್ ಮಾಡ್ತಾರೆ? ಅವ್ರ ಸ್ಮೌತ್ ಗೊತ್ತಾಗಿರ್ತಾರೆ, ಅವರೆಲ್ಲ ಪಾಸ್ ಮಾಡೋ ಬೇರೆ ದಾರಿನೇ ಇಲ್ಲ. ಅವ್ರು ತಪ್ಪು ಅಸ್ಮೌತ್ ಕೊಟ್ಟಿದ್ರೆ ಅನಿವಾರ್ಯ, ಕ್ವಶನ್ ಪೇಪರ್ ತಪ್ಪು ಕೊಟ್ಟಿರ್ತಾರೆ, ಆಸರ್ ತಪ್ಪು ಕೊಟ್ಟಿರ್ತಾರೆ, ಎಲ್ಲ ಹುಡುಗರು ಈಕ್ವಲ್ ನಂಬರ್ ಕೊಡು ಪದ್ಯಾತ ಇಟ್ಕೊಂಡಿರ್ತಾರೆ ಆ ರೀತಿ. ಆದ್ರೆ ದೇವರ ಸರ್ಕಾರದಲ್ಲಂತ ಪ್ರಸಂಗ ಬರೋದಿಲ್ಲ, ಆದ್ರಿಂದ ಅದು ಹೇಳಿದ್ದನ್ನು ಮಾಡಬೇಕಂತೆ. ಯಾನಾಸ್ಥಾಯ ನರೋ ರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯವಾ ನೇತ್ರೇ ನ ಸ್ಖಲೇ ನ ಪತೇ ದಿಹಾ. ಯಾನ್ ಆಸ್ಥಾಯ ನರಹ ರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯವಾ ನೇತ್ರೇ ನ ಸ್ಖಲೇ ನ ಪತೇ ದಿಹಾ. ಆ ಧರ್ಮ ಹೇಗಿರುತ್ತೆ ಗೊತ್ತಾ? ಯಾನ್ ಆಸ್ಥಾಯ ನರಹ, ಆ ಧರ್ಮ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿದರೆ ನರಹ ಮನುಷ್ಯ ರಾಜನ್ ಎಲೈ ಪರಿಷಿತ್ ರಾಜ ನ ಪ್ರಮಾದ್ಯೇತ ಕರ್ಹಿಚಿತ್ ಏನ್ ಮಾಡಿ ಮತ್ತೆ ದಾರಿ ತಪ್ಪೋದೇ ಇಲ್ಲೋ. ಮತ್ತೆ ಭಾಗವತ ಧರ್ಮ ಸರಿಯಾಗಿ ಸಿಕ್ತು ಅಂದ್ರೆ ಏನ್ ಮಾಡಿದ್ರು ದಾರ ತಪ್ಪೋದಿಲ್ಲ. ಧಾವನ್ ಉನ್ಮೀಲ್ಯವಾ ನೇತ್ರೇ ನ ಸ್ಖಲೇತ್ ನ ಪತೇ ದಿಹ. ಧಾವನ್ ಎಷ್ಟು ಓಡ್ಲಿ, ಕಣ್ಣು ಮುಚ್ಕೊಂಡು ಓಡ್ಲಿ, ಆದ್ರೂ ಬಿಡೋದೇ ಇಲ್ಲೋ. ಅಷ್ಟರ ಮಟ್ಟಿಗೆ ಏನಾಗುತ್ತದ? ಸರ್ವಥಾ ವರ್ತಮಾನೋಪಿ ಭಗವದ್ಗೀತೆಯಲ್ಲಿ ಬರುತ್ತೆ. ಹೇಗಾದ್ರೂ ಬದುಕ್ತದೆ, ದೇವರು ತಿಳ್ಕೊಂಡ ಮೇಲೆ ಉದ್ಧಾರ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಹೇಗಾದ್ರೂ ಬದುಕೋದೇ ಇಲ್ಲ, ಹೇಗೆ ಬದುಕ್ತಾನ ಅವನು? ಸರಿ, ಇಷ್ಟು ಓದಿ ಏನಾರು ಮಾಡ್ಕೊ ಆಮೇಲೆ ಅಂತ ಹೇಳ್ತಾರೆ. ಏನಾರು ಮಾಡ್ಕೊ ಅಂತ ಹೇಳಿದ್ರೆ ಇಷ್ಟು ಕೆಲಸ ಮಾಡು ಏನಾರು ಮಾಡ್ಕೊ ಅಂತ ಕ್ಲಬ್ಗೆ ಹೋಗು ಅಂತ ಅರ್ಥನ? ಏನಾರು ಮಾಡಿದ್ರೆ ನಿಶ್ಚಿತವಾಗಿ ಬೇರೆ ಕೆಲಸ ಮಾಡ್ಕೊ, ಆದರೆ ಇದನ್ನು ಮಾತ್ರ ಮಾಡಲೇಬೇಕು ಅಂತ ಅರ್ಥ. ನಸ್ಕಲೇನ್ ಹೇಳ್ತಾರೆ, ನ ಪ್ರಮಾದ್ಯೇತ ಅನವಧಾನವಾನ್ ನಭವತಿ. ಪ್ರಮಾದೋ ಅನವಧಾನತ ಇತ್ಯಭಿಧಾನ. ಪ್ರಮಾದ ಅಂದ್ರೆ ಅನವಧಾನತ ಅಂದ್ರೆ ಎಚ್ಚರಿಕೆ ಇಲ್ಲದಿರುವಿಕೆ. ಆತ್ಮ ಅನಾತ್ಮ ವಿವೇಕ ಜ್ಞಾನವಾನ್ ಸ್ಯಾದಿತ್ಯರ್ಥ. ಈ ವಿಷಯ ಬಂದ್ಮೇಲೆ ಮತ್ತೆ ಜ್ಞಾನ ತಪ್ಪೋದಿಲ್ಲ. ಕಥಮಿವೇತ್ಯಸ್ಮಿನ್ನರ್ಥೆ ಲುಪ್ತೋಪಮಾಮ ಧಾವನ್ನಿತಿ ಯಥಾ ನೇತ್ರೇ ಉನ್ಮೀಲ್ಯ ಧಾವನ್ಯಹ ಶರ್ಕರೋ ಶರ್ಕರಾವತಿ ಸ್ಖಲೇ ರಸ್ಕಲೇತ್ ನಪತೆ ತಥಾ ಭಾಗವತ ಧರ್ಮ ಅರ್ಥಾದಿರೂಢ. ಕಣ್ಣು ತೆಗೆದವನು ಸರಿಯಾಗಿ ಓಡ್ತಿದ್ರೆ ಹೇಗೆ ಬೀಳೋದಿಲ್ವೋ ಹಾಗೆ. ಅರ್ಥ ಆಯ್ತಾ? ಕಣ್ಣು ತೆಗೆದ ಎರಡು ದೃಷ್ಟಾಂತ, ಏನ್ ಮಾಡಿದ್ರೆ ಬೀಳೋದಿಲ್ಲ ಅಂತ ಒಂದರ್ಥ. ದೃಷ್ಟಾಂತ ಏನು? ದೃಷ್ಟಾಂತ ರೂಪ ಅರ್ಥ ಮಾಡಿಕೊಂಡ್ರೆ ಅವ್ರು ಎಷ್ಟು ಕಣ್ಣು ನೋಡ್ತಾ ದಾರಿ ನೋಡ್ತಾನೆ ಸರಿಯಾಗಿ, ಜೋರಾಗಿ ಓಡ್ತಾನೆ, ಬೀಳೋದಿಲ್ಲ. ಯಾಕೆ? ಸುಮ್ಮನೆ ಕಣ್ಣು ಮುಚ್ಚಿ ನೋಡಿದ್ರೆ ಬಿದ್ದು ಬಿಡ್ತಿದ್ದ, ಕಣ್ಣು ಮುಚ್ಚಿ ನಡೆದ್ರೂ ಬೀಳ್ತಿದ್ದ. ಬಟ್ ಸರಿಯಾಗಿ ನೋಡ್ಕೊಂಡು ಹೋದ್ರೆ ಏನಾಯ್ತು? ಅವನಿಗೆ ಬೀಳೋದಿಲ್ಲ. ಆ ಧರ್ಮ ತಿಳ್ಕೊಂಡು ಬದುಕಿದ್ರೆ ಏನಾಗೋದಿಲ್ಲ ಅಂತ ಹೇಳಿದ. ಧರ್ಮ ತಿಳ್ಕೊಂಡು ಬದುಕಿದ್ರೆ ಏನಾಗೋದಿಲ್ಲ? ಜೀವನದ ಮನುಷ್ಯ ಬೀಳೋದಿಲ್ಲ, ಪತಾಪತನಕ್ಕೆ ಹೋಗೋದಿಲ್ಲ ಅಂತ ಹೇಳಿದ. ಇಂಪಾರ್ಟೆಂಟ್. ಯಥಾ ನೇತ್ರೇ ಉನ್ಮೀಲ್ಯ, ನೇತ್ರೋನ್ಮೀಲನ ಅಂದ್ರೆ ಕಣ್ಣು ತೆಗೆಯೋದು, ಕಣ್ಣನ್ನು ತೆಕ್ಕೊಂಡು ಧಾವನ್ಯಹ ಓಡ್ತಿದ್ದಾಗ ಶರ್ಕರಾವತಿ ಸ್ಥಳೆ, ಶರ್ಕರಾವತಿ ಸ್ಥಳೆ ಅಂದ್ರೆ ಶರ್ಕರ ಅಂದ್ರೆ ಸಕ್ಕರೆ ಅಂತ ಅರ್ಥ ಅಲ್ಲ, ಸಣ್ಣ ಇದು ಕಲ್ಲಿರುತ್ತಲ್ಲ ಅದಕ್ಕೆ ಸರ್ಕಾರ ಅಂತ ಕರೀತಾರೆ. ಶರ್ಕರಾವತಿ ಅಂದ್ರೆ ಸಣ್ಣ ಸಣ್ಣ ಕಲ್ಲು ತುಣುಕಿರುತ್ತೆ, ಚುಚ್ಚು ಬಿಡುತ್ತೆ. ಬಟ್ ನೋಡ್ಕೊಂಡು ಓಡಾದ್ರೆ ಸಮಸ್ಯೆ ಇಲ್ಲ, ನೋಡ್ಕೊಂಡು ಓಡಾಡಿದ್ರೆ ಹೇಗೆ ಪ್ರಾಬ್ಲಮ್ ಇರೋದಿಲ್ಲ, ಆ ರೀತಿಯಲ್ಲಿ ಸುಖವಾಗಿರ್ತಾನೆ. ಭಾಗವತ ಧರ್ಮ ರಥಾಧಿರೂಢ, ಭಾಗವತ ಧರ್ಮ ಅನ್ನೋ ರಥವನ್ನು ಹತ್ತಿದವನಿಗೆ ಬೀಳುವ ಭಯನೇ ಇರೋದಿಲ್ಲ. ಅದಕ್ಕೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ, ಗೀತಾವಾಕ್ಯಕ್ಕೆ ಅರ್ಥ ಇದೆ. ದೇಹಾಭಿಕ್ರಮ ನಾಶೋಸ್ತಿ, ಪ್ರತ್ಯವಾಯೋ ನ ವಿದ್ಯತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಆದ್ರಿಂದ ಈ ಧರ್ಮಾಚರಣೆ ಫಲ ಏನು ಅಂದ್ರೆ ಮತ್ತೆಂದು ಅಧಪತನಕ್ಕೆ ಬೀಳ ಗುರಿ ಆಗೋದಿಲ್ಲ. ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಈ ಶ್ಲೋಕ ಇಲ್ಲಿ ಶ್ಲೋಕ ಇದೆ, ಆಚಾರ್ಯ ದಸಾಚಾರ್ಪದಲ್ಲಿ ಕೋಟ್ ಮಾಡ್ತಾ ಇದ್ದಾನ. ತುಂಬಾ ಜನಕ್ಕೆ ಈ ಶ್ಲೋಕ ಗೊತ್ತು, ಎಲ್ಲಿಂದ ಗೊತ್ತಿರೋದಿಲ್ಲ. ಇಲ್ಲಿ ಶ್ಲೋಕ ಇದು ಭಾಗವತ ಧರ್ಮ ಇದೆ. ಏನ ಒಂದೇ ಟೈಪ್ ಇದೆ ಅಲ್ಲಿ, ಅಲ್ಲೇ ಗೀತಾದ್ರೆ ಹೇಳಿದ್ ಇಲ್ಲಿ ಹೇಳಿದ್ದಷ್ಟೇ. ಯತ್ಕರೋಷಿ ಯದಸ್ನ್ಯಾಸಿ ಯಜ್ಜುಹೋಷಿ ದದಾಸಿಯತ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ ಮದರ್ಪಣ ಮಾರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯೆ ತತ್. ಕಾಯೇನ ವಾಚ ಮನಸ ಇಂದ್ರಿಯೈಹಿ ವಾ, ಕಾಯೇನ ದೇಹದಿಂದ, ವಾಚ ಮಾತಿನಿಂದ, ಮನಸ ಮನಸ್ಸಿನಿಂದ, ಇಂದ್ರಿಯೈಹಿ ವಾ ಇಂದ್ರಿಯಗಳಿಂದ, ಬುದ್ಧ ಬುದ್ಧಿಯಿಂದ, ಆತ್ಮನ ದೇಹದಿಂದ, ಸ್ವಭಾವಂ ಅನುಸೃತ ಸ್ವಭಾವಕ್ಕನುಗುಣವಾಗಿ, ಯದ್ಯತ್ ಕರೋತಿ ಏನೇನು ಮಾಡ್ತಾನಲ್ಲ, ಯತ್ಕರೋಷಿ ಯದಸ್ನ್ಯಾಸಿ ಯದ್ಯತ್ ಕರೋತಿ ಅದನ್ನ ಪರಸ್ಮೈ ನಾರಾಯಣಾಯ, ಪರಸ್ಮೈ ಸರ್ವೋತ್ತಮನಾದ ನಾರಾಯಣ ಸಮರ್ಪಣೆ ಮಾಡಿದ್ರು. ಪರಸ್ಮೈ ನಾರಾಯಣಾಯ ಇತಿ ಅದೆಲ್ಲ ದೇವರ ಪೂಜೆ ಅಂತ ಹೇಳಿಬಿಟ್ಟು ತತ್ ಸಮರ್ಪಯೆ, ಯದ್ಯತ್ ಕರೋತಿ ತತ್ತತ್ ಸಮರ್ಪಯೆ, ಏನನ್ನ ಮಾಡ್ತಾನಲ್ಲ ಅದೆಲ್ಲ ಅರ್ಪಿಸ್ಬೇಕು. ಏನೆಲ್ಲ ಅಂತ ಹೇಳಿದ್ರೆ ಬಹಳ ವಿಶಾಲವಾಗಿ ಹೇಳಿದ್ರು. ದೇಹದಿಂದ ಮಾಡೋದು, ಮಾತಿನಿಂದ ಮಾಡೋದು, ಮನಸ್ಸಿನಿಂದ ಮಾಡೋದು, ಇಂದ್ರಿಯಗಳಿಂದ ಮಾಡೋದು, ಬುದ್ಧಿಯಿಂದ ಮಾಡೋದು, ಆಮೇಲೆ ಆತ್ಮ ಸ್ವಭಾವಂ ಅನುಸೃತ ಸ್ವಭಾವಕ್ಕೆ ಅನುಗುಣವಾಗಿ ಏನೇನು ಮಾಡ್ತಾನಲ್ಲ ಅದಿಷ್ಟು ದೇವರು ಸಮರ್ಪಿಸಬೇಕು ಹೊರತು ಬೇರೆ ಇಲ್ಲ. ಗವರ್ಮೆಂಟ್ ಸರ್ವೆ 24 hours ಸರ್ವೆಂಟ್ ಅವರು ಆಸ್ಪತ್ರೆ ಕೆಲಸ ಆಫೀಸ್ನಲ್ಲಿ ಮಾಡಿರಬಹುದು, ಉಳಿದತ್ತ ಕೂಡ ಏನೋನು ಗವರ್ಮೆಂಟ್ ಸರ್ವೆಂಟ್. ಅದೇ ರೀತಿಯಲ್ಲಿ ಅವಾಗಲೂ ಕೂಡ ಪ್ರತಿಯೊಂದು ಕೆಲಸವೂ ದೇವ್ರ ಪೂಜೆ ಅಂತ ಮಾಡಬೇಕೆ ಹೊರತು ದೇವ್ರ ಕೆಲಸ ಬೇರೆ ನಮ್ಮ ಕೆಲಸ ಬೇರೆ ಅಂತ ಅಲ್ಲ. ಅದಕ್ಕೆ ಲಂಚ್ ಅವರ್ನು ಏನಂತ ಕೌಂಟ್ ಮಾಡ್ತಾರೆ, ಅದು ಆಫೀಸ್ ಅವರ್ ಲಂಚ್ ಅವರ್ ಕೂಡ ಆಫೀಸ್ ಅವರ್ ಆ ರೀತಿ ಕೌಂಟ್ ಮಾಡೋದ್ರೆ ಕಾಫಿಗೆ ಹೋಗಿದ್ದಾರೆ ಸುಮ್ಮನೆ ಕೂತಿರ್ತಾರೆ. ಕಾಫಿಗೆ ಹೋದ್ರೆ ಅವ್ನು ಏನಂತ ಕಾಫಿಗೆ ಹೋದ್ರೆ ಅಂತ ಕೇಳೋದಿಲ್ಲ, ತಿಂಡಿಗಾಗಿ ಕೇಳೋದಿಲ್ಲ ಅದನ್ನೆಲ್ಲ. ಅನ್ ಟೈಮ್ಲಿ ಹೋದಾಗ ಕೇಳಬಹುದು, ಬೇಕಾದ್ರೆ ಉಳಿದವರಂತ ಕೇಳಾಗಿಲ್ಲ, ಅಲ್ಲಿ ಕೆಲಸ ಆಗ್ಬೇಕಲ್ಲ, ಎಲ್ಲೋಗ್ರು ಸುಮ್ಮನೆ ಕೂತಿರ್ತಾರೆ. ಯಾಕಂದ್ರೆ ತಮ್ಮ ಕೆಲಸ ಆಗ್ಬೇಕಾದ್ರೆ ಹೋಗಿ ಹೋಗಿ ಬರಲಿ 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 ನೀವು ತಳ ಬರಲಿ ದಾನ ಬರಲಿ ಅಂತ ಕಾಯ್ತಿರ್ತಾರೆ ಪಾಪ. ಕೆಲಸ ಆಗ್ಬೇಕಷ್ಟೇ, ಗಲಾಟೆ ಮಾಡಿ ಎಲ್ಲೋ ಹೋಗು ಕೆಟ್ಟ ಭಯ ಅವನಿ. ತತ್ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಅಪಸ್ಮೃತಿ ಯನ್ಮಾಯಯಾತೋ ಬುಧ ಆಭಜೇತ್ತಂ ಭಕ್ತೈಕಯೇಶಂ ಗುರುದೇವತಾತ್ಮ. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯಃ ಅಸ್ಮೃತಿ ಯನ್ಮಾಯಯಾ ಅತಃ ಬುಧ ಆಭಜೆ ತಂ ಭಕ್ತ್ಯಾ ಏಕಯಾ ಈಶಂ ಗುರುದೇವತಾತ್ಮ. ಮನುಷ್ಯನಿಗೆ ಭಯಕ್ಕೇನು ಕಾರಣ ಅಂತ ಹೇಳ್ತಾರೆ, ಭಯದ ಮೂಲ ಕಾರಣ ಏನು ಅದು ಇಂಪಾರ್ಟೆಂಟ್. ಭಯಂ ಭಗವತ್ ಕಥಿತೋಪಾಯ ವಿಧಿ ಕೀದೃಶ ಇತಿ ತತ್ರಾಹ ಸ್ವಭಾವಂ ಯೋಗ್ಯತಾವನುಸೃತ ಅನುಗತಃ ಮನಸ್ಸ. ಅದು ಅನೇಕ ಪಾಠಗಳಿದೆ, ಈ ಪಾಠ ಹೇಳ್ತಿದ್ದ. ಸಂಕಲ್ಪಾಧ್ಯಧಿಕರಣೇನ ಬುದ್ಧ ನಿಶ್ಚಯ ಜ್ಞಾನಾಧಿಕರಣೆ ಆತ್ಮನ ಮಧ್ಯ ಮನರಕ್ಷಣ ಜ್ಞಾನಾಧಿಕರಣೇನ ಅಹಂ ಹರಿಮರ್ಚಯಾಮಿ ಇತ್ಯಾದಿ ರಕ್ಷಣೇನ ಅಹಂಕಾರೇಣ ವ ಕಾಯಾದಿನ ಯದರ್ಚನಾಧಿಕಂ ಕರೋತಿ ಸರ್ವಕ್ರಿಯಾಸು ಸ್ವಸ್ಯ ಅಸ್ವಾತಂತ್ರ್ಯ ಜ್ಞಾನೇನ ತತ್ಸರ್ವಂ ಪರಸ್ಮೈ ನಾರಾಯಣಾಯ ಅಸ್ತು ಇತಿ ಸಮರ್ಪಯೇ. ನಾನು ಅಸ್ವತಂತ್ರ, ದೇವರು ಸ್ವತಂತ್ರ ಅಂತ ತಿಳ್ಕೊಂಡು ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು. ಸೋ ಅಯಂ ಆತ್ಮ ಪ್ರಸಾದ ಜನಕತ್ವೇನ, ಇದು ದೇವರ ಅನುಗ್ರಹಕ್ಕೆ ಕಾರಣವಾಗೋದ್ರಿಂದ ತಜ್ಞಾನೋಪಾಯ ಇತಿ ಭಾವ, ದೇವರ ಜ್ಞಾನಕ್ಕೆ ಉಪಯೋಗ. ಅದು ಬಹಳ ಮುಖ್ಯವಾದ ಕೆಲಸ ಇದೆ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು, ರೊಟ್ಟಿ ಮಾಡ್ತಿದ್ರು. ಭಗವತ್ತಮ ಸ್ವಾಮಿಗಳ ಹತ್ರ ಮಾಡ್ತಿದ್ರು, ರೊಟ್ಟಿ ಮಾಡ್ಕೊಂಡಿದ್ರು. ಕೊನೆಗೆ ಅನುಗ್ರಹ ಮಾಡಿ ಜ್ಞಾನ ಕೊಟ್ಟರೋ ಇಲ್ಲ, ಹಾಗೆ ರೊಟ್ಟಿನ ದೇವ್ರ ಪೂಜೆ ಮಾಡಿದ್ರು, ಸ್ವಾಮಿ ಯಾತು ಅಂತ ಮಾಡಿದ್ರು. ಫಲಿತಾಂಶ ಜ್ಞಾನ ಬಂತದ್ರಿಂದ. ಅದರಿಂದ ನಾವೇನ್ ತಿಳ್ಕೊಂಡ್ಬಿಡ್ತೇವೆ, ಕೆಲವೆಲ್ಲ ಕೆಲ ಕೆಲಸ ಹೇಳ್ಬಿಟ್ರೆ ಛೇ ನಮ್ಮ ಮರ್ಯಾದೆ ಹೋಗುವ ಕೆಲಸ ಇದು ಅಂತ ತಿಳ್ಕೊಂಡ್ರೆ, ಏನೇ ಮಾಡಿದ್ರು ಕೂಡ ಅವ್ರಿಗೆ ಪ್ರಿಯರಾಗದ್ರೆ ಕೆಲಸ ಮಾಡ್ತಾರೆ. ಅವಾಗ ಪ್ರೀತಿ ಪ್ರಾರ್ಥನೆ ಆದ್ಮೇಲೆ ಏನ್ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡಿದ್ಮೇಲೆ ಉತ್ತಮ ಸಿದ್ಧಿ ಪಡಕಾಲ. ಆದ್ರಿಂದ ಅದು ಯಾವುದೇ ಕೆಲಸವೂ ಕೂಡ ಹೇಳಿದ ಕೆಲಸ ಆಗಬೇಕು, ಸರಿಯಾಗಿ ಮಾಡಬೇಕು. ಅದು ಕೃಷ್ಣ ನಿಸ್ವಾರ್ಥವಾಗಿ ಮಾಡಬೇಕು, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ಅದು ಫಲದಾಯಕ ಅಂತ ಹೇಳಿ ಆಗಿಲ್ಲ. ಎಲ್ಲದನ್ನು ಅರ್ಪಣೆ ಮಾಡಬೇಕು. ಸತ್ಕರ್ಮನ ಆಟಿಟ್ಯೂಡ್ ಮಾಡಬೇಕು, ದುಷ್ಕರ್ಮನ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಸಮೇತ ಅರ್ಪಣೆ ಮಾಡಬೇಕು. ಹೊರತು ಎಲ್ಲವೂ ದೇವರು ಅರ್ಪಣೆ ಮಾಡಬೇಕಾದ್ದೆ ಅರ್ಪಣೆ ವಿಧಾನ ವ್ಯತ್ಯಾಸ ಇದೆ. ಅಥವಾ ತಪ್ಪರ್ದಿರ್ತಾನೆ ಎಕ್ಸಾಮಲ್ಲಿ, ಆದ್ರೆ ತಪ್ಪರ್ದು ಬಿಟ್ಟು ತಾನಸ್ಕರಿಸಿಕೊಂಡು ಏನ್ ಮಾಡ್ತಾನಾಗ, ಟೇರ್ ಆಫ್ ಮಾಡಬಾರ್ದು. ಮತ್ತೆ ಅದನ್ನ ಟೇರ್ ಆಫ್ ಮಾಡಿದ್ರೆ ಬ್ಯಾನ್ಸ್ ವ್ಯಾಲಿನೇ ಮಾಡಲ್ಲ. ಏನ್ ಮಾಡ್ತಾರೆ ಫಸ್ಟ್ ಏನ್ ಮಾಡ್ತಾರೆ, ಇವಾಗ ಪೇಪರ್ ಏನ್ ಮಾಡಿದಾರೆ ಅವನೀಗ, ಟ್ಯಾಂಪರಿಂಗ್ ಆನ್ಸರ್ ಸ್ಕ್ರಿಪ್ಟ್ ಅಂತ ಕೇಸ್ ಹಾಕಿಬಿಟ್ಟು ಇನ್ನೊಂದು ಕೇಸ್ ಹಾಕ್ಬೋದು. ವ್ಯಾಲ್ಯೂಯೇಷನ್ ಅಷ್ಟೇ ಅಲ್ಲ, ತಪ್ಪು ಮಾಡಿದಾನ ಡಿಬಾರ್ ಮಾಡ್ಬೋದು ಅವ್ನು ಬೇಕಾದ್ರೆ. ಹಾಗೆ ಮಾಡಾಗಿಲ್ಲ, ತಪ್ಪನ್ನ ಏನ್ ಮಾಡ್ಬೇಕು ಅವನ ಆಮೇಲೆ, ಅಲ್ಲೇ ಸ್ಕಾಟ್ ಹಾಕಿ ಬಂದ್ಬಿಟ್ಟು ಮಾಡ, ಅದನ್ನ ಹೊಡೆದಾಕ್ಬಿಡು. ಹೊಡೆದಾಕೋದಂದ್ರೆ ಪ್ರಾಯಶ್ಚಿತ ಮಾಡ್ಬೋದು. ಅವಾಗ ನೋಡೋದಿಲ್ಲ ಇದವ್ರು ಏನ್ ಮಾಡ್ತಾರೆ, ಮುಂದೆ ಇಲ್ಲಿ ತಪ್ಪು ಮಾಡಿದ್ದಾನೆ, ಮುಂದೆ ಸರಿ ಮಾಡಿರ್ತಾನೆ, ಬೆಸ್ಟ್ ಆಪ್ಷನ್ ಹೇಗಿರ್ಬೋದು, ಫಸ್ಟ್ ಹೊಡೆದ್ರೆ ರಾಂಗ್ ಆಗಿ ಮುಂದೆ ನೋಡೋದಿಲ್ಲ, ಮತ್ತೆ ರಿಪೀಟ್ ಮಾಡಿ ಬಿಟ್ಬಿಡ್ತಾನೆ ಅವ್ರು ಫೇಲೆ. ಅದಕ್ಕೆ ಕಾಟ್ ಹಾಕಿದ್ರೆ ಏನ್ ಮಾಡ್ತಾನಾಗ, ಮುಂದೆ ನೋಡ್ತಾನೆ. ಆ ದೃಷ್ಟಿಯಿಂದ ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡು ಮಾಡಬೇಕು. ನಾವು ಎಕ್ಸಾಮ್ ಏನ್ ಮಾಡ್ತೀವೋ ಅದೇ ಶಾಸ್ತ್ರದಲ್ಲಿ ಮಾಡೋದು. ಹಾಗೆ ಅರ್ಪಣೆ ಮಾಡಿದ್ರೆ ತಪ್ಪಾಗುತ್ತೆ. ಅದು ಹಾಗೆ ಅರ್ಥನೇ ವಿಧಿನಿಷೇಧಕ್ಕೆ ಅರ್ಥನೇ ಇಲ್ಲ, ಹಾಗೆ ತಪ್ತಾನೆ ವಿಧಿನಿಷೇಧ. ಎಷ್ಟೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಆ ರೀತಿಯಲ್ಲಿ ಮಾಡ್ತಾರೆ, ಮಾಡಬಾರ್ದು ಮಾಡ್ತಾರೆ ಕೃಷ್ಣಾರ್ಪಣ ಅಂದ್ಬಿಡ್ತಾರೆ ಮೂಲ. ಹೇಳಿ ನಾನು ಎಷ್ಟೋ ದಾಸರು ಅಂತ ಅನ್ಸ್ಕೊಂಡ್ಬಿಟ್ಟು, ಪಂಡಿತರು ಮಾಡ್ತಾರೆ ದಾಸರು ಮಾಡ್ತಾರೆ, ಅವ್ರು ಎದ್ದು ಕಾಣಿಸ್ತಾರೆ ಅಷ್ಟೇನೆ. ಮನೆ ಪಾಲಕ್ ಕೂತಿದ್ದಾನೆ ಯಾರದ ಮನೆಯಲ್ಲಿ, ಎಲ್ಲೋ ಬಸ್ನಲ್ಲಿ ಬಂದಿದ್ದಾನೆ ಕುತ್ಕೊಂಡು ಮನುಷ್ಯ. ಪಾಪ ಆತದ ಮನೆಯ ಯಜಮಾನರು ಭಾರಿ ಮುಗ್ಧರು, ಭಕ್ತರು ಭಾರಿ ಭಕ್ತರು. ಇತ್ತಿಗೆ ಏನ್ ಮಾಡಿದ್ದು, ನಾವು ಹೋಟ್ಲಿಂದ ಅಂಬಡಿ ತಗೊಂಬ ಬೊಂಡ ತಗೊಂಬ ಅಂತ ಹೇಳಿ ಸ್ವಾಮಿ ಹೀಗೆ ಏನೋ ತಗೊಂಡು ಹೋಟ್ಲಿಂದ ಇದು ಭಾಗ ಬಂದಿರ ತಗೊಂಡ್ ಕೇಳಿ, ನಾನು ಜ್ಞಾನಿ ಮಾಡ್ತೇ ಇಲ್ಲ, ನಮಗೇನು ದೋಷ ಇಲ್ಲ, ಚಿಂತೆ ಆದರೆ ಸ್ನಾನ ಮಾಡ್ತೀವಿ. ಏನ್ ಮಾಡ್ಬೇಕು ಇದಕ್ಕೆ, ಇದ್ಮೇಲೆ ಜನ ಏನ್ ಮಾಡ್ತಾರೆ, ಅದನ್ನ ಮಿಸ್ಗೈಡ್ ಮಾಡಿ. ಶಾಸ್ತ್ರ ಅದನ್ನ ಹೇಳಲಿಲ್ಲ, ಗೊತ್ತಾಯ್ತಲ್ಲ. ಆಪತ್ಕಾಲದ ಬೇರೆ, ಆಪತ್ಕಾಲ ಪ್ರಾಣ ಹೋಗ್ತಾ ಇದೆ ಆ ವಿಚಾರ ಬೇರೆ. ಗಟ್ಟಿಬಿಟ್ಟಿದ ಕಾಲಕ್ಕೆ ಮಾಡಿ ಏನಾಗುತ್ತೆ, ಅಲ್ಲಿಗೆ ಧರ್ಮಕ್ಕೆ ಅರ್ಥ ಇಲ್ಲ. ಆಗ ಉಳಿದವರೆಲ್ಲ ಮಾಡೋದು ಸರಿ ಅಂತ ಆಯ್ತಾಗಿದ್ರೆ, ನೀವು ಮಾಡೋದು ಸರಿ ಅಂದ್ರೆ ಉಳಿದವ್ರು ಮಾಡಿದ್ದೆ ಯಾಕೆ ತಪ್ಪು ನಿಮ್ಗೆ ಅನಿಸ್ತಾ, ಅವ್ರಿಗೂ ಇದೆ ಪಾಪ ಇಲ್ಲ ಅಂತ ನಿಮಗೆ ಗ್ಯಾರಂಟಿ ಗೊತ್ತಾ, ಮನಸ್ಸಲ್ಲಿ ಯಾರಿಗೆ ಗೊತ್ತಿದೆ, ಅವ್ರದ್ದು ಅನುಸಂಧಾನನೇ. ಆದ್ರಿಂದ ಆಚಾರ ವಿಚಾರಕ್ಕೆ ಏನು ಇರೋದಿಲ್ಲ, ಮಹತ್ವ ಇರೋದಿಲ್ಲ, ಅದಿರಲೇಬೇಕು. ತಪ್ಪು ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಮಾಡಬೇಕೆ ಹೊರತು ಅದನ್ನ ಹಾಗೆ ಮುಂದುವರಿಸೋದಾಗಲಿ ಹಾಗೆ ಕೊಡೋದಾಗಲಿ ಮಹಾ ತಪ್ಪು. ಪೂರ್ತಿ ಕೊಡದೇ ಇರೋದು ತಪ್ಪು, ಹಾಗೆ ಕೊಡೋದು ತಪ್ಪು, ಎರಡನೇ ಅಂತಿರ್ಬೇಕು. ಅದಕ್ಕೆ ದಾಸರು ಹೇಳಿದ್ದ, ದುಷ್ಕರ್ಮ ನಾನು ಜವಾಬ್ದಾರಿ ಅಂತ ಹೇಳಿದ್ರೆ ನಾನು ಸ್ವಂತ ಮಾಡಿದೆ ಅಂತ ತಿಳ್ಕೊಳ್ಳೋದು ಮಾಡಬಾರ್ದು. ದೇವರು ನಮ್ಮ ಪಾಪಕನ್ನು ಅನುಸಾರ ಮಾಡಿಸಿದ್ದಾನೆ ಅಂತ ತಿಳ್ಕೋಬೇಕಾದ್ರೆ ಅರ್ಥ ನಾನೇ ಮಾಡಿದೆ ಅಂದ್ರೆ ನಾವು ಸ್ವತಂತ್ರ ದಾಸರು ಹೇಳಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರು. ಅದನ್ನ ಅರ್ಪಣೆ ಮಾಡಿ ಸತ್ಕರ್ಮ ಹೇಗೋ ಅದನ್ನ ಹಾಗೆ ಅಂತ ತಿಳ್ಕೊಂಡ್ಬಿಟ್ರು. ಅದು ಸಾಮ್ಯ ಎಷ್ಟು ಮಟ್ಟಿಗೆ ಅಂತ ಕೇಳಿದ್ರೆ, ಸತ್ಕರ್ಮ ಮಾಡಕ್ಕೆ ನಾವು ಅಸ್ವತಂತ್ರ ಹೇಗೋ ದುಷ್ಕರ್ಮ ಮಾಡಕ್ಕೂ ಅಸ್ವತಂತ್ರ. ಅಷ್ಟಕ್ಕೆ ಮಾತ್ರ ದಾಸರ ಅಭಿಪ್ರಾಯ, ಅರ್ಪಣೆ ಮಾಡ್ಬೇಕಾದ್ರೆ ಮಾತ್ರ ಪದ್ಧತಿ ಅದಲ್ಲ. ಏನ್ ಮಾಡ್ಬೇಕು ಅದಕ್ಕೆ, ಪ್ರಾಯಶ್ಚಿತ್ತ ಮಾಡ್ಕೊಂಡೇ ಮಾಡಬೇಕು. ಅಜಾಮೇಳ ಪ್ರಾಯಶ್ಚಿತ್ತ ಮಾಡ್ಕೊಂಡ, ಅನೇಕರು ಗೊತ್ತಿರೋ ಕತೆ ನನಗೆ ಇಳಿಸಿಬಿಟ್ಟಿದ್ದಾರೆ. ಆಮೇಲೆ ನಾರಾಯಣ ಅಂತ ಕರೆದ, ಹುಟ್ಟಿದ್ರು ಬಂದ್ರು, ಅದೆಲ್ಲ ಕತೆ ನಡೀತು, ಬಿಡಿಸಿ ಹೋಗ್ಬಿಟ್ರು. ಅಜಾಮೇಳ ಏನ್ ಮಾಡ್ತಾನೆ ಆಮೇಲೆ, ಹಿಂದೆ ಕತೆ ಬಂದು ಹರಿದ್ವಾರಕ್ಕೆ ಹೋಗ್ತಾನೆ, ಅಲ್ಲಿ ಗಂಗಾ ತಪಸ್ಸು ಮಾಡ್ತಾನೆ, ದೇಹ ಬಿಟ್ಟು ಹೋಗ್ತಾನೆ. ಅರ್ಥ ಆಯ್ತಾ, ಇಲ್ಲರೂ ಹಾಗೆ ಹೋಗುತ್ತೆ ಅಂತ ಹೇಳ್ಬೇಕಾಯ್ತು, ಹೇಳಲಿಲ್ಲ ಹಾಗೆ ಹೋಗುತ್ತಾ ಅಂತ. ಇದು ಭಾಗ ಅದು ಓದಿದ್ ಮರಿಬಾರ್ದಷ್ಟೇ, ಹಿಂದಿಂದ ನೆನಪಿರ್ಬೇಕು ಯಾವಾಗಲೂ. ಹಿಂದಿನ ನೆನಪಿದ್ದ ಹಿಂದಿನ ಪುಟದ ಬರ್ತಾ ಮುಂದಿನ ಪುಟದ ಕತೆ ಕಾದಂಬರಿಗೂ ಅರ್ಥ ಆಗೋದಿಲ್ಲ, ಶಾಸ್ತ್ರ ಅಲ್ಲ ಶಾಸ್ತ್ರ ಅಂತ ಕೂಡ ಗೊತ್ತಾಗೋದಿಲ್ಲ. ಆದ್ರಿಂದ ಎವ್ರಿ ಇದರಲ್ಲಿ ಟಚ್ ಇಟ್ಕೊಂಡಿರ್ಬೇಕು. ಮತ್ತೆ ಬೇರೆ ಬೇರೆ ಇದಕ್ಕೆ ಬೇರೆ ಜೀವಕರ್ತೃತ್ವಕ್ಕೆ ಹೋಗ್ಬೇಡಿ ಮತ್ತೆ, ಗೊತ್ತಾಯ್ತಾ. ಅವೆಲ್ಲ ಸಾಕದು ಸಾಕದು ಮಾಡಿದ್ದು ಅಂದ್ರೆ ಅರ್ಥ ಏನದಕ್ಕೆ ಸಾಕು, ದಾಸರ ಮಾತು ಹೇಳಿದ ಅರ್ಥ ಏನಾಗೆ, ಇಷ್ಟು ಪುಣ್ಯವನ್ನೇ ಮಾಡಿದ್ದು ಸಾಕು ಅಂತ ಯಾಕೆ ಹೇಳಲಿಲ್ಲ? ಹಾಗಿದ್ರೆ ಪಾಪ ಮಾಡಿದ್ದು ಸಾಕು ಅಂದ್ರೆ ನಾನು ದೋಷದ ತಕ್ಕಂತೆ ಮಾಡಿಸಿದ್ದೆ, ಇನ್ನು ಸಾಕು ದಯವಿಟ್ಟು ಅವ್ರ ಗುಣ್ಯ ಕರ್ಮ ಮಾಡಿಸು ಪ್ರಾರ್ಥನೆ ಅಂತ ಹೊರತು ಯಾವುದಕ್ಕೋ ಸಂಬಂಧಪಟ್ಟಿದ್ದಲ್ಲ ಅದು. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್, ಭಯ ಯಾವ ಬರುತ್ತೆ ಅಂತ ಕೇಳಿದ್ರೆ ಇನ್ನೊಬ್ಬ ಜನತಿದ್ದಾನೆ ತಿಳ್ಕೊಂಡ್ರೆ ಬರುತ್ತೆ. ಇದು ಭಾರಿ ಕನ್ಫ್ಯೂಷನ್ ಅದ್ವೈತಿ. ಅದಕ್ಕೆ ನೋಡಿದ್ರ ಬ್ರಹ್ಮ ಸತ್ಯಂ ಅದೊಂದೇ ತಿಳ್ಕೊಟ್ರೆ ಭಯನೇ ಇಲ್ಲ. ದ್ವೈತದಲ್ಲಿ ಭಾರಿ ಭಯ ಇದೆ, ಅದ್ವೈತದಲ್ಲಿ ಭಯ ಇಲ್ಲ. ಅವ್ರ ವಾದ ಗೊತ್ತಾಯ್ತಾ, ಇನ್ನೊಬ್ಬನಿದ್ದಾನೆಂದ್ರೆ ಭಯ ಆಗುತ್ತೆ. ಅದಕ್ಕೆ ಆಚಾರ ಹೇಳ್ತಾರೆ ಎಷ್ಟು ಅಡ್ಡ ಐತಿ, ಇನ್ನೊಬ್ಬರಿಂದರೆ ಭಯ ಆಗೋದಿಲ್ಲ, ಇನ್ನೊಬ್ಬನ ಸಮ ಇದ್ದಾನೆ ಭಯ ಆಗುತ್ತೆ. ಗೊತ್ತಾಯ್ತಾ, ಇನ್ನೊಬ್ಬನ ಈಕ್ವಲ್ ಇದ್ರೆ ಭಯ ಆಗುತ್ತೆ. ಇಬ್ರು ಒಂದೇ ಸಬ್ಜೆಕ್ಟ್, ಇಬ್ರು ಈಕ್ವಲ್ ಮಾರ್ಕ್ಸ್, ಒಂದ್ ಪೋಸ್ಟ್ ಇಬ್ರು ಮಾತಾಡ್ಕೋತಾರೆ, ಭಯ ಅವನಿಗೆ ಸಿಗುತ್ತೋ ಅದನ್ನು ಸಿಗುತ್ತೋ ಭಯ ಶುರುವಾಯ್. ಗೊತ್ತಾಯ್ತಾ, ಎವ್ರಿಥಿಂಗ್ ಸೇಮ್. ಅಪ್ಲಿಕೇಶನ್ ಇಂಟರ್ವ್ಯೂ ಕರೀತಿದ್ದಾರೆ, ಈಗ ಹೋಪ್ಸ್ ಹೋಗ್ಬಿಡ್ತಾವ ಅವನಿಗೆ ಆಗ್ಲೇ. ಆದ್ರೆ ತಾನೊಬ್ಬನೇ ಯಾರೂ ಇಲ್ಲ, ಯಾರಿಲ್ಲ, ನೂರಾರು ಜನ ಕೂತಿದ್ದಾರೆ, ತನ್ನ ಸಬ್ಜೆಕ್ಟ್ ಒಬ್ಬನೇ ಕೆಲಸ ಡಿಫ್ರೆಂಟ್ ಸಬ್ಜೆಕ್ಟ್ ಒಂದಿಷ್ಟು ಇಂಟರ್ವ್ಯೂ ಇಟ್ಟಿರ್ತಾರೆ. ಗೊತ್ತಾಯ್ತು, ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗೆ ಅದರಲ್ಲಿ ಇನ್ನೊಬ್ಬರು ಇದ್ರೆ ಗಾಬರಿಲ್ಲ, ಎತ್ತಾರ ಬಂದಲ್ಲಿ ಸೆಕೆಂಡ್ ಕ್ಲಾಸ್ ಇರ್ಬೋದು, ಫಸ್ಟ್ ರ್ಯಾಂಕ್ ನಮ್ಮ ಸಬ್ಜೆಕ್ಟ್ ಅಲ್ಲ, ನನ್ನ ಚದುರ್ಬೇಕೇ ಸೇರಿ ಅವನೊಬ್ಬನೇ. ಅವ ಭಯ ಇದೆಯಾ? ಭಯ ಇಲ್ಲೇ ಇಲ್ಲ. ಇವ್ರಿಗೆ ಅರ್ಥ ಆಗ್ಲಿಲ್ಲ, ಏನ್ ಮಾಡ್ಬಿಟ್ಟು ಎಲ್ಲರೂ ಕೊಂದಾಗ್ಬಿಟ್ರೆ ಭಯ ಬರುತ್ತೆ ಅಂತ ತಿಳ್ಕೊಂಬಿಟ್ಟು ಇವ್ರ ಪ್ರಕಾರ ಏನ್ ಮಾಡ್ಬೇಕು ಅಂತ ಇದ್ರ ಪ್ರಕಾರ ಎಲ್ಲ ತಕ ತಕ ಶೂಟ್ ಮಾಡ್ಬಿಡೋದು. ಬಟ್ ಟೆರರಿಸ್ಟ್ ಅಪ್ರೋಚ್ ಆಯ್ತಲ್ಲೇ, ಇನ್ನೊಬ್ರು ಇದ್ರೆ ಭಯ ಅಂತ ಹೊಡೆದಾಗ್ತೀವಿ ಅಷ್ಟೇ. ತಪ್ಪು, ಇನ್ನೊಬ್ರು ಈಕ್ವಲ್ ಇರಬಾರ್ದು. ಅರ್ಥ ಆಯ್ತಾ? ಮೊದಲನೇದು. ಎರಡನೇದಾಗಿ, ಸುಪೀರಿಯರ್ ಇದ್ರೆ ಭಾರಿ ಖುಷಿ. ಸುಪೀರಿಯರ್ ಇದ್ದು ಬಿಟ್ರೆ ಭಾರಿ ಖುಷಿ. ಏನಾಗುತ್ತೆ? ಸುಪೀರಿಯರ್ ಒಳ್ಳೆಯವನಾಗಿರ್ಬೇಕು, ನಿಶ್ಚಿಂತೆಯಾಗ ಯಾತಕ್ಕೆ ಅಲ್ಲ ಅವ್ರು ನೋಡ್ಕೋತಾರೆ ಅವ್ರು ನೋಡ್ಕೋತಾರೆ ಅಂತ ಬಿಡ್ತಾರೆ. ಅರ್ಥ ಆಯ್ತಾ? ತಂದೆ ಮಕ್ಕಳಿರ್ತಾರೆ, ಊರಿಗೆ ಹೋಗ್ಬಿಟ್ಟಿರ್ತಾರೆ, ಲೈಟ್ ಬಿಲ್ ವಾಟರ್ ಎಲ್ಲ ಬಂದ್ಬಿಟ್ಟಿರುತ್ತೆ, ಗಾಬರಿಯೋ ಗಾಬರಿ ಪಾಪ ಮನೆಯೊಳಗೆ. ಊರಿಂದ ವಾಪಸ್ ಬರ್ತಾರೆ, ನಿಶ್ಚಿಂತೆ ಏನಾರ ಮಾಡ್ಕೊಳ್ಳಿ, ಯಾಕೇನೆ ಆಯ್ತು ಈಗ ಅವ್ರ ಹಣೆ ಬರೋದು ನಿಶ್ಚಿಂತೆ ಆಗ. ಗೊತ್ತಾಯ್ತಾ? ಅದಕ್ಕೆ ಆಚಾರ ಹೇಳ್ತಾರೆ. ಇದೆಲ್ಲ ಅಲ್ಲೇ ಯಾರು ಮಾಡ್ಕೊಳ್ಳಿಲ್ಲ. ದೊಡ್ಡವರಿದ್ದಾಗ ನಮಗೆ ಭಯ ಇಲ್ಲ, ದೊಡ್ಡವರು ಒಳ್ಳೆಯವರಾಗಿದ್ದಾಗ ನಿಶ್ಚಿಂತೆ, ಏನು ಯೋಚನೆ ಮಾಡಾಗಿಲ್ಲ. ಸಮಾನ ಸ್ಕಂದರಿದ್ದು ದುಷ್ಟರಾಗಿದ್ದಾಗ ಭಯ ಬರುತ್ತೆ. ಅರ್ಥ ಆಯ್ತಾ? ದುಷ್ಟರಾಗಿದ್ದ ಸಮಾನರಾಗಿದ್ದು ಇರೇ ಒಂದೇ ವೇಕೆನ್ಸಿ, ಅವ ಪ್ರಾಬ್ಲಮ್. ದುಷ್ಟರಾಗಿದ್ರೆ ಇನ್ನೊಂದು ಪ್ರಾಬ್ಲಮ್. ಕಡಿಮೆಯವರಿದ್ರೆ ಹೆದರಿಕೆನೇ ಇಲ್ಲ. ದೇವರಿಗೆ ಯಾತಕ್ಕೆ ಭಯ ಇಲ್ಲ ಅಂತ ಕೇಳಿದ್ರೆ ಎಲ್ಲ ಯಾರು ದೇವರಿಗಿರೋದಿಲ್ಲ? ಯಾರು ಎಲ್ಲ ಲೆಕ್ಕಕ್ಕೆ ಇಲ್ಲ ಆ ಥರ ಇದ್ದ. ಆದ್ದರಿಂದ ದೇವರು ನಿಶ್ಚಿಂತ, ನಮಗೆ ಭಯ ಇದೆ. ಅದಕ್ಕೆ ನಮ್ಮಲ್ಲಿ ದುಷ್ಟರು ಬಹಳ ಜನ ಇದ್ದಾರೆ, ಆದ್ರೆ ಅವ್ರ ಭಯ ಇರುತ್ತೆ. ದೇವ್ರನ್ನ ಆರಾಧನೆ ಮಾಡಿದ್ರೆ ಭಯ ಬರೋದಿಲ್ಲ. ದ್ವಿತೀಯ ನಯಕ್ಕೆ ಅರ್ಥ ಬರೀತಾರೆ, ದ್ವಿತೀಯಾಭಿನಿವೇಶತಃ. ದ್ವಿತೀಯ ಅಂದ್ರೆ ನಮ್ಮಿಂದ ಭಿನ್ನ ಯಾವುದು? ದೇಹ. ದೇಹ ನಾವು ತಿಳ್ಕೊಂಡ ಭಯ ಶುರುವಾಗುತ್ತೆ. ದೇಹ ನಾನಲ್ಲ, ದೇವಗಳ ರಾಜನ ಹೇಳಿದೆ ಹೊಡೆದು ಬಿಡ್ತೇನೆ ಅಂತ ಹೇಳಿ ಭರತರಾಜನ ಹೊಡಕ ನನ್ನ ಗಂಟೆ ಹೋಗುತ್ತೆ ಅಂತ ಹೇಳಿದೆ. ಅದಕ್ಕೆ ದ್ವಿತೀಯದ ಅಭಿನಿವೇಶ ಇಲ್ಲ, ದೇಹ ತಾನು ಅಂತಕ್ಕಂಥ ಭಾವನೆ ಆತನಿಗಿಲ್ಲ. ದೇಹ ಹೋಗುತ್ತಷ್ಟು ನನ್ನ ಗಂಟೆ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ನಿಶ್ಚಿಂತೆ. ಅದೆಲ್ಲ ಬರೀತಾರೆ. ದ್ವಿತೀಯಾಭಿನಿವೇಶತಃ ದ್ವಿತೀಯೇ ದೇಹಗೇಹಾದೌ ಅಹಮ್ಮ ಮೈತಿ ಅಭಿನಿವೇಶನಾತ್ ದುರಭಿಮಾನ ಸ್ಯಾತ್. ನಾವು ಯಾವುದು ನಮ್ಮದಲ್ಲ ಅದು ನಮ್ಮದನ್ನು ತಿಳ್ಕೊಳ್ಳೋದು ದ್ವಿತೀಯಾಭಿನಿವೇಶನೇ. ದ್ವಿತೀಯ ಅಂದ್ರೆ ನಮ್ಮಿಂದ ಭಿನ್ನವಾದಲ್ಲಿ ದ್ವಿತೀಯನೇ. ಅದರಲ್ಲಿ ಮಮಕಾರವನ್ನು ಇಟ್ಟುಕೊಳ್ಳೋದು ಬಂಧಕ್ಕೆ ಕಾರಣ, ಬಿಟ್ಟವರಿಗೆ ಬಂಧನ ಇಲ್ಲ. ಶಾದ್ ಈಶಾದಪೇತಸ್ಯ ವಿಪರ್ಯಯೋ ಅಸ್ಮೃತಿ, ಅದು ಮುಂದೆ ಪದ ಇದೆ. ಈಶಾದಪೇತಸ್ಯ, ದೇವರನ್ನು ಬಿಟ್ಟ, ದ್ವಿತೀಯದಲ್ಲಿ ಅಭಿನಿವೇಶ ಮಾಡಿಕೊಂಡ, ಅದು ತಪ್ಪಾಯಿತು. ಇದು ಒಂದೇ ವಾಕ್ಯ ಇದೆ ನಿಮಗೆ, ಮುಂದೆ ಇನ್ನೊಂದು ವಾಕ್ಯ ಇದೆ. ದೇವರನ್ನು ಬಿಟ್ಟು ಇನ್ನೊಂದರಲ್ಲಿ ಅಭಿನಿವೇಶ ಮಾಡಿದ್ರೆ ಹಾಳಾಗ್ತೀರಿ. ಆದ್ರಿಂದ ಅದ್ವೈತಕ್ಕೆ ಏನು ಉಪಯೋಗ ಇಲ್ಲ. ಇದು ವಿಪರ್ಯಯೋ ಅಸ್ಮೃತಿ. ದೇವರಲ್ಲಿ ಮತ್ತೆ ಸಂಸಾರದಲ್ಲಿ ದೇವರ ಬಗ್ಗೆ ವಿಪರ್ಯ ಅಂದ್ರೆ ಅನ್ಯಥಾ ಜ್ಞಾನ, ಅಸ್ಮೃತಿಯಿಂದ ಸ್ಮರಣೆ ಮಾಡದೇ ಇರೋದು. ವಿಪರ್ಯ ಅಂದ್ರೇನು? ಮಿಥ್ಯಾಜ್ಞಾನ, ಅಸ್ಮೃತಿಯಿಂದ ತಿಳುವಳಿಕೆ ಇಲ್ಲದೇ ಇರೋದು. ಅವೆಲ್ಲ ಭಯಕ್ಕೆ ಕಾರಣ ಆಗುತ್ತೆ. ಮಗ್ನಸ್ಸಿಗೆ ಪರಿಯ ಅಜ್ಞಾನೇ ಕಿಮ್ನ ದುಃಖ ತರಂ ಭವೇತ್ ಅಂತ ಹೇಳ್ತಾರೆ. ಮನುಷ್ಯನಿಗೆ ಅಜ್ಞಾನ ಮಿಥ್ಯಾಜ್ಞಾನಗಳು ಭಾರಿ ಭಯಂಕರವಾದವುಗಳು. ಅದಿಲ್ಲದೆ ಹೋದನೇ ಭಯ, ಅದಕ್ಕೆ ಜ್ಞಾನ ಬಂದಷ್ಟು ಏನಾಗುತ್ತೆ? ಭಯ ಹೋಗಿಬಿಡುತ್ತೆ. ನಾನೇನು ಅಮೃತೀ ಭವತಿ ಅಂತ ಹೇಳ್ತಾರೆ. ನಮ್ಮೆಲ್ಲ ದುಃಖಗಳ ಮೂಲ ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನದಿಂದ ಒಂದೊಂದೇ ಶುರುವಾಗುತ್ತೆ. ನಾವೇ ದುಃಖ ಪಡೋದು ಯಾವಾಗೆಲ್ಲ ಹೋಗ್ತಿರ್ತಾನೆ, ಕಾರ್ ಪಂಕ್ಚರ್ ಆಯ್ತು, ಓ ಶುರುವಾಗ್ಬಿಡ್ತು, ತಕ್ಷಣ ದುಃಖ ಶುರುವಾಯ್ತು. ಏನೋ ಹಾಡ್ ಕೇಳ್ಕೊತ ಕೂತಿರ್ತಾನೆ, ಇಯರ್ ಫೋನ್ ಹಾಕೊಂಡು ತೆಗೆದು ಹಾಕ್ಬಿಡ್ತಾನೆ, ಗಾಬರಿ ಶುರುವಾಯ್ತು. ಅಯ್ಯೋ ಡ್ರೈವರ್ ಹೇಳಿದೆ ಸ್ಟೆಪ್ನೇ ಇದೆ, ಡೋಂಟ್ ವರಿ, ಮತ್ತೆ ಶುರು ಮಾಡಿದೆ ಕೇಳೋದಕ್ಕೆ. ಅದಕ್ಕೆ ಭಯ ಹೊರಟೋಯ್ತು. ಗೊತ್ತಾಯ್ತು? ಅಜ್ಞಾನ. ಅವಾಗ ಜ್ಞಾನ ಬಂದ ತಕ್ಷಣ ಹೊರಟೋಯ್ತು. ದೇರ್ ಈಸ್ ಸಮ್ ಸೊಲ್ಯೂಷನ್. ಸೊಲ್ಯೂಷನ್ ಯಾವಾಗ ನಮಗೆ ಪರಿಹಾರ ಸಿಗುತ್ತೋ ಅವಾಗ ಧೈರ್ಯ ಬಂದ್ಬಿಡುತ್ತೆ. ಯನ್ಮಾಯಾತೋ ಎಷ್ಟರ್ಥ ಹೇಳಿದ್ದಾರೆ, ಅದಕ್ಕೆ ಎಷ್ಟರ್ಥ ಹೇಳಿದ್ದಾರೆ ಗೀತ ನೋಡಿದಿರ ಅದರೊಳಗೆ. ಆತ್ಮನ ಜೀವೇನ, ಆತ್ಮನ ದೇವೇನ, ಆತ್ಮನ ಮನೋಭಿಮಾನಿ ರುದ್ರದೇವರಿಂದ, ಎಷ್ಟರ್ಥ ಹೇಳಿದ್ದಾರೆ. ಅದರಿಂದ ಬರೀ ನಮ್ಮಿಂದ ನಾವೊಂದು ಅಷ್ಟೇ ಅರ್ಥ ಹೇಳಿಲ್ಲ, ಅದಕ್ಕೆ ಅನೇಕ ಅರ್ಥಗಳಿರ್ತಕ್ಕಂಥ ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳು. ಎಲ್ಲದನ್ನು ಸೇರಿಸಿ ಅರ್ಥ ಮಾಡ್ಕೋ. ಉಳಿದವರೆಲ್ಲ ಒಂದೇ ಅರ್ಥ, ನಮ್ಮಿಂದ ನಾವೇ ಉದ್ಧಾರ ಮಾಡ್ಕೋಬೇಕು ಅಂದ್ರೆ ಇದು ನೀವೇ ಇದ್ದಾಳೆ ನೀವ್ಯಾಗ ಬಂದಿರಿ ಅಂತ ಕೇಳ್ತಾರೆ ಅಷ್ಟೇ. ಡಾಕ್ಟರ್ ಹತ್ರ ಪೇಷಂಟ್ ಹೋದ, ನೋಡಯ್ಯ ನೀನೇ ವಾಸಿ ಮಾಡಬೇಕು ಅಂತ ಕೇಳಿದರೆ ಇವ್ ಡಾಕ್ಟರ್ ಅಂಗಡಿ ಮುಚ್ಚಬೇಕಾಗ್ತದೆ, ಕ್ಲಿನಿಕ್ಕು, ಅವರು ಸಾಯ್ಬೇಕಾಗ್ತದೆ ಅಷ್ಟೇ. ಅಲ್ಲಿ ಏನರ್ಥ? ನೀನು ಉದ್ಧಾರ ಮಾಡ್ಕೋರೆ ಡೇ ಕೇರ್ ಅಂತ, ಕೇರ್ ತಗೋ, ಇನ್ನೊಬ್ರು ಅಂತ ಕೇಳೋದಕ್ಕೆ ಹೋಗ್ಬೇಡ, ಗೊತ್ತಾಯ್ತಿಲ್ಲ, ಸರಿಯಾದ ಯೋಚನೆ ಮಾಡು. ಆ ಒಂದು ರೀತಿ ಅರ್ಥ, ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರ್ಬೇಕು. ಯಾರು ಬೆಳಿಗ್ಗೆ ಅಂತ ಕಾಫಿ ಕುಡಿ ಅಂತ ಹೇಳಿದ, ಅವನು ಹೇಳದಂತ ಕುಡಿಬೇಡ, ಯೋಚನೆ ಮಾಡು ಫಸ್ಟ್ ನೀನಲ್ಲ, ಗೊತ್ತಾಯ್ತು? ಎಷ್ಟು ಬುದ್ಧಿ ಇದೆಯಲ್ಲ ಯೋಚನೆ ಮಾಡು. ಆ ರೀತಿ ಅರ್ಥನೇ ಹೊರತು ಕೊಟ್ಟ ಕೊಡದೆ ಕೊಟ್ಟ ತಿಂಡಿ ಅಂತ ಅನ್ಬೇಡ, ನಿನಗೂ ಬುದ್ಧಿ ಇದೆ ಉಪಯೋಗಿಸು ಅಂತ. ಅದು ಫಸ್ಟ್ ಅರ್ಥ, ಲೋಕದ ಅರ್ಥ. ಸೆಕೆಂಡ್ ಅರ್ಥ ಏನು ಬಂತು? ಆತ್ಮನ ಅಂದ್ರೆ ಬುದ್ಧಿ, ಬರೀ ಬುದ್ಧಿಯಿಂದ ಯೋಚನೆ ಮಾಡು, ಸುಮ್ ಸುಮ್ಮನೆ ಯಾರು ಹೇಳ್ತಾರೆ ಅಂತ ಕೇಳಬೇಡ. ಆತ್ಮನ ಮನಸ, ಆತ್ಮನ ಜೀವೇನ, ಆತ್ಮನ ದೇವೇನ, ದೇವರು ನಂಬು, ದೇವರು ಉದ್ಧಾರ ಮಾಡ್ತಾರೆ, ಕಂಡವ್ರನ್ನ ಯಾಕೆ ನಂಬ್ತೀಯ? ಆ ರೀತಿ ಅನೇಕ ಅರ್ಥಗಳು ಹೇಳ್ತಕ್ಕಂಥ ಮಾತದು. ಮತ್ತೆ ನಮ್ಗೆ ಆಗೋದೆಲ್ಲ ಹೋದಲ್ಲಿ ಬಸ್ ನಿಲ್ಲಿಸ್ಬೇಕೀಗ, ಇಡಿ ಅಂತಾರೆ, ತಾನು ಬಿದ್ದರು ಸತ್ತು ಹೋಗ್ತಾರೆ, ಕೆಕ ಮಾಡ್ಕೊಂಡ್ಬಿಡ್ತಾರೆ, ಡ್ರೈವರ್ ರಿಕ್ವೆಸ್ಟ್ ಮಾಡಿದ್ರೆ ನಿಲ್ಲಿಸ್ತಾನೆ ಇಡಿತಾರೆ. ಬಸ್ನಿಂದ ಇಡಬೇಕಾದ್ರೆ ಬಸ್ ನಿಲ್ಲಬೇಕು, ಬಸ್ ಅದೇ ಡ್ರೈವರ್ ಹೇಳಿದ್ರೆ ನಿಲ್ತದೆ. ಅಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡು, ಮನೋದೇವ ಪ್ರಾರ್ಥನೆ, ಕೈಲಾಸ ವಾಸ ಗೌರಿ ಪ್ರಾರ್ಥನೆ ಮಾಡು. ಅವರೇನ್ ಮಾಡ್ತಾರಾಗ? ಸರಿಯಾದ ದಾರಿಗೆ ಹೋಯ್ತಾರೆ. ಅರ್ಥ ಆಯ್ತಾ? ಅದೇ ಅರ್ಥಗಳು ಅದೆಲ್ಲ ಹೇಳ್ತಾ ಆಚಾರ ಅದನ್ನೆಲ್ಲ ಹೇಳಿದ್ದಾರೆ. ಆದ್ರಿಂದ ಒಂದೇ ಅರ್ಥ ಇಟ್ಕೊಂಡು ಮತ್ತೆ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕೆ ಆಫೀಸ್ ಯಾತಕ್ಕೆ ಹೋಗ್ತೀರಿ ನೀವು? ಸಂಪಾದನೆ ಯಾತಕ್ಕೆ ಮಾಡ್ತೀರಿ? ಧರ್ಮಕ್ಕೆ 28 ಆಫೀಸ್ ಕೆಲಸ ಏನಾಯ್ತಾಗ ಇವ್ ಇದ್ಲು ತರ್ತಾರೆ ಅಂಗಡಿಯಿಂದ, ಯಾಕೆ ಅಡಿಗೆ ಅಂತ ಅಡಿಗೆ ಅಡಿಗೆ ಇದ್ಲು ಅಡಿಗೆ ಮಾಡ್ತಾನ, ಯಾಕೆ ಯಾತಕ್ ಬೇಕದು? ಅಕ್ಕಿನೂ ತರ್ತಾರೆ ಇದ್ಲು ತರ್ತಾರೆ, ಎರಡೂ ಅಡಿಗೆಗೆ ಬೇಕು. ಇದ್ಲು ಯಾತಕ್ ಬೇಕು, ಅಡಿಗೆ ಇದು ಯಾತಕ್ ಬೇಕು? ಆ ರೀತಿ ಅದೇ ರೀತಿಯೇ ಇವತ್ತು ಆಫೀಸ್ಗೆ ಹೋದವರು ದುಡ್ಡು ಬರೋದ್ರೆ ದೇವ್ರ ನೈವೇದ್ಯ ಪದಾರ್ಥ ಇಲ್ಲ, ನಾವು ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ಹೋಗ್ತೀವಿ. ಧರ್ಮ ಆಗಿರುತ್ತೆ. ಅದೇ ಮಕ್ಕಳ ಆಡಿಸುವಾಗ ಬಡದೇವಳ ಅಕ್ಕರ ದಿನ ನಡೆಯುವಾಗ ಮಲಗೋದು ದೇವ್ರ ಪೂಜೆ, ಯಾತಕ್ಕೆ? ಸ್ವಲ್ಪ ರೀಚಾರ್ಜ್ ಆಗ್ತೀರಿ, ಫ್ರೆಶ್ ಆಗಿ ಮಾಡಕ್ ಬರುತ್ತೆ ದೇವ್ರ ಪೂಜೆ. ಅರ್ಥ ಆಯ್ತಾ? ಅನುಸಂಧಾನ ರೆಸ್ಟ್ ಲೀವ್ ಯಾತಕ್ಕೆ ಕೊಡ್ತಾರೆ ಆಫೀಸ್ನೊಳಗೆ? ರೆಸ್ಟ್ ತಗೊಂಡು ಬಡದಿಷ್ಟು ಕೆಲಸ ಮಾಡ್ತಾರೆ ಅಂತ ಅರ್ಥ. ಇಲ್ಲೋದ್ರೆ ಕೆಲಸ ಹೋಗ್ಬಿಡುತ್ತೆ. ಆಮೇಲೆ ಡ್ರೈವರ್ ತೂಗಿಸ್ತಿರ್ತಾರೆ ಪಾಪ, ಡ್ರೈವ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಸ್ಟಾಪ್ ಅಂತ ಯಾತಕ್ಕೆ ತಾರು ಉಳ್ಕೋಬೇಕು ಫಸ್ಟ್. ಇಲ್ದವರು ಅವರು ಎಲ್ಲ ಹೊಡೆದ್ಬಿಟ್ಟಾರೆ, ಕತ್ತೆ ಮುಗಿದೋಯ್ತು. ಅವನು ಸರಿ ಹೋಗಿ ಅದಕ್ಕೆ ಕೇಳ್ತಾರೆ, ಮತ್ತೆ ಈಗೇನು ಯೋಚನೆ ಇಲ್ಲ ಅಂತ ಕೇಳ್ತಾರೆ. ಯೂಸಫ್ ಬೇಕಾದ್ರೆ ಮರಗು ಅಂತ ಹೇಳ್ತಾರೆ, ಯಾಕೆ ಹೋಗ್ಬೇಕಾದ್ರೆ ಮಲಗಬೇಡಿ, ಇಲ್ಲಿ ಮಲಗಿಬಿಡು ಅಂತ ಹೇಳ್ತಾರೆ. ಇದೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಏನದ? ಡ್ರೈವಿಂಗ್ ಕೆಲಸ ಪಾರ್ಟ್ ಅಂಡ್ ಪಾರ್ಸಲ್. ಅದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಸ್ನಾನ ದೇವ್ರ ಪೂಜೆ, ಶೌಚ ದೇವ್ರ ಪೂಜೆ, ಗೊತ್ತಾಯ್ತಾ? ಹಲ್ಲು ಉಜ್ಜೋ ದೇವ್ರ ಪೂಜೆ, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಮುಖ ತೊಳೆಯೋ ದೇವ್ರ ಪೂಜೆ, ಅದರಿಂದ ಎಲ್ಲವೂ ಸರಿನೇ. ಅದಕ್ಕೆಲ್ಲ ಇವತ್ತು ಆಫೀಸ್ ಪ್ರಕಾರ ಪ್ರಾವಿಷನ್ ಇದೆ, ಹಿಡಿತಿಲ್ಲ ದೇವ್ರ ಪ್ರಕಾರ ಅಲ್ಲ, ಆಫೀಸ್ ಪ್ರಕಾರ ಕೂಡ ಏನಿದೆ ಅದಕ್ಕೆ? ಇಲ್ಲಿ ಮೆಡಿಕಲ್ ಅವರೆನ್ಸ್ ಯಾಕೆ ಕೊಡ್ತಿದ್ರು ಅವರು? ರೋಗ ಬಂದ ಅವರೆನ್ಸ್ ಯಾಕೆ ಕೊಡ್ತಿದ್ರು? ತಂದೆ ತಾಯಿಗೆ ಯಾಕೆ ಕೊಡ್ತಿದ್ರು? ಅವ್ರು ಇವ್ರಿಗೆ ಕೊಡಲಿ ಹಾಳಾಗೋಗ್ಲಿ, ತಂದೆ ತಾಯಿ ಮಕ್ಕಳಿಗೆ ಯಾಕೆ ಕೊಡ್ತಿದ್ರು? ಅವ್ರು ಸರಿ ಇದ್ರೆ ಬರಲಿಕ್ಕಾಗಲ್ಲ ಇವರು, ಅವ್ರು ಸರಿ ಇದ್ರೆ ಬರೋ ಸಾಧ್ಯ ಇರೋದು. ಅದರಿಂದ ಎಲ್ಲದೂ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಧರ್ಮ. ನಾವು ಏನೇ ಮಾಡೋ ಧರ್ಮದ ಟಚ್ ಸಿಗ್ಬೇಕು. ಆ ಕಾನ್ಸೆಪ್ಟ್ ಇದ್ದು ಬಿಟ್ರೆ ಎಷ್ಟು ಪುಣ್ಯ ಬರುತ್ತೆ, ಬರೋದಿಲ್ಲ. ನಮಗೆ ದೇವರದೇ ಭಾರಿ ಪ್ರಾಬ್ಲಮ್ ಆಗಿರೋದು, ಗೊತ್ತಾಗ್ತದೆ? ಇದು ಪ್ರಾಬ್ಲಮ್ ದೇವರು ಇಟ್ಕೊಂಡು ಒದ್ದಾಡ್ತೀವಿ, ಅವ್ರು ದೇವರ ನಿಲುವರಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಭಯಂ ಅನುಸಂಧಾನ ಎಲ್ಲದು ಮಕ್ಕಳ ಆರೋಗ್ಯ ಕೇಳ್ಕೊಂಡೆ, ಅದಕ್ಕೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ತಾನು, ಅದು ನಿಷ್ಕಾಮಕರ್ಮ ಆಗೋಯ್ತು. ಬರೀ ಆರೋಗ್ಯವಂತರ ಆಗಿರಲಿ ಅಂತ ಹೋಯ್ತು, ಅದು ಸಕಾಮಕರ್ಮ. ಬರೀ ಆರೋಗ್ಯವಂತರ ಉಪಯೋಗ ಇಲ್ಲ, ಒಂದು ಪರ್ಪಸ್ ಇದೆ, ಅದಕ್ಕೆ ಪರ್ಪಸ್ ಇಂದ ಮಾಡಬೇಕು. ಭಯಂ ದ್ವಿತೀಯ ವಿನಿವೇಶ ತಸ್ಯಾತ್ ಅಪೇತಸ್ಯ ವಿಪರ್ಯಯೋ ಅಸ್ಮೃತಿ ಯನ್ಮಾಯ ಯಾತೋ ಬುಧ ಆಭಜೇತ್ತಂ ಭಕ್ತೈಕಯೇಶಂ ಗುರುದೇವತಾತ್ಮ ಯನ್ಮಾಯ. ದೇವ್ರ ಬಗ್ಗೆ ತಪ್ಪು, ಎಲ್ಲದಕ್ಕೂ ದೇವರ ಇಚ್ಛೆ ಇದೆ. ಮಾಯಾ ಶಬ್ದಕ್ಕೆ ಅನೇಕ ಅರ್ಥ. ದೇವರ ಇಚ್ಛೆ, ಅನಾಧಿಕಾರದ ಅಜ್ಞಾನ, ಪ್ರಕೃತಿಯ ಬಂಧನ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅತಃ ಆದ್ದರಿಂದ ಬುಧ ಜ್ಞಾನಿಯಾದವನು ತಮ್ಮ ಆಭಜೆ ದೇವರನ್ನು ಸೇವೆ ಮಾಡಬೇಕು. ಭಕ್ತ ಏಕಯ ಅನನ್ಯ ಭಕ್ತ ಅಥವಾ ಅನನ್ಯ ಶಕ್ಯ ಅಮೇವಂ ಇದೋರ್ಜುನ. ಏಕಯ ಭಕ್ತಿ ಅಂದ್ರೇನು? ಒಂದೇ ಭಕ್ತಿ ಅಂದರೆ ಅಚಲವಾದ ಭಕ್ತಿ, ಏಕಾಗ್ರವಾದ ಭಕ್ತಿಯಿಂದ ಮಾಡಬೇಕು. ಈಶಂ ಅತ್ಯಾರು ಈಶಂ, ಆತ ದೇವರು ಸಾಕ್ಷಾತ್ ಸಮರ್ಥನಾದವನು ನಾರಾಯಣ. ಗುರು ದೇವತಾತ್ಮ, ಆತ ಗುರು ದೇವತಾ ಆತ್ಮ ಎಲ್ಲ ಆಗಿದ್ದಾನಾದ್ರಿಂದಾಗಿನೇ ಆತನನ್ನ ಈಶಾಂತ ಆರಾಧನೆ ಮಾಡಬೇಕೆ ಹೊರತು ಬಿಡಲಿಕ್ಕೆ ಬರೋದಿಲ್ಲ. ಭಯಂ ದ್ವಿತೀಯಾಭಿನಿವೇಶದ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ ಯನ್ಮಾಯಯಾತೋ ಬುಧ ಅಭಜೇತ್ತಂ ಭಕ್ತೈಕ ಏಷಂ ಗುರುದೇವತಾತ್ಮ. ಇದೆಲ್ಲ ಭಾಗವತ ಧರ್ಮದ ವಿವಿಧ ಮುಖಗಳಿವೆಲ್ಲ ಕೂಡ. ಅವಿದ್ಯಮಾನೋಪಿ ಅವಭಾತಿ ಹಿ ತ್ವಯೋ ಧ್ಯಾತುರ್ಧಿಯ ಸ್ವಪ್ನ ಮನೋರಥೌ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪ ಕಮ್ಮನೋ ಬುಧೋ ನಿದಧ್ಯಾತ್ ಅಭಯಂ ತತಃ ಸ್ಯಾತ್. ಅವಿದ್ಯಮಾನಃ ಅಪಿ ಅವಭಾತಿ ಹಿ ದ್ವಯಃ ಧ್ಯಾತುಹು ಧಿಯ ಸ್ವಪ್ನ ಮನೋರಥೌ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನಃ ಬುಧ ನಿದಧ್ಯಾತ್ ಅಭಯಂ ತತಃ ಸ್ಯಾತ್. ಏತದೇವ ಸೋದಾಹರಣ ವಿರುಣೋತಿ ಅವಿದ್ಯಮಾನಃ ಇತಿ ಧಿಯ ಧ್ಯಾತುಹು ವಿಷಯಾನಿತಿ ಶೇಷಃ ಧ್ಯಾಯತೋ ಅವಿದ್ಯಮಾನೋಪಿ ಅವಭಾತಿ ಹಿ ದ್ವಯಃ. ದ್ವಯ ಅಂದ್ರೇನು? ಈ ಸಂಶಯ ಮತ್ತು ಮಿಥ್ಯಾಭೇದ. ಭೇದ ಸರಿಯಾದ ಭೇದ ಪ್ರಾಬ್ಲಮ್ ಇಲ್ಲ. ದೇವರಿಬ್ಬರಿದ್ದಾರೆ ಅಂತ ತಿಳ್ಕೊಳ್ಳೋದೇನದು? ಅವಿದ್ಯಮಾನ ಇಲ್ಲ ಆಗಿತ್ತೆ. ಇವತ್ತು ಇದು ಕಣ್ಣು ಇವನ್ ಕಷ್ಟ ಹೇಗೆ ಕಾಣ್ತಾರೆ? ಎಲ್ಲ ಎರಡು ಕಾಣ್ತಾರೆ. ಇಬ್ಬರು ಡಬಲ್ ಆಗಿಬಿಡ್ತೀರಿ ನೋಡಿದ್ರೆ ಸೌತಾನೆ, ಇವನ್ ಕಂಪ್ಯೂಟರ್ ಸಾಕು, ಎಲ್ಲ ಡಬಲ್ ಆಗಿಬಿಡುತ್ತೆ. ಏನದು? ಅವಿದ್ಯಮಾನ ಇಲ್ಲ ಅದು. ಯಾತಕ್ಕೆ ಬಂತು? ಬುದ್ಧಿಯ ಭ್ರಮೆ ಅದು. ಈ ಕಡೆ ಉಪಾಧಿ ಇಟ್ಕೊಂಡಿದ್ದಕ್ಕಾಗಿ ತೆಗೆದ ಹೊರಟೋಯ್ತು ಅಷ್ಟೇ. ಆದ್ದರಿಂದ ಅಂತ ಭ್ರಮೆ ಒಳಗಾಗಬಾರದು. ಧ್ಯಾತು ಹೂ ಧಿಯ ಸ್ವಪ್ನ ಮನೋರಥವು ಯಥ. ಸ್ವಪ್ನ ಅನ್ನೋದು ಸತ್ಯ, ಆದ್ರೆ ಹೊರಗಿನ ಪ್ರಪಂಚವೇ ಸ್ವಪ್ನದಲ್ಲಿ ಬಂದಿಲ್ಲ. ಇದು ಬೇರೆ ಅದು ಬೇರೆ. ಆ ಒಂದು ಜ್ಞಾನ ಯಾವಾಗ ಬರುತ್ತೆ? ಮಿಥ್ಯಾ ಜ್ಞಾನ ಇತ್ತು. ಮನೋರಥ ಮನಸ್ಸು ಮನೋರಥ ಅಂತ ಕರೀತಾರೆ. ಏನೋ ಕನಸು ಕಾಣ್ತಾ ಇದ್ದಾನಾಗ್ಲೇನೆ, ಯಾವ್ದು ನಡೆದೇ ಇಲ್ಲ, ಮನೆ ಬಯಕೆ ಅಷ್ಟೇನೆ. ಅದು ಆಕ್ಚುಲಿ ಫ್ಯಾಕ್ಟ್ ಅಲ್ಲ, ಫ್ಯಾಕ್ಟ್ ಅಲ್ಲ. ಸ್ವಪ್ನ ಫ್ಯಾಕ್ಟು ಪೂರ್ತಿ ಅಲ್ಲ, ಒಂದು ಭಾಗ ಸತ್ಯ ಒಂದು ಭಾಗ ಸುಳ್ಳಿದೆ. ಮನೋರಥರು ಬರೀ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ. ಯಾತಕ್ಕೆ ಬಂತ? ಯಾರು ಬುದ್ಧಿಯಿಂದ ಆಗಿದ್ದೆ ಹೊರತು ಬೇರೆ ಅಲ್ಲ. ಅದೇ ರೀತಿನೇ ಇನ್ನೊಬ್ಬ ದೇವರಿದ್ದಾರೆ, ಇಬ್ಬರು ದೇವರಿದ್ದಾರೆ, ಸಾವಿರ ದೇವರಿದ್ದಾರೆ, ಎಲ್ಲ ಸರಿಯಲ್ಲ. ದೇವರು ಒಬ್ಬನೇ ಇದ್ದಾನೆ. ನಾನೇ ದೇಹ ಅಂಬೋದೇನು ಭ್ರಮೆ, ದೇಹ ಬೇರೆ ನಾನು ಬೇರೆ ಎಂಬುದು ಭ್ರಮೆ. ಇದಕ್ಕೆಲ್ಲ ಏನು ಬೇಕು? ವಿವೇಕ ಬೇಕು. ಅದಕ್ಕೆ ತತ್ಕರ್ಮ ಸಂಕಲ್ಪ ವಿಕಲ್ಪಕ ಮನಃ ಬುಧೋ ನಿದಧ್ಯಾ ತಭಯಂ ತತಃ ಸ್ಯಾತ್. ಆದ್ದರಿಂದ ಸಂಕಲ್ಪ ವಿಕಲ್ಪಕ ಮನಃ ತತ್ಕರ್ಮ, ಮನಸ್ಸಂಬೋದೇನು ಸಂಕಲ್ಪ ವಿಕಲ್ಪಾತ್ಮಕ, ಹೀಗೆ ಮಾಡ್ತೇನೆ ಈ ಮಾಡಬೇಕೋ ಬಿಡಬೇಕೋ. ಸಂಕಲ್ಪ ಅಂದ್ರೆ ಮಾಡ್ತೇನೆ ಅಂತ ನಿಶ್ಚಯ ಮಾಡೋದು, ಸಂಕಲ್ಪ ನಿಶ್ಚಯ. ವಿಕಲ್ಪ ಅಂದ್ರೆ ಏನು ಮಾಡಬೇಕೋ ಬಿಡಬೇಕೋ ಸಂಶಯ, ಅಂತ ಮನಸ್ಸಿನ ಸ್ವಭಾವ. ಅದನ್ನೇನ್ ಮಾಡಬೇಕು? ತತ್ಕರ್ಮ, ಅದೆಲ್ಲ ಭಗವದ್ ಅಧೀನ. ತದ್ವಿಷಯಂ ಕೃತ್ವ, ಆ ಮನಸ್ಸನ್ನೆಲ್ಲ ದೇವರ ಕಡೆ ಹಾಕಬೇಕು. ಇಂಥ ಮನಸ್ಸನ್ನ ದೇವರ ಕಡೆ ಹಾಕಿಬಿಟ್ರೆ ತಸ್ಮಾತ್ ತದ್ವಿಷಯಂ ತ್ಯಕ್ತ ಮನೋವಿಷ್ಣು ನಿವೇಶಯೇ ಅಂತಾರೆ ತಾತ್ಪರ್ಯ. ಅದಕ್ಕೆ ಆತ್ಮನೋ ದೇಹ ಗೇಹಾದಿ ದ್ವಯ ಶಬ್ದೇನ ಭಣ್ಯತೆ. ಮನಸ್ಸು, ನಮ್ಮ ದೇಹ, ಮನೆ, ಹೆಂಡತಿ, ಮಕ್ಕಳು ಮೊದಲಾದವರೆಲ್ಲ ಏನು ನಮ್ಮಿಂದ ಭಿನ್ನರಾದವರು, ಅವರೆಲ್ಲ ಎಂಥವರು ಅಂದ್ರೆ ಅವಿದ್ಯಮಾನ ಜೀವಸ್ಯ ಪ್ರತಿಭಾತಿ ತದೀಯವತ್, ನಮ್ಮದಲ್ಲ ಅದು, ನಮ್ಮದು ಅಂತ ಕಾಣ್ತಾ ಇದೆ ಅಷ್ಟೇ. ತಾನ್ಯಾರೋ ತನ್ನ ದೇಹವ್ಯಾರು ಅಂತ ಹೇಳ್ತಾರಲ್ಲ ಹಾಗೆ, ನಮ್ಮದಲ್ಲ ನಮ್ಮದು ಅಂತ ಕಾಣ್ತಾ ಇದೆ. ಯಾತಕ್ಕೆ ನಮ್ಮದಲ್ಲದ ಅಭಿಮಾನ ಯಾತಕ್ಕೆ ಬಂತು ಅಂದ್ರೆ ತಿಳುವಳಿಕೆ ಇರೋದಕ್ಕೆ ಬಂತಷ್ಟೇ. ಆ ತಿಳುವಳಿಕೆ ದೇವರ ಕಡೆ ಹಾಕಿಬಿಟ್ರೆ ಏನಾಗುತ್ತಾಗ ಭ್ರಮೆ ಹೋಗ್ಬಿಡುತ್ತೆ, ನಮ್ಮದು ಅನ್ನೋ ಭಾವನೆ ಬರೋದಿಲ್ಲ. ವಿಭಾತಿ ಸ್ವಶತ್ವೇನ ಸೈಷಾ ಸಂಸ್ಕೃತಿ ಉಚ್ಚತೆ. ಅದಕ್ಕೆ ಸಂಸಾರ ಅಂದ್ರೆ ಇದೇನೆ, ಇಲ್ಲದ ವಸ್ತುವನ್ನ ನಮ್ಮದಲ್ಲದನ್ನ ನಮ್ಮದನ್ನು ತಿಳ್ಕೊಳ್ಳೋದೇ ಭ್ರಮೆ, ಸಂಸಾರ ಅಂದ್ರೆ ಅದೇ. ವಿದ್ಯಮಾನವದೇವ ಇವಂ ಏವಂ ದೇಹಾದಿ ಈಶವಶೋ ಸ್ಥಿತಂ, ದೇಹಾದಿ ಈಶವಶೇ ಸ್ಥಿತಂ ವಿಭಾತಿ ಸ್ವಶತ್ವೇನ ಸೈಷಾ ಸಂಸ್ಕೃತಿ ಉಚ್ಚತೆ. ಸಂಸಾರದ ಡೆಫಿನೇಷನ್, ನಮ್ಮದಲ್ಲದನ್ನ ನಮ್ಮದು ಅಂತ ತಿಳ್ಕೊಳ್ಳೋದು, ನಾವು ಮಾಡದೇ ನಾವು ಮಾಡಿದ್ವಿ ಅಂತ ತಿಳ್ಕೊಳ್ಳೋದು, ನಮ್ಮದಲ್ಲದ ನಮ್ಮದು ಅಂತ ತಿಳ್ಕೊಂಡ್ರೆ ಮಮಕಾರ, ನಾವು ಮಾಡದೇ ಮಾಡಿದೆ ಅಂತ ತಿಳ್ಕೊಂಡ್ರೆ ಅಹಂಕಾರ. ಅಹಂಕಾರ ಮಮಕಾರಗಳೇ ಸಂಸಾರದ ಮೂಲಭೂತವಾದಂತಹ ಬಂಧನದ ಕಾರಣ. ಅದನ್ನ ಗೆಲ್ಲದಕ್ಕೇನು ಮಾಡಬೇಕು? ಅಹಂಕಾರ ಮಮಕಾರ ಕಳ್ಕೋಬೇಕು. ಅಹಂಕಾರ ಮಮಕಾರ ಯಾವಾಗ ಹೋಗುತ್ತೆ? ನಾನು ಮಾಡದೆ ಅಲ್ಲ, ಇನ್ನೊಬ್ಬನು ಮಾಡದ, ಆಗ ಅಹಂಕಾರ ಹೋಯ್ತು. ದೇವರು ಮಾಡದ, ಅಹಂಕಾರ ಪೂರ್ತಿ ಹೋಯ್ತು. ನಮ್ಮದಲ್ಲ ದೇವರದು, ಈಶಾವಾಸ್ಯ ವಿಧಂ ಸರ್ವಂ, ಮಮಕಾರ ಹೋಯ್ತು. ಅರ್ಥ ಆಯ್ತಾ? ಅಹಂಕಾರ ಹೋಯ್ತು, ಮಮಕಾರ ಹೋಯ್ತು, ಆಗ ನಮಗೆ ಬಂಧನ ಪರಿಹಾರ ಆಯ್ತು. ಅದನ್ನೇ ತಿಳಿಸ್ತಾರೆ. ಸಂಕಲ್ಪ ವಿಕಲ್ಪಕ ಮನಃ, ಸಂಕಲ್ಪ ವಿಕಲ್ಪ ಸಂಕಲ್ಪ ವಿಕಲ್ಪ ವೃತ್ತಿಯುಕ್ತ ಮನಃ ಶ್ರೀ ನಾರಾಯಣೇ ನಿದಧ್ಯಾತ್. ಇಂಥ ಮನಸ್ಸನ್ನು ದೇವರಲ್ಲಿ ಹಾಕಬೇಕು. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಬುಧ, ಇದೆಲ್ಲ ಸುಮ್ಮನೆ ಆಗೋದಿಲ್ಲ, ಮತ್ತೆ ಜ್ಞಾನಿ ಆಗಬೇಕು. ಅದಕ್ಕೋಸ್ಕರ ಬುಧ ಅಂದ್ರೆ ಜ್ಞಾನಿ, ಬುಧ ಅಂದ್ರೆ ಬುಧವಾರ ಆ ರೀತಿ ತಿಳ್ಕೊಬಾರ. ಮತ್ತೆ ಬುಧ ಜ್ಞಾನಿ ಆಗಬೇಕು ಫಸ್ಟ್, ಅಬುಧ ಅಂದ್ರೆ ಜ್ಞಾನಿ ಅಲ್ಲದವನು. ನಿದಧ್ಯಾತ್ ಮನಃ ಬುಧ ನಿದಧ್ಯಾತ್ ಹರೌ ಅಭಯಂ ತತಶ್ಚಾತ್, ಆ ಭಯ ಹೋಗ್ಬಿಡುತ್ತೆ ಅಂತ ಹೇಳಿ. ಯಾವಾಗ ದೇವರಲ್ಲಿ ಮನಸ್ಸಾಗ್ತಾನೋ ಆಗ ಭಯ ಹೊರಟೋಯ್ತು. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೇ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗಹ. ಮುಂದೇನು ಮಾಡ್ಬೇಕು ಹೇಳ್ತಾರೆ ನಾಳೆ ದಿವಸ. ಇದರಲ್ಲಿ ಒಂದೊಂದು ಕೂಡ ನಿಧಾನವಾಗಿ ಆಗೋದು, ಒಂದ್ ಪ್ರಶ್ನೆ ಒಂದು ಉತ್ತರ, ಅದೆಲ್ಲ ಸಬ್ಸ್ಟ್ಯಾಂಡ್ ಮಾಡ್ತಾರೆ. ಬರೀ ಮೆಕ್ಯಾನಿಕ್ ಉತ್ತರ ಕೊಡದೇ ವಿವರಣೆ ಕೊಡ್ತಾರೆ. ಇದರಿಂದ ಗೀತಾನು ಅರ್ಥ ಆಗ್ತದೆ, ಇದೆಲ್ಲ ಒಂದು ಮೇಲೆ ಅರ್ಥ ಆಗುತ್ತೆ, ಭಗವದ್ಗೀತಾ ಕೂಡ ಅರ್ಥ ಆಗ್ತದೆ. ಅದು ಕೃಷ್ಣಾರ್ಜುನ ಸಂವಾದ, ಕೃಷ್ಣೋದ್ಭವ ಸಂವಾದ. ಆದ್ದರಿಂದ ಒಂದಕ್ಕೊಂದು ವ್ಯಾಖ್ಯಾನ ವ್ಯಾಖ್ಯೆಯ ಭಾವ ಇದೆ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣಾರ್ಣಂ ಸೂರ್ಯಾಮಿತ ದ್ವಿತೀಯ ಶೇಷ ನಿರಸ್ತ ದೋಷ.